सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं ग्रहयमहममेयं धीयमाम्नाय गेयं सदयमसदजेयं श्रीसहायं भजेयं वेदव्यासगुणामासविद्याधीशसतं वश मां निराशं गतक्लेशं कुर्वनाशं हरेनिशम् निर्मथ्योग्रभवर्णवे निजमनोभीष्टं दिशामीति यः सम्यग् ज्ञापयितुं करेण विलसन् मन्थानमन्येन च रम्यं दामदधन्महेशरजतग्रामश्रियोऽलङ्कृतिः कर्मन्देश्वरभक्तिबन्धनवशप्रीतोऽस्तु कृष्णप्रभुः लक्ष्मीं लक्षणसम्पन्नां लक्ष्मणग्रजकाङ्क्षिणीं लक्षयामिक्षणं लक्षवित्तदात्रीं कटाक्षतः सत्सङ्गमानससरोवरमध्यवर्ती कृष्णं हृचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसदास्माकरत्सरसिजेस्तु समध्वहंसः तपो विद्याविरक्त्यादिसद्गुणौघाकरानहं वादिराजगुरून्वन्दे हयग्रीवदयाश्रयान् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेशगुरवे रतिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलं हि परितः संयोज्य सूत्राधिपम् सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाम् अमृतं प्रयच्छति समां पयाद्गुणोद्यन्मणिः
ಇವತ್ತು ಶ್ರೇಷ್ಠವಾದ ಕೃಷ್ಣನ ಅವತಾರದ ದಿವಸ. ಕೃಷ್ಣ ಭೂಮಿಗೆ ಇಳಿದು ಬಂದವ, ಅವತರಿಸಿದವ, ಅನುಗ್ರಹ ಮಾಡಲಿಕ್ಕಾಗಿ ಅವತರಿಸಿದವ. ಅಂತಹ ಕೃಷ್ಣ ಅವತಾರದ ಸಂದರ್ಭದಲ್ಲಿ, ಇದೇ ಅವತಾರ ಸಂದರ್ಭದಲ್ಲಿ ಹಿಂದೂ ಮುಂದು ಸೇರಿಸಿ ರುಗ್ಮಿಣೀಶ ವಿಜಯ ಉಪನ್ಯಾಸವನ್ನ ಏನ್ ಏರ್ಪಡಿಸಿದ್ದಾರೆ. ಬಹಳ ಸಂತೋಷದ ಸಂದರ್ಭ. ಯಾಕಂದ್ರೆ ಕೃಷ್ಣ ಅವತಾರದ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಹಿಂದೆ ಮುಂದೆ ಸೇರಿ ಕೃಷ್ಣನ ಚರಿತ್ರೆ ನಡೀತಾ ಇದೆ. ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಭಕ್ತರಿಗೋಸ್ಕರ ರಾತ್ರಿ ಹೊತ್ತಿನಲ್ಲಿ, ಮಧ್ಯರಾತ್ರಿಯಲ್ಲಿ, ಚಂದ್ರೋದಯದ ಸಂದರ್ಭದಲ್ಲಿ, ರೋಹಿಣಿಯ ನಕ್ಷತ್ರ ಯೋಗ ಇದ್ದಾಗ ಅಷ್ಟಮಿ ದಿವಸ ರಾತ್ರಿ ಅವತಾರ ಮಾಡಿದ್ದಾನೆ. ಅದನ್ನು ಜಯಂತಿ ಅಂತ ಕರೀತಾ ಇದ್ದಾರೆ. ಅಂತಹ ಕೃಷ್ಣ ಜಯಂತಿ ಕೃಷ್ಣ ಅವತರಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ. ರೋಹಿಣಿ ನಕ್ಷತ್ರದಲ್ಲಿ ಯಾಕೆ ಅಂತ ಅನ್ನೋದಕ್ಕೆ ರಾಜರು ಉತ್ತರ ಕೊಡ್ತಾರೆ. ದೇವಕಿ ಮನೆಯಲ್ಲಿ ಕೃಷ್ಣ ಅವತರಿಸ್ತಾನೆ, ಯಶೋದೆ ಮನೆಯಲ್ಲಿ ಬೆಳೀತಾನೆ, ದೇವಕಿ ತಪಸ್ಸನ್ನು ಮಾಡಿದ್ದಾಳೆ ಕೃಷ್ಣ ಮಗ ಬೇಕು ಅಂತ, ಯಶೋದೆಯನ್ನು ತಪಸ್ಸು ಮಾಡಿದ್ದಾಳೆ ಕೃಷ್ಣ ಮಗನಾಗಿ ಬರಬೇಕು ಅಂತ, ಅದೇ ರೀತಿಯಲ್ಲಿ ರೋಹಿಣಿ ಕೂಡ ತಪಸ್ಸನ್ನು ಮಾಡಿದ್ದಾಳೆ ಭಗವಂತ ಮಗನಾಗಿ ಬರಬೇಕು ಅಂತ. ಅದಕ್ಕೆ ಕೃಷ್ಣ ಏನು ಮಾಡಿದ ಅಂತಂದ್ರೆ, ದೇವಕಿ ಮನೆಯಲ್ಲಿ ಅವತರಿಸಿದ, ಯಶೋದೆ ಮನೆಗೆ ಬಂದ, ಆವಾಗ ದೇವಕಿ ಸುತ ಯಶೋದಾನಂದನ ಅಂತನೋ ಹೆಸರುಗಳೆಲ್ಲ ಬಂತು. ರೋಹಿಣಿ ತನಯ ಅಂತನೋ ಹೆಸರು ಬರೋದು ಹೇಗೆ, ರೋಹಿಣಿ ಸುತ ಅಂತ ಆಗೋದು ಹೇಗೆ, ಅದಕ್ಕೋಸ್ಕರ ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿದ್ದಾರೆ. ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿ ರೋಹಿಣಿಗೆ ಕೃಷ್ಣನ ತಾಯಿ ಅಂತನ್ನುವ ಆ ಸುಖವನ್ನು ಕೊಡೋ ಉದ್ದೇಶದಿಂದ ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿದ ಅಂತ. ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿದಕ್ಕೆ ಅಷ್ಟು ತೃಪ್ತಿ ಆಗಲಿಲ್ಲ ಅಂತ ಅವಳಿಗೆ. ಅದಕ್ಕೆ ಕೃಷ್ಣ ಏನು ಮಾಡಿದ ಅಂತಂದ್ರೆ, ಬಲರಾಮನಲ್ಲಿ ಶುಕ್ಲಕೇಶಾವಿಷ್ಟನಾಗಿ ಅಲ್ಲಿ ಬಲರಾಮನಲ್ಲಿ ಅವತಾರ, ಅಲ್ಲಿ ಭಗವಂತ ಒಂದು ಸನ್ನಿಹಿತನಾಗಿದ್ದಾನಾದ್ದರಿಂದ ಬಲರಾಮ ಹುಟ್ಟಿದಾಗ ಆವಾಗ ಭಗವಂತನ ಪಡೆದ ಸೌಭಾಗ್ಯ ಅವಳಿಗೆ ಬಂದಿದೆ. ಹೀಗೆ ರೋಹಿಣಿ ತನಯ ಅಂತನೂ ಭಗವಂತ ಅನಿಸಿಕೊಂಡಿದ್ದಾನೆ. ರೋಹಿಣಿ ನಕ್ಷತ್ರದಲ್ಲಿ ಅಷ್ಟಮಿ ದಿವಸ ಮಧ್ಯರಾತ್ರಿ ಕೃಷ್ಣ ಚಂದ್ರೋದಯದ ಕಾಲದಲ್ಲಿ ಅವತರಿಸಿದ. ಚಂದ್ರ ಉದಯ ಆಗಬೇಕು ಆವಾಗ, ಈ ಚಂದ್ರ ಉದಯ ಆಗ್ತಾ ಇದೆ, ಭೂಮಿಯಲ್ಲಿ ಉದಯ ಆಗ್ತಾ ಇದೆ. ಅದು ಉದಯ ಅಷ್ಟೇ, ಚಂದ್ರನ ಉದಯ ತಾನೇ. ಚಂದ್ರ ಉದಯಿಸ್ತಾನೆ ಅಂದ್ರೆ ಅವನು ಹುಟ್ಟೋದಲ್ಲ, ಚಂದ್ರ ಹುಟ್ಟೋದಲ್ಲ. ದಿವಸಕ್ಕೆ ಚಂದ್ರನ, ದಿವಸಕ್ಕೊಬ್ಬ ಚಂದ್ರನ ಕಲ್ಪನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಚಂದ್ರ ಹುಟ್ಟೋದಲ್ಲ, ಅವನು ಚಂದ್ರ ಉದಯಿಸೋದು. ಇರುವ ಚಂದ್ರನೇ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅವನು ಮೇರು ಪರ್ವತದ ಈ ಕಡೆ ಬಂದಾಗ ನಮ್ಮ ಕಣ್ಣಿಗೆ ಕಾಣುವಂತ ಆಗತ್ತೆ. ಹೀಗೆ ಚಂದ್ರನ ಉದಯ ಅಂತ, ಹಾಗೆ ಈ ಕೃಷ್ಣನ ಉದಯ, ಕೃಷ್ಣ ಕಣ್ಣಿಗೆ ಕಾಣುವಂತಾದ. ಭಗವಂತ ಎಲ್ಲ ಕಡೆ ಅವ್ಯಕ್ತನಾಗಿದ್ದಾನೆ, ಅವನು ಜಗತ್ತು ನೋಡುವಂತೆ ವ್ಯಕ್ತನಾಗಿ ಅವತರಿಸ್ತಾ ಇದ್ದಾನೆ. ಅದು ಕೃಷ್ಣೋದಯ, ಅದು ಚಂದ್ರೋದಯ, ಚಂದ್ರೋದಯ ಹೊತ್ತಿಗೆ ಕೃಷ್ಣೋದಯ ಆಗ್ತಾ ಇದೆ. ಈ ಕೃಷ್ಣ ಅವತರಿಸಿದ ಶ್ರೇಷ್ಠವಾದ ಪವಿತ್ರವಾದ ದಿವಸ. ಇಂತಹ ದಿವಸದಲ್ಲಿ ಕೃಷ್ಣನ ಚರಿತ್ರೆ ಎಷ್ಟು ಸ್ಮರಣೆ ಮಾಡಿದ್ರು, ಎಷ್ಟು ಚಿಂತನೆ ಮಾಡಿದ್ರು ಕಮ್ಮಿ. ನಮ್ಮ ಶಕ್ತಿ ಎಷ್ಟು ಅಷ್ಟು ಅಷ್ಟರ ಮಟ್ಟಿಗೆ ನಾವು ಚಿಂತನೆ ಮಾಡಬೇಕು. ಕೃಷ್ಣ ಈ ಕಾಲಕ್ಕೆ ಮಥುರಾ ನಗರಿಗೆ ಬಂದಿದ್ದಾನೆ, ಮತ್ತೆ ಮರಳಿ ಮಥುರಾ ನಗರಿಗೆ ಬಂದಿದ್ದಾನೆ. ಕಂಸನ ನಿಗ್ರಹ ಮಾಡಿದ, ಸೋದರ ಮಾವನ ನಿಗ್ರಹ ಮಾಡಿದ. ಕಂಸನ ನಿಗ್ರಹ ಮಾಡಿ ಆದ ಮೇಲೆ ಕೃಷ್ಣನಿಗೆ ಪಟ್ಟಾಭಿಷೇಕ ಆಗಬೇಕು. ಕಂಸನ ನಿಗ್ರಹ ಮಾಡಿದವ ಕೃಷ್ಣ, ರಾಜನನ್ನು ಉರುಳಿಸಿದವ ಅವನು ರಾಜನಾಗ್ತಾನೆ, ರಾಜನನ್ನು ಉರುಳಿಸಿದವ ಕೃಷ್ಣ. ಆದ್ದರಿಂದ ಕೃಷ್ಣನಿಗೆ ವಸ್ತುತಃ ರಾಜ್ಯ ಸಲ್ಲಬೇಕು. ಕೃಷ್ಣ ಉಗ್ರಸೇನನ್ನ ಮೊದಲು ಸೆರೆ ಮನೆಯಿಂದ ಬಿಡಿಸಿದನಂತೆ. ಕಂಸನ ತಂದೆ ಉಗ್ರಸೇನ, ಉಗ್ರಸೇನನ್ನ ಬಿಟ್ಟು ಕಂಸ ಮೃತನಾದ. ಉಗ್ರಸೇನನ್ನ ಕಾರಾಗೃಹದಲ್ಲಿ ಹಾಕಿಟ್ಟಿದ್ದ. ಈಗ ಉಗ್ರಸೇನನ ತಂದೆ ಹಾಗೆ ಉಳಿದಿದ್ದಾನೆ, ಮಗ ಮೃತನಾದ. ಉಗ್ರಸೇನನ್ನ ಕೃಷ್ಣ ಕರೆದ. ತತಸ್ಸದಸ್ಯುಗ್ರಸೇನಂ ಆಹೂಯ ಮಧುರಾಪತಿ ಯದೂನಾಂ ಅಧಿಪಂ ಚಕ್ರೆ ಮುದಾ ಪ್ರಣತವತ್ಸಲಹಾ. ಕೃಷ್ಣ ಉಗ್ರಸೇನನ್ನ ಕರೆದು ನೀನು ಪಟ್ಟಾಭಿಷಿಕ್ತನಾಗಬೇಕು ಅಂತ ಅವನಿಗೆ ಹೇಳಿದ. ರಾಜ್ಯದಲ್ಲಿ ನೀನು ಅಭಿಷಿಕ್ತನಾಗಬೇಕು ಅಂತ. ಅದಕ್ಕೆ ಅವನಿಗೆ ಆಶ್ಚರ್ಯ ಆಗ್ತಾ ಇದೆ, ಏನು ಕೃಷ್ಣ ನನಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ, ನನಗೆ ರಾಜ್ಯ ಬೇಡ ಅಂತ ಹೇಳ್ತಾನ. ಅಲ್ಲಪ್ಪ ರಾಜ್ಯ ಬೇಡ ಅಂತ ಯಾಕೆ ಹೇಳ್ತಿ ಅಂತಂದ್ರೆ, ಅದಕ್ಕೆ ಹೇಳ್ತಾನೆ, ನನಗೆ ರಾಜ್ಯ ಸಿಕ್ಕಾಗಿದೆ ಕೃಷ್ಣ, ಸಾಕು, ಆ ರಾಜ್ಯದಲ್ಲಿ ನಾನು ತೃಪ್ತನಾಗಿದ್ದೇನೆ, ನನಗೆ ಈ ರಾಜ್ಯ ಬೇಕಾಗಿಲ್ಲ ಅಂತ ಆ ಉಗ್ರಸೇನ ಹೇಳ್ತಾನೆ. ರಾಜ್ಯಮ್ಮೇ ತವ ಶಾಸ್ತ್ರಮೇವ ನಿಯಮಾಹ ಸೇನಾತಿಥಿ ಕ್ಷಾಂಗನ ನಿತ್ಯಂ ಭಕ್ತಿ ವಿರಕ್ತಿ ದೈನ್ಯ ಶಮನ ಜ್ಞಾನಾದಿ ಲಭೋಧನಂ ಮಚ್ಛ್ರೋತ್ರಾಂತಿಕ ಸಂಗತೆ ತವ ಯಶೋಧಾರೇ ಸ್ಫುರಚ್ಚಾಮರೇ ಛತ್ರಂ ಮೂರ್ಧ್ನಿ ಕೃತಂ ಭವಾತಪಹರಂ ಹಸ್ತಾರವಿಂದಂ ತವ. ಉಗ್ರಸೇನ ಆಡುವ ಮಾತು, ಕೃಷ್ಣ ನನಗೆ ಈ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ಈ ಸಾಮ್ರಾಜ್ಯಕ್ಕೆ ಅಧೀಶ್ವರನಾಗುವಂತೆ ನೀನು ಅನುಗ್ರಹಿಸಿ ಸಾಕು ಅಂತ ಹೇಳ್ತಾ ಇದ್ದಾರೆ ಉಗ್ರಸೇನ. ಯಾವುದು ರಾಜ್ಯ? ತವ ಶಾಸ್ತ್ರಮೇವ ರಾಜ್ಯಂ, ವೇದಾಂತ ಶಾಸ್ತ್ರ ಏನಿದೆ ಅದು ರಾಜ್ಯ ಅಂತ ಹೇಳ್ತಾ ಇದ್ದಾರೆ. ವೇದಗಳು ಉಪನಿಷತ್ತುಗಳು ಅದೇ ದೊಡ್ಡ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ನಾವು ಪಟ್ಟಾಭಿಷಿಕ್ತರಾಗಬೇಕು, ಆ ಸಾಮ್ರಾಜ್ಯಕ್ಕೆ ನಾವು ಅಧೀಶ್ವರರಾಗಬೇಕು, ಅಲ್ಲಿ ಕೊಡಬೇಕು. ಉಗ್ರಸೇನ ಹೇಳ್ತಾನೆ, ನಾನು ಅಲ್ಲಿ ಕೊಡಬೇಕು. ಸೇನೆ, ಇನ್ನ ಸೇನೆ ಬೇಕು. ರಾಜ್ಯ ಅಂತಾದ್ರೆ ಅದರಲ್ಲಿ ಸೇನೆ ಬೇಕು. ಯಾವುದು ಸೇನೆ ಅಂತಂದ್ರೆ, ನಮ್ಮನ್ನ ರಕ್ಷಣೆ ಮಾಡುವಂತಹ ಸೇನೆ ಯಾವುದು ಅಂತಂದ್ರೆ, ನಿಯಮಾಹ ಸೇನಾ, ನಿಯಮಗಳೇ ಸೇನೆ ಅಂತ ಹೇಳ್ತಾ ಇದ್ದಾರೆ. ಈ ರಾಜ್ಯವನ್ನ ರಕ್ಷಣೆ ಮಾಡಬೇಕಾದ್ರೆ ಹೇಗೆ ಸೇನೆ ಬೇಕು, ಅದೇ ರೀತಿಯಲ್ಲಿ ವೇದಾಂತ ಸಾಮ್ರಾಜ್ಯವನ್ನ ನಮ್ಮಲ್ಲಿ ರಕ್ಷಿತ ಆಗಿರಬೇಕು ವೇದಾಂತ ಸಾಮ್ರಾಜ್ಯ ನಮ್ಮಲ್ಲಿ ಉಳಿಬೇಕು ಅಂತಾದ್ರೆ ನಿಯಮಗಳು ಬೇಕು. ಯಮ ನಿಯಮಗಳು ಏನಿವೆ ಅದನ್ನೇ ಸೇನೆ ಅಂತ ಕರಿತಾ ಇರ್ತಾರೆ. ಈಶ್ವರನಲ್ಲಿ ಭಕ್ತಿ, ಸಂತೋಷ, ತೃಪ್ತಿ ಇದೆಲ್ಲ ಏನಿದೆ ಇದು ನಿಯಮಗಳು. ಈ ನಿಯಮ ಅಂತ ಅನ್ನೋದು ಸೇನೆ. ಹತ್ತು ನಿಯಮಗಳನ್ನ, ಹತ್ತು ಯಮಗಳನ್ನ ಭಾಗವತ ಉಪದೇಶ ಮಾಡುತ್ತೆ. ಅಂತಹ ನಿಯಮಗಳೇ ನಮಗೆ ಸೇನೆ. ಆ ಸೇನೆಯಿಂದ ಈ ಸಾಮ್ರಾಜ್ಯ ರಕ್ಷಿತವಾಗುತ್ತೆ. ನಿಯಮಾಹ ಸೇನಾ. ಇನ್ನ ರಾಜ್ಯಕ್ಕೆ ತಿತಿಕ್ಷ ಅಂಗನ, ಅಂಗನೆ ಇರಬೇಕು. ಯಾವ್ದು ಅಂಗನೆ ಅಂತಂದ್ರೆ ತಿತಿಕ್ಷ ವೈರಾಗ್ಯ ಅಂತ ಅನ್ನೋದು ಅಂಗನೆ. ತಿತಿಕ್ಷ ಅಂಗನ ನಿತ್ಯಂ ಭಕ್ತಿ ವಿರಕ್ತಿ ದೈನ್ಯ ಶಮನ ಜ್ಞಾನಾದಿ ಲಾಭೋ ಧನಂ. ರಾಜ್ಯ ಅದು ಸಂಪದ್ಭರಿತವಾಗಿರಬೇಕು, ಬಹಳಷ್ಟು ಸಂಪತ್ತು ರಾಜ್ಯದಲ್ಲಿರಬೇಕು. ಈ ರಾಜ್ಯಕ್ಕೆ ಅದ್ಯಾವ ಸಂಪತ್ತು ಅಂತಂದ್ರೆ ಅದಕ್ಕೆ ಭಕ್ತಿ ವಿರಕ್ತಿ ಜ್ಞಾನ ಶಮ ದಮ ಇದೇ ಸಂಪತ್ತು. ಈ ರಾಜ್ಯಕ್ಕೆ ಇರಬೇಕು ಆ ಸಂಪತ್ತು ಅಂತ ಉಗ್ರಸೇನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇನ್ನ ರಾಜನಿಗೆ ಇದೆಲ್ಲ ಇರಬೇಕು. ಅದು ಖರ್ಚು ಆಗಬಹುದು, ಇರಬಹುದು, ಇಲ್ಲದೇನು ಇರಬಹುದು, ಬೊಕ್ಕಸ ಖಾಲಿನೂ ಆಗಬಹುದು, ಕೊಟ್ಟು ಖಾಲಿಯನ್ನು ಮಾಡಬಹುದು, ಮತ್ತೆ ಬೊಕ್ಕಸ ತುಂಬಲಬಹುದು. ಆದರೆ ಎರಡು ಮಾತ್ರ ರಾಜನಿಗೆ ಯಾವತ್ತು ಇರಲೇಬೇಕು ಅಂತ ಹೇಳ್ತಾರೆ. ಅದು ಯಾವುದು? ಛತ್ರ ಮತ್ತೆ ಚಾಮರ. ರಾಜನಿಗೆ ಎಲ್ಲವನ್ನ ದಾನ ಕೊಡುವ ಅಧಿಕಾರ ಇದೆ, ಎಲ್ಲವನ್ನು ಕೊಡಬೇಕು. ಆದರೆ ಎರಡನ್ನ ಮಾತ್ರ ಕೊಡುವ ಅಧಿಕಾರ ಇಲ್ಲ ರಾಜನಿಗೆ. ಅದ್ಯಾವುದು? ಛತ್ರ ಚಾಮರ ಕೊಡ್ಲಿಕ್ಕಿಲ್ಲ ಅಂತ. ರಾಜನಾದವ ಛತ್ರ ಮತ್ತು ಚಾಮರವನ್ನ ದಾನ ಕೊಡೋ ಹಾಗಿಲ್ಲ. ಅದೆರಡು ಮಾತ್ರ ರಾಜನ ಇರಲೇಬೇಕು. ಹೋದಪ್ಪ ಗುರುಸೇನ್ ನಿನ್ಗ್ಯಾವ ಛತ್ರ, ನಿನ್ಗ್ಯಾವ ಚಾಮರ ಅಂತಂದ್ರೆ ಮಚ್ಛ್ರೋತ್ರಾಂತಿಕ ಸಂಗತೆ ತವ ಯಶೋ ಧಾರೆ ಸ್ಫುರ ಚಾಮರೇ. ನನ್ನ ಕಿವಿಯ ಹತ್ತಿರ ನಿರಂತರ ಬಂದು ಭಗವಂತನ ಕಥಾ ಶ್ರವಣ ಬಂದು ಕೇಳ್ತಾ ಇದ್ದೀರ, ಅದೇ ನನ್ನ ಕಿವಿಗಳಿಗೆ ನನ್ನಗೆ ಬೀಸುವಂತಹ ಚಾಮರ ಅಂತ ಆ ಉಗ್ರಸೇನ ಕೇಳ್ಕೊಳ್ತಾ ಇದ್ದ. ಇನ್ನ ಛತ್ರ ಬೇಕಲ್ಲಪ್ಪ, ಅದ್ಯಾವುದು ಛತ್ರ? ಮೂರ್ಧ್ನಿ ಕೃತಾಪ ಹರಂ ಸಂತಾಪ ಹರಂ ಹಸ್ತಾರ ವಿಂದಂತವ. ನನ್ನ ತಲೆಯ ಮೇಲೆ ನಿನ್ನ ಕರ ಕಮಲ ಅದಿಟ್ರೆ ಅದೇ ನಿಜವಾದ ಛತ್ರ ಅಂತ ಉಗ್ರಸೇನ ಹೇಳ್ತಾ ಇದ್ದ. ಚಾಮರ ಅಂತಂದ್ರೆ ಭಗವಂತನ ಕಥಾಲಾಪ ಅದೇ ಚಾಮರ. ಭಗವಂತನ ಹಸ್ತಾರವಿಂದ ತಲೆ ಮೇಲೆ ಬಂತು ಅಂದ್ರೆ ಅದೇ ನಿಜವಾದ ಛತ್ರ. ಈ ಶ್ವೇತಛತ್ರ ನನಗೆ ದೊರಕಲಿ, ಇಂತಹ ಸಾಮ್ರಾಜ್ಯದಲ್ಲಿ ನನಗೆ ಪಟ್ಟಾಭಿಷೇಕ ಮಾಡು, ಈ ಸಾಮ್ರಾಜ್ಯ ನನಗೆ ಬೇಕು. ತತ್ ಕ್ಷೇತ್ರಂ ಮಮ ದುರ್ಗ ಮರ್ಯ ಕರ್ಣ ವರಮತ್ತಜಂಗ್ರಿಧ್ವಜ ಸಕ್ತ ಸೌಮ್ಯ ಮನೋರಥೋ ಮಮ ರಥ ಛಂದಾಂಶ ಮಂದಾಹಯಾ ಪ್ರಾಣಸಾರಥಿ ರಾಯುಧಂ ತ್ವದಿದ ಜಯಃ ಕಲಿಸ್ತದ್ಭಟಾಃ ಷಟ್ತೇಷಾಂ ನಗರೀ ಚ ಸಂಸ್ಕೃತಿ ರಥೋ ಲಭ್ಯಾವಿಮುಕ್ತಿ ಪುರಿ. ರಾಜನಾದವ ರಾಜ್ಯವನ್ನು ರಕ್ಷಣೆ ಮಾಡಬೇಕು. ರಾಜ್ಯದ ರಕ್ಷಣೆಗಾಗಿ ದುರ್ಗವನ್ನ ಭದ್ರವಾದ ಕೋಟೆಯನ್ನು ರಕ್ಷಣೆ ಮಾಡಿಕೊಂಡಿರಬೇಕು. ಭದ್ರವಾದ ಕೋಟೆಯ ಮಧ್ಯದಲ್ಲಿ ರಾಜ್ಯವನ್ನ ತಾನು ಸ್ಥಾಪನೆ ಮಾಡಬೇಕು. ಹಾಗೆ ಈ ನಿನ್ನ ರಾಜ್ಯಕ್ಕೆ ಯಾವುದು ಭದ್ರವಾದ ಕೋಟೆ ಅಂತಂದ್ರೆ ತ್ವತ್ಕ್ಷೇತ್ರಂ ಮಮ ದುರ್ಗಂ. ನಿನ್ನ ಕ್ಷೇತ್ರಗಳೇ, ನಿನ್ನ ಕ್ಷೇತ್ರವೇ ಈ ನನ್ನ ವೇದಾಂತ ಸಾಮ್ರಾಜ್ಯಕ್ಕೆ ಕೋಟೆಯಾಗಿರಲಿ ಅಂತ ಉಗ್ರಸೇನ ಕೇಳ್ತಾ ಇರ್ತಾನೆ. ಭಗವಂತನ ಕ್ಷೇತ್ರಗಳು ಅದು ಭದ್ರವಾದ ಕೋಟೆ. ಯಾಕೆ? ಶತ್ರುಗಳು ಯಾರು? ಕಲಿಹಿ, ಕಲಿ ಶತ್ರು. ಆ ಕಲಿ ಎಂಬ ಶತ್ರುವಿಗೆ ಪರಿವಾರ ಅಂತಂದ್ರೆ ಸೇನೆ ಯಾವ್ದು ಅಂತಂದ್ರೆ ಷಡ್ವೈರಿಗಳು, ಕಾಮಕ್ರೋಧಾದಿಗಳು. ಕಲಿ ಅವನ ಪರಿವಾರ, ಅದು ನಮ್ಮ ಶತ್ರುಗಳು. ಆ ಶತ್ರುಗಳು ಸುಲಭವಾಗಿ ನುಸುಳದೇ ಇರಲಿಕ್ಕೆ ಇರುವಂಥದ್ದು ಭದ್ರವಾದ ಕೋಟೆ. ಅದರಂತೆ ಈ ಕಲಿ ಮತ್ತು ಕಲಿಯ ಪರಿವಾರ ಅವರು ಸುಖವಾಗಿ ನುಸುಳಲಿಕ್ಕಾಗಬಾರದು. ಅಂತಹ ಭದ್ರವಾದ ಕೋಟೆ ಅಂದ್ರೆ ಭಗವಂತನ ಕ್ಷೇತ್ರಗಳು, ಮಧುರ, ವೃಂದಾವನ, ಗೋಕುಲ, ಬದರಿ, ಹರಿದ್ವಾರ, ಗಯಾ, ಪುಷ್ಕರ, ಇದೇ ಮೊದಲಾದಂತಹ ಕ್ಷೇತ್ರಗಳೇನಿವೆ, ಉಡುಪಿ, ಶ್ರೀರಂಗ, ಈ ಕ್ಷೇತ್ರಗಳಲ್ಲೂ ಕೂಡ ಭದ್ರವಾದ ಕೋಟೆ. ಯಾಕೆಂದ್ರೆ ಅಲ್ಲಿ ಕಲಿ ಮೊದಲಾದಂತಹ ಕಲಿ ಪರಿವಾರಕ್ಕೆ ನುಸುಳಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ. ಜಾಗೃತ ಸನ್ನಿಧಾನ ಎಲ್ಲಿದೆಯೋ ಅಲ್ಲಿ ಪ್ರಾಣದೇವರು ಎಲ್ಲಿದ್ದಾರೋ ಅಲ್ಲಿ ಕಲಿ ಮೊದಲಾದವರು ಅಲ್ಲಿ ಸುಲಭವಾಗಿ ನುಸುಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಭಗವಂತನ ಕ್ಷೇತ್ರವೇ ಆ ಭದ್ರವಾದ ಕೋಟೆ ಅಂತ ಹೇಳ್ತಾ ಇದ್ದ. ತತ್ಕ್ಷೇತ್ರಂ ಮಮ ದುರ್ಗಂ. ಅಲ್ಲಪ್ಪ, ರಾಜನಿಗೆ ಆಗಬೇಕಾದ್ರೆ ಒಳ್ಳೆ ಕವಚ ಬೇಕು. ನಿನಗೆ ಯಾವ್ದು ಕವಚ ಅಂತಂದ್ರೆ ಆರ್ಯ ಕರುಣಾವರ್ಮ. ಹಿರಿಯರ ಅನುಗ್ರಹ ಏನಿದೆ, ಹಿರಿಯರ ಕರುಣೆ, ಅದೇ ಭದ್ರವಾದ ಕವಚ ನಮಗೆ. ಅದನ್ನ ಭೇದಿಸಿಕೊಂಡು ಆಯುಧಗಳು ನಮಗೆ ತಾಗಲಿಕ್ಕೆ ಸಾಧ್ಯ ಇಲ್ಲ, ಪಾಪಗಳು ಅಂಟೋದಿಲ್ಲ. ಯಾಕೆ? ಹಿರಿಯರ ಕರುಣೆ ಎಂಬಂತಹ ಭದ್ರವಾದ ಕವಚ ನಮಗೆ ರಕ್ಷಣೆಗಿದೆ. ಆರ್ಯ ಕರುಣಾ ವರ್ಮ, ಇನ್ನ ರಥ ಬೇಕು. ಯಾವುದು ರಥ? ಮನೋರಥ. ಮನೋರಥವೇ ರಥ. ಮನೋರಥ ರಥ ಛಂದಾಂಸಿ ಅಮಂದಾ ಹಯಾಹ. ಅದಕ್ಕೆ ಕುದುರೆಗಳು ಯಾವುದು ಅಂತಂದ್ರೆ, ಅದಕ್ಕೆ ವೇದಗಳ, ವೇದಗಳೇ ಕುದುರೆಗಳು. ನಾಲ್ಕು ವೇದಗಳೇ ಕುದುರೆಗಳು. ನಾಲ್ಕು ವೇದಗಳೆಂಬಂತಹ ಕುದುರೆಗಳಿಂದ ಕುದುರೆಗಳನ್ನು ಹಿಡಿದುಕೊಂಡು ನಾವು ಈ ರಥದಲ್ಲಿ, ಮನೋರಥ ಎಂಬಂತಹ ರಥದಲ್ಲಿ ಕುಳಿತುಕೊಂಡು ನಾವು ಹೋಗಬೇಕು. ಅದನ್ನ ಕರೆದುಕೊಂಡು ಹೋಗಬೇಕಾದ ಸಾರಥಿ ಯಾರು? ಪ್ರಾಣ ಸಾರಥಿ, ಮುಖ್ಯ ಪ್ರಾಣದೇವರ ಸಾರಥಿ ಅಂತ. ಮುಖ್ಯ ಪ್ರಾಣದೇವರು ಈ ಕುದುರೆಗಳನ್ನು ನಡೆಸಬೇಕು. ವೇದಗಳನ್ನ ಮುಖ್ಯ ಪ್ರಾಣದೇವರು ಹೇಳಿದ ರೀತಿಯಲ್ಲಿ ಈ ರಥ, ನಮ್ಮ ಮನೋರಥ ಆ ಕ್ರಮದಲ್ಲಿ ಸಾಗಬೇಕು. ಸಾಗಿ ಅದು ಎಲ್ಲಿಗೆ ಸಾಗಬೇಕು ಅಂತಂದ್ರೆ, ಶತ್ರು ರಾಜ್ಯವನ್ನ ಹೋಗಿ ಅದನ್ನು ನುಚ್ಚುನೂರು ಮಾಡಿ ಆ ಶತ್ರುವನ್ನ ಕೆಳಗುರುಳಿಸಬೇಕು. ಶತ್ರು ಯಾರು? ಜೇಯ ಕಲಿಹಿ. ಕಲಿಯ ನಿಗ್ರಹ ಮಾಡಬೇಕು. ಕಲಿಯನ್ನು ನಿಗ್ರಹ ಮಾಡ್ಲಿಕ್ಕೆ ಇರುವಂತಹ ಆಯುಧ ಯಾವುದು? ತ್ವದಭಿಧ, ಭಗವಂತನ ನಾಮಸ್ಮರಣೆ ಎಂದೆ ಅದೇ ಶ್ರೇಷ್ಠವಾದಂತಹ ಆಯುಧ. ಭಗವಂತನ ನಾಮವೆಂಬುವಂತಹ ಆಯುಧದಿಂದ ಕಲಿ ಮೊದಲಾದ ಸೈನ್ಯವನ್ನು ನಿಗ್ರಹಿಸಿ ಅಲ್ಲಿರುವಂತಹ ಲಭ್ಯಾ ವಿಮುಕ್ತಿ ಪುರಿ ಅವರನ್ನು ಗೆದ್ದು ಶ್ರೇಷ್ಠವಾದ ಪಟ್ಟಣವನ್ನು ಪಡೆಯಬೇಕು. ಅದ್ಯಾವುದು ಪಟ್ಟಣ ಅಂತಂದ್ರೆ ಮೋಕ್ಷ ಎಂಬಂತಹ ಪಟ್ಟಣವನ್ನು ಪಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಲಭ್ಯಾ ವಿಮುಕ್ತಿ ಪುರಿ, ಮೋಕ್ಷ ಎಂಬಂತಹ ಪಟ್ಟಣ ನಮಗೆ ದೊರಕಲಿ ಅಂತ ಉಗ್ರಸೇನ ಬಯಸ್ತಾ, ಇಂತಹ ರಾಜ್ಯ ನಮಗೆ ಸಾಕು ಕೃಷ್ಣ ಅಲ್ಲ ಉಗ್ರಸೇನ ಕೇಳ್ತಾನೆ. ಕೃಷ್ಣ ಇವತ್ತು ನಿಜವಾದ ರಾಜ್ಯದ ಅರ್ಹತೆ ನಿನಗೆ, ರಾಜ್ಯದ ಸಂಪೂರ್ಣ ಅಧಿಕಾರ ಅರ್ಹತೆ ನಿನಗಿದೆ, ಹಾಗಿರ್ಬೇಕಾದ್ರೆ ನೀನು ರಾಜ್ಯವನ್ನು ಬೇಡ ಅಂತ ಹೇಳ್ತಾ ಇದ್ದಿ. ಯಾಕೆ ಬೇಡ ಅಂತ ಹೇಳ್ತಾ ಇದ್ದಿ? ಅದನ್ನು ನಾನು ಕೇಳೋದಿಲ್ಲ, ಯಾಕೆಂದ್ರೆ ನನಗ್ ಗೊತ್ತಿದೆ, ನಿನ್ನ ಭಾವನೆಯನ್ನೇ ನನಗ್ ಗೊತ್ತಿದೆ. ನಿನ್ನ ರಾಜ್ಯವನ್ನು ಬೇಡ ಅಂತ ಹೇಳ್ತಿ ಯಾಕೆ? ಯಾಕೆಂದ್ರೆ ನೀನು 14 ಲೋಕಕ್ಕೆ ಅಧೀಶ್ವರ, ನೀನು ನಿತ್ಯ ತೃಪ್ತ, ನೀನು ನಿನಗೆ ಈ ಸಣ್ಣ ರಾಜ್ಯ ಬೇಕಾಗಿಲ್ಲ ಅಂತ. ಯಥಾತ್ವಂ ಸತತಂ ಪೂರ್ಣ ಸಾಮ್ರಾಜ್ಯಂ ನೆಚ್ಛಸಿ ಪ್ರಭೋ ತಥಾ ತ್ವತ್ಸೇವಯ ಪೂರ್ಣ ವಯಮಪ್ಯಬ್ಜಲೋಚನ. ಕೃಷ್ಣ ನಿನಗೆ ರಾಜ್ಯ ಬೇಡ, ಯಾಕೆ ಬೇಡ? ನೀನು ಪೂರ್ಣ, ಪೂರ್ಣನಾದ ನಿನಗೆ ಈ ಮಧುರಾನಗರಿಯ ಸಾಮ್ರಾಜ್ಯ ನಿನಗೆ ಬೇಕಾಗಿಲ್ಲ. ಹೇಗೋ ನನಗೂ ರಾಜ್ಯ ಬೇಡ ಕೃಷ್ಣ. ಯಾಕೆ? ನಾವು ಪೂರ್ಣರಾಗ್ತೇವೆ, ನಮಗೂ ಕೂಡ ಅಂತಹ ತೃಪ್ತಿ ಇರಲಿ. ಅಂತಹ ತೃಪ್ತಿ ನಮ್ಮಲ್ಲಿದೆ. ಯಾವ ತೃಪ್ತಿ? ತಥಾ ತ್ವತ್ಸೇವಯ ಪೂರ್ಣ, ನಿನ್ನ ಸೇವೆಯಿಂದ ಸಂತೃಪ್ತಿ ನಮಗೆ ಇರಲಿ, ನಿನ್ನ ಸೇವೆಯಿಂದ ಪೂರ್ಣರಾಗ್ತೇವೆ ನಾವು, ನಮ್ಮ ಯೋಗ್ಯತಾನುಸಾರ ನಾವು ಪೂರ್ಣರಾಗ್ತೇವೆ, ಸಾಕು ನಮಗೆ, ಈ ಮಧುರಾನಗರಿಯ ಸಾಮ್ರಾಜ್ಯ ನಮಗೆ ಬೇಕಾಗಿಲ್ಲ ಅಂತ ಉಗ್ರಸೇನ ಅಷ್ಟೆಲ್ಲ ಕೃಷ್ಣಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಕೃಷ್ಣ ನನಗೆ ಆ ರಾಜ್ಯ ಇರಲಿ ಸಾಕು, ಈ ರಾಜ್ಯ ನನಗೆ ಬೇಕಾಗಿಲ್ಲ ಅಂತ ಬಹಳಷ್ಟು ಹೇಳ್ಕೊಳ್ತಾನೆ. ವಯಸ್ಸಾಗಿದೆ, ನೋಡಿಕೊಳ್ಳುವ ಶಕ್ತಿ ಇಲ್ಲ, ಅದ್ಯಾವುದೂ ಕೂಡ ಇಲ್ಲ, ನನಗೆ ರಾಜ್ಯ ಬೇಡ ಅಂತೆಲ್ಲ ಕೃಷ್ಣ ಹತ್ರ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನಾನಿದ್ದೇನೆ ಜೊತೆಗೆ ನಿನಗೆ, ನೀನ್ ರಾಜ್ಯವನ್ನು ಪರಿಪಾಲನೆ ಮಾಡು, ನಾನು ಹೇಳುವ ಕೆಲಸವನ್ನು ಮಾಡು, ನೀನು ರಾಜ್ಯವನ್ನು ಪರಿಪಾಲನೆ ಮಾಡು, ನೀನೇ ಪಟ್ಟಾಭಿಷಿಕ್ತನಾಗಿರಬೇಕು. ಕೃಷ್ಣ ಹೇಳ್ತಾನೆ, ನಾವು ಯಾದವರಪ್ಪ, ಯಾದವರಿಗೆ ಅಧಿಕಾರ ಇಲ್ಲ, ನೀವು ಭೋಜವಂಶದವರು, ಭೋಜರು ರಾಜರಾಗಬೇಕಾಗಿದ್ದು ಅಂತ ಕೃಷ್ಣ ಲೋಕ ನೀತಿಗೆ ಅನುಗುಣವಾಗಿ ಹೇಳ್ತಾ, ನೀನು ರಾಜನಾಗಬೇಕು, ನಿನ್ನೊಟ್ಟಿಗೆ ನಾನು ಇರ್ತೇನೆ ಅಂತ ಕೃಷ್ಣ ಎಲ್ಲ ಹೇಳಿದ್ದಂತೆ. ಕೃಷ್ಣ ಅಷ್ಟೆಲ್ಲ ಬಹಳಷ್ಟು ಒತ್ತಾಯ ಮಾಡಿದಾಗ ಕೊನೆಗೆ ಕೃಷ್ಣನ ಒತ್ತಾಯಕ್ಕೆ ಮಣಿದು ಉಗ್ರಸೇನ, ಆಯ್ತು ಕೃಷ್ಣ ನಾನು ರಾಜನಾಗ್ತೇನೆ ಅಂತ ಒಪ್ಪಿದ್ನಂತೆ. ಒಪ್ಪು ಅವನು ಮಾತನ್ನು ಹೇಳ್ತಾನೆ, ಎಂತಹ ಸೊಗಸಾದ ಮಾತದು. ಏತ್ವಾಂ ಶಾಸ್ತ್ರ ವಿಚಾರ ವಿಸ್ತೃತ ಧಿಯ ಶ್ರೇಯಸ್ಕರಂ ಶ್ರೀಕರಂ ಸೇವಂತೆ ಪುಲಕಾಂಕಿತಾಂಗ ಮುದಿತ ಪ್ರೇಮಶ್ರುಧಾರಾಧರಾಃ ತೇಷಾಂ ನೈಹಿಕ ಸಂಪದಸ್ತಿ ವಿದುಷಾಂ ಇತ್ಯಜ್ಞ ಗೀತಾಂ ಕಥಾಂ ನಾಥೋನ್ಮೂಲಯಿತುಂ ಕರೋಮಿ ಗದಿತಂ ನಸ್ಯಾನ್ ಮದೋಮೇ ಯದಿ. ಉಗ್ರಸೇನ ಹೇಳ್ತಾನೆ, ಕೃಷ್ಣ ನಿನ್ನ ಆದೇಶದಂತೆ ರಾಜ್ಯವನ್ನು ಸ್ವೀಕಾರ ಮಾಡ್ತೆ. ಯಾಕೆ ಗೊತ್ತಾ? ಜಗತ್ತಿಗೆ ಒಂದು ನೀತಿಯನ್ನು ತೋರಿಸಿಕೊಡುವ ಉದ್ದೇಶ ನನಗಿದೆ ಅಂತ ಉಗ್ರಸೇನ ಹೇಳ್ತಾನೆ. ಅದೇನದು? ಕೆಲವರಿಗೆ ಒಂದು ಭ್ರಮೆ ಇದೆ. ಏನಂತ? ಯಾರು ಭಗವಂತನ ಸೇವೆ ಮಾಡ್ತಾ ಇರ್ತಾರೆ, ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತ, ದೇಹವನ್ನು ಶೋಷಣೆ ಮಾಡಿ ಅನೇಕ ರೀತಿಯಲ್ಲಿ ಭಗವಂತನ ಸೇವೆ ಮಾಡೋದು, ದಾನ ಮಾಡೋದು, ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡೋದು, ಹೀಗೆಲ್ಲ ಭಗವಂತನ ಕಥಾಶ್ರವಣ ಮಾಡೋದು, ಇದನ್ನೆಲ್ಲ ಯಾರು ಮಾಡ್ತಾ ಇರ್ತಾರೆ? ಯಾರು ಭಗವಂತನ ಚರಿತ್ರೆಗಳ ಚಿಂತನೆ ಮಾಡ್ತಾ ಮಾಡ್ತಾ ಪ್ರೇಮಾಶ್ರು ಧಾರಾಧರಾಹ ಪುಲಿ ಪುಲಕಾಂಕಿತಾಂಗ ಮುದಿತ ಪ್ರೇಮಾಶ್ರು ಧಾರಾಧರಾಹ, ಭಗವಂತನ ಕಥೆಯನ್ನು ಕೇಳ್ತಾ ಕೇಳ್ತಾ ಅವರಿಗೆ ಆನಂದ ಬಾಷ್ಪ ಸುರಿಯುತ್ತೆ, ಮೈಯಲ್ಲಿ ರೋಮಾಂಚನ ಆಗತ್ತೆ, ಸಂತೋಷದಿಂದ ನರ್ತನ ಮಾಡ್ತಾರೆ. ಹೀಗೆ ಯಾರು ಭಗವಂತನ ಸೇವನೆ ಮಾಡ್ತಾ ಇರ್ತಾರೆ ಅವರಿಗೆ ಮೋಕ್ಷದಲ್ಲಿ ಮಿಗಿಲಾದ ಆನಂದ ಇದೆ, ಪರಲೋಕದಲ್ಲಿ ಸುಖ ಇದೆ. ಆದ್ರೆ ಏನ್ ಮಾಡೋದು, ಪಾಪ ಪರಲೋಕದಲ್ಲಿ ಬೇಕಾದಷ್ಟು ಆನಂದ ಅನುಭವಿಸ್ತಾರೆ, ಇಹದಲ್ಲಿ ಮಾತ್ರ ಅವರು ದಾರಿದ್ರ್ಯದಲ್ಲಿ ಬಳಲ್ತಾ ಇರ್ತಾರೆ, ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಅಂತ ಕೆಲವರ ಭ್ರಮೆ ಇದೆ. ಆ ಭ್ರಮೆಯನ್ನು ಹೋಗಲಾಡಿಸಬೇಕನ್ನೋ ಉದ್ದೇಶದಿಂದ ನೀನು ತರಾಟೆಯನ್ನು ಸ್ವೀಕಾರ ಮಾಡ್ತೇನೆ ಅಂತ ಉಗ್ರಸೇನ ಹೇಳ್ತಾನೆ. ಉಗ್ರಸೇನ ಹೇಳ್ತಾನೆ, ಕೃಷ್ಣ ಇದು ನನಗೇನಿದೆ ಇವತ್ತು, ನನಗೆ ಅಂತ ನೀತಿವಂತಿಕೆ ಇಲ್ಲ, ತಾರುಣ್ಯ ಇಲ್ಲ, ಬಲ ಇಲ್ಲ, ಯಾವುದೂ ಕೂಡ ನನ್ನಲ್ಲಿಲ್ಲ. ಆದರೂ ಕೂಡ ಇವತ್ತು ನನಗೆ ರಾಜ್ಯವನ್ನು ಕೊಡ್ತಾ ಇದ್ದೇನೆ. ನನ್ನ ಮಗನೇ ಕಾರಾಗ್ರಹದಲ್ಲಿ ಹಾಕಿದ, ನನ್ನಲ್ಲಿ ಬಲ ಇತ್ತು ಅಂತಾಗಿದ್ರೆ ನನ್ನ ಮಗನನ್ನು ಗೆದ್ದು ನಾನು ಅವನನ್ನು ಮಣಿಸಿ ನಾನು ಕೊಡಬೇಕಾಗಿತ್ತು. ಅಥವಾ ಅಂತಹ ನೀತಿವಂತಿಕೆ ಯುಕ್ತಿ ಅಂತಹ ನಿಪುಣತೆ ಆಗಿತ್ತು ಅಂತಾಗಿದ್ದರೆ, ನಿಪುಣತೆ ಇತ್ತು ಅಂತಾಗಿದ್ದರೆ ನಾನು ಸೆರೆಮನೆಯಲ್ಲಿ ಕುಳಿತುಕೊಂಡು ಏನೋ ತಂತ್ರಗಳನ್ನು ಹೂಡಿ ಕೆಲವ ಸೈನ್ಯವನ್ನು ಅಲ್ಲೇ ನಿರ್ಮಾಣ ನನ್ನ ಪರವಾಗಿ ಮಾಡಿಕೊಂಡು ಅವರಿಂದ ಕಂಸನನ್ನು ಕೆಳಗೆ ಉರುಳಿಸಿ ನಾನು ಮತ್ತೆ ಮೇಲ್ಕೊಡಬಹುದಾಗಿತ್ತು. ಅಂತಹ ನೀತಿವಂತಿಕೆ ಇಲ್ಲ, ಅಂತಹ ತಂತ್ರಗಾರಿಕೆ ಇಲ್ಲ, ಅಂತಹ ತಾರುಣ್ಯ ಇಲ್ಲ, ಅಂತಹ ಬಲ ಇಲ್ಲ, ಅದ್ಯಾವುದೂ ಇಲ್ಲದೇ ಇದ್ರೂ ಕೂಡ ಇವತ್ತು ನನ್ನ ಸಾಮ್ರಾಜ್ಯಕ್ಕೆ ಅಧೀಶ್ವರನನ್ನಾಗಿ ಮಾಡ್ತಾ ಇದ್ದೆ. ಏನು ಕಾರಣ? ಒಂದೇ ಒಂದು ಕಾರಣ, ನನ್ನಲ್ಲಿ ಇದ್ಯಾವ ಗುಣವೂ ಕೂಡ ಇಲ್ಲ, ಒಂದು ಇದೆ, ಅದ್ಯಾವುದು? ನಿನ್ನಲ್ಲಿ ಭಕ್ತಿ. ನಿನ್ನಲ್ಲಿ ಭಕ್ತಿ ಇರುವ ಕಾರಣಕ್ಕೋಸ್ಕರ ನೀ ನನ್ನ ಸಾಮ್ರಾಜ್ಯದಲ್ಲಿ ಕೊಡಿಸ್ತಾ ಇದ್ದಿ, ಇದರಿಂದ ಜಗತ್ತು ತಿಳಿದುಕೊಳ್ಳಲಿ. ಏನು ಅಂತ, ಭಗವಂತನ ಯಾರು ಭಕ್ತರಾಗಿರುತ್ತಾರೆ, ಭಕ್ತರಾದವರಿಗೆ ಅವರಿಗೆ ಪರಲೋಕದಲ್ಲಿ ಮಾತ್ರ ಸುಖ ಸಂಪತ್ತು ಇದೆ ಅಂತ ಭ್ರಮಿಸಬೇಡಿ, ಅವರಿಗೆ ಇಹದಲ್ಲೂ ಕೂಡ ಸುಖ ಸಂಪತ್ತು ಇದೆ ಅಂತ ಅನ್ನೋದನ್ನ ಉಗ್ರಸೇನ ದೃಷ್ಟಾಂತದಿಂದ ಜಗತ್ತು ತಿಳಿದುಕೊಳ್ಳಲಿ ಅನ್ನೋ ದೃಷ್ಟಿಯಿಂದ ಉಗ್ರಸೇನ ನಾನು ಇವತ್ತು ರಾಜ್ಯವನ್ನು ಸ್ವೀಕಾರ ಮಾಡ್ತೇನೆ ಅಂತ ಉಗ್ರಸೇನ ಒಪ್ತಾನಂತೆ. ಅದರೊಂದಿಗೆ ಒಂದು ಷರತ್ತನ್ನು ಇಡ್ತಾನೆ ಕೃಷ್ಣನ ಮುಂದೆ. ಕೃಷ್ಣ, ಇಂತಹ ರಾಜ್ಯ ನಾನು ಸ್ವೀಕಾರ ಮಾಡ್ತೇನೆ, ಆದರೆ ಒಂದು ಷರತ್ತಿದೆ ನಿನ್ನ ಮುಂದೆ. ಏನು? ರಾಜ್ಯಕ್ಕೆ ಅಧಿಪತಿ ಅಂತ ಮಾಡ್ತೀಯಲ್ಲ, ಆಗುತ್ತೇನೆ. ನಸ್ಯಾ ಮದೋಮೇ ಯದಿ, ಆ ಸಿಂಹಾಸನದ ಮೇಲೆ ಕೂತಾಗ, ಆನೆ ಮೇಲೆ ಕೂತಾಗ ಆನೆ ಮದ ಹೇಗಿರುತ್ತೋ ಆನೆ ಮೇಲೆ ಕೂತವನಿಗೆ ಹಾಗೆ ಮದ ಇರುತ್ತೆ, ಹಾಗೆ ಸಿಂಹಾಸನದ ಮೇಲೆ ಕೂತಾಗ ಅಂತಹ ಮದ ನನಗೆ ಬರೋದಿಲ್ಲ ಅಂತಾದರೆ ಆವಾಗ ಈ ರಾಜ್ಯವನ್ನು ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಆ ಮಾತನ್ನು ಹೇಳ್ತಾ ಇದ್ದಾನೆ ಉಗ್ರಸೇನ. ಆಯ್ತು ಅಂತ ಕೃಷ್ಣ ಅವನಿಗೆ ಅನುಗ್ರಹ ಮಾಡಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಉಗ್ರಸೇನಂ ಯದುಪತಿಂ ಚಕ್ರೇ ಚಕ್ರಧಿರ ಧರ ಕಿಲ ಯದು ಮಾತ್ರಾಧಿಪತ್ಯೇನ ತಸ್ಯ ವಿಶ್ವೇಶ್ವರಸ್ಯ ಕಿಂ. ಹೀಗೆ ಕೃಷ್ಣ ಉಗ್ರಸೇನನಿಗೆ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಅವನಿಗೆ ಪಟ್ಟಾಭಿಷಿಕ್ತನಾಗಿ ಏನಾಗಬೇಕಾಗಿದೆ? ಅವನು ವಿಶ್ವಾಧಿಪತಿ, ಸಕಲ ಭುವನಕ್ಕಧಿಪತಿ ಅಂತ ಭಗವಂತನಿಗೆ ಚಿಕ್ಕ ಮಧುರಾನಿಗರಿಗೆ ಅಧಿಪತಿಯಾಗಿ ಏನಾಗಬೇಕಾಗಿದೆ? ಆದ್ದರಿಂದ ಭಗವಂತ ಅದನ್ನು ಬಯಸದೇನೆ ಆ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನಂತೆ. ಕೃಷ್ಣ ಹೇಳ್ತಾನೆ, ಸೇನಾ ಮಧ್ಯಗತಾರಾಜನ್ ವಯಮಿತ್ಯಾಹ ಮಾಧವ. ಕೃಷ್ಣ ಹೇಳ್ತಾನೆ, ನೋಡಪ್ಪ ನಾನಿನ್ನ ಸೇನೆಯ ಮಧ್ಯದಲ್ಲಿದ್ದೇನೆ, ನೀನು ರಾಜನಾಗಿದ್ದಿ, ನಿನ್ನ ಸೇನೆ ಮಧ್ಯದಲ್ಲಿ ನಾನು ಒಬ್ಬ ಪೇದೆಯಾಗಿದ್ದೇನೆ ಅಂತ ಕೃಷ್ಣ, ಸೈನಿಕರ ಮಧ್ಯದಲ್ಲಿ ನಾನು ಒಬ್ಬ ಇದ್ದೇನೆ ಅಂತ ಕೃಷ್ಣ ಹೇಳ್ತಾನಂತೆ. ಅಲ್ಲರಿ, ಎಂತಹ ಅನ್ಯಾಯ ಇದು! ಕೃಷ್ಣ ಸರ್ವೋತ್ತಮನಾದ ವ್ಯಕ್ತಿ, ಸರ್ವೋತ್ತಮನಾದ ವ್ಯಕ್ತಿ ಭಗವಂತ ಸೇನೆ ಮಧ್ಯದಲ್ಲಿ ತಾನು ಒಬ್ಬ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ, ಇದು ಹೇಗಿದು, ಎಷ್ಟು ಸರಿ ಹೊಂದುತ್ತೆ ಅಂತ ಕೇಳಿದ್ರೆ ಕಾದರಾಜ ಹೇಳ್ತಾರೆ, ಏನ್ ತಪ್ಪಿದೆ ಸೇನೆ ಮಧ್ಯದಲ್ಲಿದ್ದೇನೆ ಕೃಷ್ಣ ಅಂತ ಹೇಳಿದ್ರೆ ಏನ್ ತಪ್ಪು ಅಂತ ಹೇಳ್ತಾರೆ. ಅವನು ಜಗತ್ತಿನ ಎಲ್ಲದರ ಮಧ್ಯದಲ್ಲಿದ್ದಾನೆ ತಾನೆ. ತತ್ ಸೃಷ್ಟ್ವ ತದೇವಾನು ಪ್ರಾವಿಶತ್, ಎಲ್ಲವನ್ನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ಎಲ್ಲದರ ಮಧ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ ತಾನೆ. ಜಗತ್ತನ್ನು ಸೃಷ್ಟಿ ಮಾಡಿದ, ಬ್ರಹ್ಮಾಂಡನ ಸೃಷ್ಟಿ ಮಾಡಿದ, ಬ್ರಹ್ಮಾಂಡದೊಳಗೆ ಹೊಕ್ಕಿಕೊಂಡ, ಭೂಮಿಯನ್ನು ಸೃಷ್ಟಿ ಮಾಡಿದ, ಭೂಮಿಯೊಳಗೆ ಪ್ರವೇಶ ಮಾಡಿದ, ಸೇನೆಯನ್ನು ಸೃಷ್ಟಿ ಮಾಡಿದ, ಸೇನೆ ಮಧ್ಯದಲ್ಲಿ ಪ್ರವೇಶ ಮಾಡಿದ, ಏನ್ ತಪ್ಪಿದೆ ಅಂತ ಹೇಳ್ತಾರೆ. ರಾಜರು ಹೇಳ್ತಾರೆ, ಸೇನಾ ಮಧ್ಯಗತ ರಾಜನ್ ವಯಮಿತ್ಯಾಹ ಮಾಧವ ವಿಶ್ವ ಮಧ್ಯಗತ ಸ್ಯಾಸ್ಯ ಸೇನಾಂತ ಕಿನ್ನು ದೂಷಣಂ. ಸೇನೆ ಮಧ್ಯದಲ್ಲಿರೋದು ಕೃಷ್ಣನಿಗೆ ಯಾವ ತಪ್ಪು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅದಲ್ಲದೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಅಷ್ಟೇ ಮಾತನ್ನು ಹೇಳಿದ್ರೆ ತಪ್ಪಲ್ಲ ಅಂತ ಹೇಳ್ತಾ ಇದ್ವಿ, ಆದ್ರೆ ಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾನೆ. ಕೃಷ್ಣ ಏನ್ ಹೇಳ್ತಾನೆ? ತದುಕ್ತಿ ಕಾರಿಣ ಸರ್ವೇ ವಯಮಿತ್ಯ ಬ್ರವೀಧರಿಹಿ. ಕೃಷ್ಣ ಹೇಳ್ತಾನೆ, ಉಗ್ರಸೇನ ನಾನಿನ್ನ ಸೇನೆ ಮಧ್ಯದಲ್ಲಿದ್ದೇನೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಕೃಷ್ಣ, ಇನ್ನೊಂದು ಮಾತನ್ನು ಹೇಳ್ತಾನೆ. ಉಗ್ರಸೇನ, ನಿನ್ನ ಆಜ್ಞೆಗೆ ಅನುಗುಣವಾಗಿ ನಾವು ಯಾವತ್ತೂ ಕೂಡ ಕಟಿಬದ್ಧರಾಗಿದ್ದೇವೆ ಅಂತ ಕೃಷ್ಣ. ಸೇನೆ ಮಧ್ಯದಲ್ಲಿದ್ದಾನೆ ಅಂತಾದರೆ ನಮ್ಮ ಸ್ವಾಮಿ ಸಹಿಸಬಹುದು. ಯಾಕೆ? ಈ ಶ್ರುತಿಯನ್ನು ನೋಡಿದಾಗ ಕೃಷ್ಣ ಭಗವಂತ ಸೇನೆ ಮಧ್ಯದಲ್ಲಿದ್ದಾನೆ ಅಂದ್ರೆ ಏನರ್ಥ? ಎಲ್ಲದರ ಮಧ್ಯದಲ್ಲಿರುವ, ಎಲ್ಲರ ಅಂತರ್ಯಾಮಿಯಾಗಿರುವ ಕೃಷ್ಣ ಸೇನೆಗೂ ಅಂತರ್ಯಾಮಿಯಾಗಿದ್ದಾನೆ ಅಂತ ಅರ್ಥವನ್ನು ನಾವು ಒಪ್ಪಿ ಅದನ್ನು ಸಹಿಸಬಹುದು. ಆದರೆ ಕೃಷ್ಣ ಮುಂದಿನ ಆಡುವ ಮಾತು, ನಿನ್ನ ಆಜ್ಞೆಯನ್ನು ಅನುಸರಿಸುವ ದಾಸರು ನಾವಾಗಿದ್ದೇವೆ ಅಂತನೋ ಅರ್ಥದಲ್ಲಿ, ನಿನ್ನ ಆಜ್ಞೆ ಅನುಸರಿಸುವ ನಾವಾಗಿದ್ದೇವೆ ಅಂತ ಕೃಷ್ಣ ಹೇಳ್ತಾನೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತಂದ್ರೆ, ಅದನ್ನು ನಾವು ವೈಷ್ಣವರಾಗಿ ವಿಷ್ಣುವಿನ ಭಕ್ತರಾಗಿ ನಾವು ಅದನ್ನ ಹೇಗೆ ಸಹಿಸಬೇಕು ಅಂತ ಕೇಳಿದ್ರೆ, ಅದಕ್ಕೆ ರಾಜ ಹೇಳ್ತಾರೆ ಅದೇನ್ ತಪ್ಪಪ್ಪ, ಕೃಷ್ಣನಿಗೆ ಅದು ಶುಭೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಭಕ್ತ ಮಾತ್ರೊಂದ ಕರ್ತಸ್ತತ್ ಕಿಮ ಪೂರ್ವಂದ ಎಂಬುದೇ. ಕರುಣಾಪೂರ್ಣನಾದ ಭಗವಂತ ಅವನು ಯಾವತ್ತೂ ಕೂಡ ದಾಸರಿಗೆ ದಾಸ ಅಂತ ಹೇಳ್ಕೊಳ್ತಾನೆ ಭಗವಂತ. ಅಹಂ ಭಕ್ತ ಪರಾಧೀನಃ ಅಸ್ವತಂತ್ರ ಇವದ್ವಿಜ, ನಾನು ಹೇ ಬ್ರಾಹ್ಮಣ ದುರ್ವಾಸರೇ, ನಾನು ಭಕ್ತರಿಗೆ ಪರಾಧೀನಂತಿದ್ದೇನೆ, ಅಸ್ವತಂತ್ರನಂತಿದ್ದೇನೆ, ಭಕ್ತರಿಗೆ ಪರಾಧೀನನಾಗಿ ಭಕ್ತರು ಹೇಳುವುದಕ್ಕೆ ಮಣಿದು ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಾನು ಕುಣಿತೇನೆ. ಭಕ್ತರು ಬಾ ಅಂತಂದ್ರೆ ಬರ್ತಾನಂತೆ, ಕುಣಿ ಅಂದ್ರೆ ಕುಣಿತಾನಂತೆ, ಏನ್ ಕೇಳ್ತಾರೆ ಹಾಗೆ ಮಾಡ್ತಾನಂತೆ. ಭಗವಂತ ಭಕ್ತರು ಹೇಳುವಂತೆ ತಾನಿರುತ್ತೇನೆ ಅಂತ ಹೇಳ್ತಾ ಅಸ್ವತಂತ್ರ ಇವ, ನಾನು ಸ್ವತಂತ್ರನಾದರೂ ಕೂಡ ಅಸ್ವತಂತ್ರನಂತೆ ಇದ್ದೇನೆ ಅಂತ ಕೃಷ್ಣ ದುರ್ವಾಸರನ್ನು ಕುರಿತು ಹೇಳುವ ಮಾತು. ಅಂಬರೀಷನನ್ನ ಅಂಬರೀಷನ ಚಕ್ರ, ಕೃಷ್ಣನ ಚಕ್ರ ಅಟ್ಟಿಸಿಕೊಂಡು ಬಂದಾಗ ಆ ದುರ್ವಾಸರು ವೈಕುಂಠಕ್ಕೆ ಹೋದಾಗ ಕೃಷ್ಣ ಹೇಳ್ತಾನೆ ಅಸ್ವತಂತ್ರ ಇವದ್ವಿಜ, ಅಸ್ವತಂತ್ರನಂತೆ ನಾನಿದ್ದೇನೆ ಅಂತ ಅಂತ ಭಗವಂತ ಹೇಳ್ತಾನೆ. ಭಗವಂತ ಭಕ್ತರ ಪರಾಧೀನನಾದವಾದ್ದರಿಂದ ಅವನ ಮಾತು ನಿನ್ನ ಆಜ್ಞೆಯನ್ನು ಕರೆಸಿಕೊಂಡಿದ್ದೇನೆ ಅಂತ ಹೇಳುವ ಮಾತು ಅದು ಅತ್ಯಂತ ಸಮೀಚೀನವೇ ಆಗಿದೆ ಅಂತ ರಾಜರು ಅದರ ಸಮರ್ಥನೆ ಮಾಡ್ತಾ ಇದ್ದಾರೆ. ಇಂತಹ ಕೃಷ್ಣ ರಾಜ್ಯದಲ್ಲಿದ್ದಾನೆ. ಕೂಡಲೇ ಅವನು ಕಾರಾಗೃಹಕ್ಕೆ ಮತ್ತೆ ಹೋದಂತು, ಅಲ್ಲಿ ದೇವಕಿ ವಸುದೇವರಿದ್ದಾರೆ, ಅವನನ್ನು ಬಿಡಿಸಿದ್ದಾನೆ, ಮೋಚನೆ ಮಾಡಿದ್ದಾನೆ. ವಿಮುಚ್ಚ ನಿಗಡಾದೀಶಃ ಸ್ಮಿತ ಭಕ್ತ್ರ ಪ್ರಿಯಂ ವದನ್, ಅವರನ್ನ ಸೆರೆಯಿಂದ ಬಿಡಿಸಿದನಂತೆ, ಮೊತ್ತ ಮೊದಲಿಗೆ ನಮಸ್ಕಾರ ಮಾಡಿದ್ದಂತೆ. ನತೋ ನತೋ ಪುತ್ರ ಬುದ್ಧಿಂ ಚಕ್ರಣೀಶ್ವರೇ, ಅವರಿಬ್ಬರು ಬಂದು ಕೃಷ್ಣ ಬಲರಾಮರು ಬಂದು ದೇವಕಿ ವಸುದೇವರಿಗೆ ನಮ್ಮ ಅಪ್ಪ ಅಮ್ಮ ನೀವು ಅಂತ ನಮಸ್ಕಾರ ಮಾಡಿದ್ರಂತೆ. ಆವಾಗ ಅವರು ನನ್ನ ಮಕ್ಕಳಲ್ಲ, ಮೊದಲಿಂದ ಎಚ್ಚರ ಇಟ್ಕೊಂಡಿದ್ದಾರೆ, ನನ್ನ ಮಕ್ಕಳು ಅಂತೂ ಭ್ರಮೆಗೆ ಒಳಗಾಗಬಾರದು ಅಂತ ಎಚ್ಚರ ಅವರಲ್ಲಿದೆ ಅಂತೆ. ಎಚ್ಚರ ಇದ್ದವರು ಕೃಷ್ಣರಾಮರು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಕೃಷ್ಣರಾಮರು ಅಂತಂದ್ರೆ ನಾರಾಯಣ ಶೇಷದೇವರು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ವಿಡಂಬನೆ ಮಾಡ್ತಾ ಇದ್ದಾರೆ, ಅವರು ನನ್ನ ಮಕ್ಕಳಲ್ಲ ಅಂತ ದೇವಕಿ ವಸುದೇವರಿಬ್ಬರು ಕೂಡ ದೃಢವಾದ ನಿರ್ಧಾರದಿಂದ ಅವರು ಆಲೋಚನೆ ಮಾಡ್ತಾ ಇದ್ದಾರಂತೆ. ಅದೇ ಹೊತ್ತಿಗೆ ಸರಿಯಾಗಿ ಕೃಷ್ಣ ಅವರ ಬಂಧನ ಬಿಡಿಸಿದ್ದಂತೆ. ಅವರ ಬಂಧನ ಬಿಡಿಸಿಯಪ್ಪ, ವಿಮುಚ್ಚ ನಿಗಡಾಧೀಶಃ ಸ್ಮಿತ ಭಕ್ತ್ರ ಪ್ರಿಯಂ ವದನ್, ಕೃಷ್ಣ ಹೇಳ್ತಾ ಇದ್ದಂತೆ ಎಲ್ಲ ಅನೇಕ ಜನ ಬಂದು ದೂತರೆಲ್ಲ ಬಂದು ಅವರ ಆ ಬಂಧನ ಬಿಡಿಸಿದ್ದಾರೆ, ಸೆರೆಮನೆಯಿಂದ ಅವರ ಬಂಧನ ಬಿಡಿಸಿದ್ದಾರಂತೆ. ಕೃಷ್ಣ ಬಂಧನ ಬಿಡಿಸಿದ, ಬಿಡಿಸ್ತಾ ಇದ್ದಂತೆ ಇನ್ನೊಂದು ಬಂಧನ ಹಾಕಿದ ಅಂತ ಹೇಳ್ತಾರೆ. ಸ್ಮಿತ ಭಕ್ತ್ರ ಪ್ರಿಯಂ ವದನ್, ಬಂಧನ ಬಿಡಿಸ್ತಾ ಮುಗುಳ್ನಗೆ ನಗುತ್ತಾ ಒಳ್ಳೆ ಒಳ್ಳೆ ಮಾತುಗಳನ್ನ ಆಡ್ತಾ ಕೃಷ್ಣ, ಕೃತ ಸ್ನೇಹೋದ ನಿಗಡಂ ಮಾಯಾಮಯಮಯೂಯುತ, ಅಲ್ಲಿಯ ತನಕ ನೋಡುವ ಜನತೆಗೆ ಕಬ್ಬಿಣದ ಶೃಂಖಲ ಇತ್ತು, ಈಗ ಕಬ್ಬಿಣದ್ದಿಲ್ಲ, ಅದು ಮಾಯಾಮಯವಾದಂತಹ ಶೃಂಖಲ ಬಂಧನ ಅಂತ ಅನ್ನೋದು ಅವರಿಗೆ ಕಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅವರಿಗೆ ಮೋಹ ಪಾಶವನ್ನು ಬೀರಿಬಿಟ್ಟಿದ್ದಾನೆ. ಕೃಷ್ಣ ಯಾವಾಗ ಮಂದಹಾಸವನ್ನು ಬೀರುತ್ತಾ ಯಾವಾಗ ಒಳ್ಳೆ ಮಾತುಗಳು ನಡ್ತಾ ಇದ್ದಾನೋ ಅವರ ಮೂಡಿಗೆ ಮರಳಾಗದಿದ್ದವರು ಯಾರಿದ್ದಾರೆ? ಕೃಷ್ಣನ ಮೂಡಿಗೆ ಮರಳಾಗದಿದ್ದವರು ಯಾರಿದ್ದಾರೆ? ದೇವಕಿ ವಸುದೇವರು ಮರಳಾಗ್ತಾ ಇದ್ದಾರೆ. ಕೃಷ್ಣ, ನಾನು ನಿಮ್ಮ ಮಗ, ಏನು ನಿಮಗೆ ಮಾಡಲಿಲ್ಲ? ಇಷ್ಟು ದಿವಸ ನಿಮ್ಮ ಮಕ್ಕಳಾಗಿ ಏನೊಂದು ಸೇವೆಯನ್ನು ಮಾಡಬೇಕಿತ್ತು, ಯಾವ ಸೇವೆಯನ್ನು ಮಾಡಲಿಲ್ಲ? ಎಲ್ಲೋ ಇದ್ದೆ, ಎಲ್ಲೋ ಗೋಕುಲದಲ್ಲಿದ್ದೆ, ಎಲ್ಲೋ ವೃಂದಾವನದಲ್ಲಿದ್ದೆ, ಏನನ್ನೂ ಮಾಡಿಬಿಟ್ಟೆ, ನಿಮ್ಮ ಸೇವೆಯನ್ನೆಲ್ಲ ಮಾಡಲಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನಂತೆ. ಅದಕ್ಕೆ ಅವರು ಮತ್ತೆ ಎಚ್ಚೆತ್ತುಕೊಂಡು ಹೇಳ್ತಾ ಇದ್ದಾರೆ, ಸರ್ವಂ ತಾತ ಕೃತಂ ತ್ವದೀಯ ಅಖಿಲಂ, ಎಲ್ಲ ಕೃಷ್ಣ ಏನು ಮಾಡಲಿಲ್ಲ ನೀನು, ಎಲ್ಲವನ್ನು ಮಾಡಿದ್ದಿ. ತೇನೇದಂ ತಿಲಕೀ ಬಭೂವಯ್ಯ ಕುಲಂ, ನಮ್ಮ ಕುಲ ಅದು ಬಹಳ ಎತ್ತರಕ್ಕೆ ಹೋಗಿದೆ, ಈ ನಮ್ಮ ಕುಲಕ್ಕೆ ನೀನು ತಿಲಕಪ್ರಾಯನಾಗಿದ್ದಿ, ಆ ಕುಲ ಬಹಳ ಕೀರ್ತಿಯನ್ನು ಹೊಂದಿದೆ, ಕೀರ್ತಿಶ್ಚ ಮೇ ವಿಸ್ತೃತ, ನನ್ನ ಹೆಸರನ್ನು ನಾಳೆ ಜನತೆ ಹೇಳ್ಕೊಳ್ತಾರೆ, ವಸುದೇವ ಸುತ ವಾಸುದೇವ ಅಂತ ನಿನ್ನ ಕರೀತಾರೆ, ನನ್ನ ಮಗನಾಗದೇ ಇದ್ದರೂ ಕೂಡ ನನಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದೆ ಕೃಷ್ಣ ಅಂತೆಲ್ಲ ಆ ವಸುದೇವ ದೇವಕಿ ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಆಯ್ತು ಅಂತೆಲ್ಲ ಅವರ ಮಾತನ್ನ ಸ್ವೀಕಾರ ಮಾಡ್ತಾ ದೇವಕಿ ದೇವಿ ಅವಳು ಅಂಬಾತಂ ಪರಿರಭ್ಯ ಫುಲ್ಲಕರ ಸನ್ಮಾಲೇನ ತಸ್ಯಾರ್ಚನ ನೇತ್ರಾನಂದ ಜಲೇನ ಸಿಂಚನ ಮುರೋ ಜೊತ್ಪಯೋಧಾರಯ ನೈವೇದ್ಯಂಚ ನಿವೇದ್ಯ ವೀಕ್ಷಣಲ ಸನ್ ನೀರಾಜನಂ ಸೋ ಶೋಭನಂ ಭಾವಿಸ್ವೀಯ ವಿಮುಕ್ತಿ ಕಲ್ಪಲತಿಕಾ ಬಿಜಂ ನಿಜಂ ನಿರ್ಮಮೇ. ತಾಯಿಯಾದ ದೇವಕಿಗೆ ಕೃಷ್ಣನ್ ನೋಡಿದ ಕ್ಷಣ ಆನಂದ ಉಕ್ಕಿ ಹರಿತಾ ಇದೆ ಅಂತೆ, ಸ್ನೇಹ ಅಂತಃಕರಣ ಪ್ರೀತಿ ಉಕ್ಕುತ್ತಾ ಇದೆ. ಆ ದೇವಕಿ ದೇವಿಗೆ ತಡಿಲಿಕ್ಕಾಗ್ತಾ ಇಲ್ಲ, ತತ್ಕ್ಷಣದಲ್ಲಿ ಕೃಷ್ಣನನ್ನು ಎತ್ತಿಕೊಂಡು ಗಟ್ಟಿಯಾಗಿ ಅಲಿಂಗನ ಮಾಡ್ಕೊಳ್ತಾ ಇದ್ದಾಳೆ. ಅಲಿಂಗನ ಮಾಡ್ತಾ ತನ್ನ ತೋಳುಗಳನ್ನ ಕೃಷ್ಣನಿಗೆ ಬಾಚ್ತಾ ಇದ್ದಾಳಂತ ರಾಜರು ಹೇಳ್ತಾರೆ. ಆ ತೋಳುಗಳನ್ನ ಬಾಚೋದರ ಮುಖಾಂತರ ಕೃಷ್ಣನಿಗೆ ಹರಾರ್ಪಣೆ ಮಾಡ್ತಾ ಇದ್ದಾಳೆ. ಆ ತೋಳನ್ನ ದಾಚಿದ್ರೆ ಅದು ಕೃಷ್ಣನಿಗೆ ಹಾರದಂತೆ ಅದು ಅರ್ಪಣೆ ಮಾಡಿದ್ದಾಳಂತೆ, ದಾಚಿದ್ದಾಳೆ. ನಂತರದಲ್ಲಿ ಆ ಕೃಷ್ಣನನ್ನ ದಾಚಿ ತಂದುಕೊಂಡು ಅಲಿಂಗನ ಮಾಡ್ಕೊಳ್ತಾ ಇದ್ದಾಳೆ. ಆನಂದ ಆಗ್ತಾ ಇದೆ, ಆನಂದದಿಂದ ಅವಳ ಕಣ್ಣಿನಲ್ಲಿ ಧಾರಾಕಾರ ನೀರು ಸುರಿತಾ ಇದೆ, ಆನಂದ ಬಾಷ್ಪ ಸುರಿತಾ ಇದೆ. ಸುರಿದೆಲ್ಲ ಕೃಷ್ಣ ಇಲ್ಲೇ ಇದ್ದಾನೆ, ಅವರ ಮೇಲೆಲ್ಲ ಆನಂದ ಬಾಷ್ಪ ಸುರಿತಾ ಇದೆ. ಅದೇನು ಅಂತಂದ್ರೆ ಸಿಂಚನ ಭಗವಂತನಿಗೆ ಅದು ಹೇಳ್ತಾರೆ ಮೋಕ್ಷವೆಂಬುವಂತಹ ಬಳ್ಳಿ ಅಂತ, ವಿಮುಕ್ತಿ ಕಲ್ಪ ಲತಿಕ ಮೋಕ್ಷ ಎಂಬುವಂತಹ ಬಳ್ಳಿ, ಆ ಬಳ್ಳಿಗೆ ಆ ಸಿಂಚನಂ ಬಳ್ಳಿಯನ್ನ ಸಿಂಪಡಿಸಿ ಅದನ್ನ ಬೆಳೆಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣನನ್ನ ಅಲಿಂಗನ ಮಾಡಿಕೊಂಡಿದ್ದಾಳೆ, ಸಂತೋಷದಿಂದ ಅವ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾಳೆ. ಅವಳಿಗೆ ಅವಾಗ ಅನ್ನಿಸ್ತಾ ಇದೆ, ಕೃಷ್ಣ ನನ್ನ ಮಗು, ನನ್ನ ಮಗುವಾಗಿ ಬಂದ ಕೃಷ್ಣ, ಅವನ್ ನಾನು ಎದೆ ಹಾಲು ಕುಡಿಸಬೇಕಿತ್ತು. ಕೃಷ್ಣನ ಎದೆ ಹಾಲನ್ನು ಕುಡಿಸಲಿಲ್ಲಲ್ಲ, ಆ ತೃಪ್ತಿಯನ್ನು ಅನುಭವಿಸಲಿಲ್ಲಲ್ಲ ಅಂತ ದೇವಕಿಗೆ ಅನ್ನಿಸ್ತಾ ಇದೆ ಅಂತ. ಕೃಷ್ಣನಿಗೆ ದೇವಕಿಯ ಹೃದಯದಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಿದೆ. ತಕ್ಷಣದಲ್ಲೂ ಕೃಷ್ಣ ಶಿಶುರೂಪವನ್ನು ಸ್ವೀಕಾರ ಮಾಡಿದ್ದಾನೆ, ಶಿಶುರೂಪವನ್ನು ಸ್ವೀಕಾರ ಮಾಡಿ ಕೃಷ್ಣ ಸ್ತನ್ಯಪಾನವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಸ್ತನ್ಯಪಾನವನ್ನು ಮಾಡಿದಾಗ ಸಿಂಚನ ಮುರೋ ಜೊದ್ಯಪ್ಪಯೋಧಾರಯ ನೈವೇದ್ಯಂ, ಹಾಗೆ ಎದೆಹಾಲ ನುಡಿಸ್ತಾ ಕೃಷ್ಣನಿಗೆ ಅವಾಗ ನೈವೇದ್ಯ ಸಮರ್ಪಣೆ ಮಾಡ್ತಾ ಇದ್ದಾಳೆ ಆ ದೇವಕಿ ದೇವಿ ಅಂತ ಹೇಳ್ತಾ ಇದ್ದ. ಯಶೋದೆಯ ಮನೆಯಲ್ಲಿದ್ದು ಯಶೋದೆ ಸ್ತನ್ಯಪಾನ ಮಾಡಿದ ಕೃಷ್ಣ ದೇವಕಿಯ ಸ್ತನ್ಯಪಾನ ಮಾಡಲಿಲ್ಲ ಅಂತಂದ್ರೆ ದೇವಕಿ ಹೇಳಬಹುದು, ಕೃಷ್ಣ ನನ್ನ ಮನೆಯಲ್ಲಿ ಅವತಾರ ಮಾಡಿದೆ, ಆದ್ರೆ ಪಾರ್ಶಾಲಿಟಿ ಮಾಡಿದೆ ನೀನು, ಯಶೋದೆಯದ ಹಾಲನ್ನು ಕುಡಿದೆ ನೀನು, ನನ್ನ ಸ್ತನ್ಯಪಾನ ಮಾಡಲಿಲ್ಲ, ನನಗೆ ಆ ತೃಪ್ತಿಯನ್ನ ಉಣಬಡಿಸಲಿಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರ ಕೃಷ್ಣ ಆ ಶಿಶುರೂಪವನ್ನು ಸ್ವೀಕಾರ ಮಾಡಿ ಸ್ತನ್ಯಪಾನವನ್ನು ಮಾಡಿದ್ದಾನೆ, ಅವಳಿಗೆ ಆನಂದವನ್ನು ಕೊಟ್ಟಿದ್ದಾನೆ. ನೈವೇದ್ಯಂಚ ನಿವೇದ್ಯ ವೀಕ್ಷಣಲ ಸನ್ನಿರಾಜನಂ ಶೋಭನಂ, ಆನಂದ ಆಗಿದೆ ಅಂತ ದೇವಕಿ ದೇವಿಗೆ. ಕೃಷ್ಣನನ್ನ ಅಪಾದ ಮಸ್ತಕ ಪರ್ಯಂತ ನೋಡ್ತಾನೆ ಇದ್ದಾಳಂತೆ, ಎಷ್ಟು ನೋಡಿದ್ರೆ ತೃಪ್ತಿ ಆಗ್ತಾ ಇಲ್ಲ, ಮತ್ತೆ ನೋಡ್ತಾಳೆ ಪಾದವನ್ನು ನೋಡ್ತಾಳೆ, ಮತ್ತೆ ಮತ್ತೆ ನೋಡ್ತಾಳೆ, ಮತ್ತೆ ಹೃದಯದ ಭಾಗವನ್ನು ನೋಡ್ತಾಳೆ, ಮತ್ತೆ ಭಗವಂತನ ಮುಖವನ್ನು ನೋಡ್ತಾಳೆ, ಅಪಾದ ಮಸ್ತಕ ಪರ್ಯಂತ ನೋಡ್ತಾ ಇರ್ತಾರೆ. ಆರತಿಯನ್ನು ಮಾಡೋ ಕ್ರಮ ಹಾಗೆ ತಾನೆ, ಒಮ್ಮೆ ಮೂರು ಬಾರಿ ಪಾದಕ್ಕೆ, ಮೂರು ಬಾರಿ ಹೃದಯದಲ್ಲಿ, ಮಧ್ಯದಲ್ಲಿ ಮೂರು ಬಾರಿ, ಮುಖವನ್ನ ಮೂರು ಬಾರಿಯ ಆರತಿಯನ್ನು ಎತ್ತಬೇಕಂತ, ಹಾಗೆ ಮತ್ತೆ ಅಪಾದ ಮಸ್ತಕ ಪರ್ಯಂತ ಮೂರು ಬಾರಿ ಆರತಿಯನ್ನು ಎತ್ತಬೇಕಂತ. ಹಾಗೆ ಈ ದೇವಕಿ ದೇವಿಯು ಕೂಡ ಪಾದವನ್ನು ನೋಡ್ತಾಳೆ, ಹೃದಯವನ್ನು ನೋಡ್ತಾಳೆ, ಮುಖವನ್ನು ನೋಡ್ತಾಳೆ, ಮತ್ತೆ ಹೀಗೆ ಮಾಡ್ತಾ ಇದ್ದಾಳೆ. ಹೀಗೆ ಆ ಭಗವಂತನಿಗೆ ಆರತಿಯನ್ನು ಎತ್ತುವಂತೆ ನೋಡ್ತಾ ಇದ್ದಾಳೆ. ವೀಕ್ಷಣ ಲಸನ್ ನೀರಾಜನಂ ಶೋಭನಂ, ಇದೆಲ್ಲವೂ ಕೂಡ ಮುಂದೆ ಮೋಕ್ಷೆಯನ್ನು ಪಡಿತಾ ಇದ್ದಾಳೆ. ಆ ಮೋಕ್ಷಕ್ಕೆ ನೆಟ್ಟ ಬಳ್ಳಿಯ ಅದನ್ನ ವೃದ್ಧಿಗೊಳಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಮೋಕ್ಷದ ಬಳ್ಳಿಯ ಬೀಜವನ್ನು ನೆಟ್ಟು ಅದನ್ನು ಬೆಳೆಸ್ತಾ ಇದ್ದಾಳೆ ಯಶೋದ ಆ ದೇವಕಿ ದೇವಿ. ಕೃಷ್ಣ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ನಂತರದಲ್ಲಿ ಕೃಷ್ಣನಿಗೆ ಇನ್ನು ಉಪನಯನಾಗಬೇಕು ಅಂತ ಆಲೋಚನೆ ಮಾಡಿದ್ರಂತೆ. ವಸುದೇವ ದೇವಕಿಯ ಹತ್ರ ಕೃಷ್ಣ ಬಂದಿದ್ದಾನೆ ಉಪನಯನಾಗಬೇಕು ಅಂತ. ಎಷ್ಟು ವರ್ಷ ಆಗಿತ್ತು ಕೃಷ್ಣನಿಗೆ ಅವಾಗ? 12 ವರ್ಷ ಆಗಿತ್ತು. ಅದು ಸರಿಯಾದ ಕಾಲ, ಅದು 12 ವರ್ಷಕ್ಕೆ ಸರಿಯಾದ ಕಾಲ ಉಪನಯನಕ್ಕೆ. ಬ್ರಾಹ್ಮಣರಿಗಾಗುವಾಗ 8 ವರ್ಷಕ್ಕೆ ಉಪನಯನ, 8 ವರ್ಷಂ ಬ್ರಾಹ್ಮಣ ಉಪನಯಿತ, 8 ವರ್ಷಕ್ಕೆ ಬ್ರಾಹ್ಮಣರಿಗೆ ಉಪನಯನ. ಕ್ಷತ್ರಿಯರಿಗೆ 12 ವರ್ಷಕ್ಕೆ ಉಪನಯನ. ಕೃಷ್ಣ ಕ್ಷತ್ರಿಯ ಕುಲದಲ್ಲೇ ಹುಟ್ಟಿದವ, ಅದಕ್ಕೆ ಕ್ಷತ್ರಿಯ ಉಚಿತವಾದ ಕರ್ಮಗಳನ್ನ, ಜಾತಕರ್ಮ ನಾಮಕರ್ಮ ಮಾಡಬೇಕು ಅಂತ ಗರ್ಗಾಚರಣೆ ಕೊಟ್ಟು ಕಳಿಸಿದ ಕೃಷ್ಣ. ಕ್ಷತ್ರಿಯ ಕುಲದಲ್ಲಿ ಅವತರಿಸಿದಂತಹ ಕೃಷ್ಣ ಅವನು ಉಪನಯನ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದಾನೆ. ದೇವಕಿ ವಸುದೇವರು ಉಪನಯನ ಮಾಡಬೇಕು. ವೈಶ್ಯರಿಗಾಗುವಾಗ 16 ವರ್ಷಕ್ಕೆ ಉಪನಯನ ಅಂತ ಹೇಳ್ತಾ ಇರ್ತಾರೆ. ಕೃಷ್ಣನಿಗೆ ಉಪನಯನ ಆಗಬೇಕು ಅಂತ ಉಪನಯನಕ್ಕೆ ಸಿದ್ಧತೆಗಳಾಯಿತು. ಉಪನಯನದ ಸಿದ್ಧತೆಗಳನ್ನು ಮಾಡಿದ್ದಾರೆ. ವಾದ್ಯಾಯಿನೇದು ಮುನಯಶ್ಚ ಮಂತ್ರ ಉಚ್ಚಾರಯಂತ ಸಹ ಬಂದಿ ವೃಂದೈಹಿ, ಎಲ್ಲ ವಾದ್ಯಗಳು ಮೊಳಗುತ್ತಾ ಇವೆ ಎಲ್ಲ ಕಡೆ. ಋಷಿಗಳು ಮುನಿಗಳು ವೇದಘೋಷಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಭಗವಂತನಿಗೆ ಕೃಷ್ಣನಿಗೆ ಉಪನಯನ ಅಂತ ಉಪನಯನ. ಇದಾಗಲೇ ಕೃಷ್ಣ ಕುಬ್ಜೆ ಮನೆಗೆ ಹೋಗಿ ಬಂದಿದ್ದ. ಮೊದಲಿಗೆ ನೀಲಾದೇವಿ ಮದುವೆಯನ್ನಾಗಿದ್ದಾನೆ. ಮದುವೆ ಆಗಿದೆ, ಮದುವೆ ಆದ್ಮೇಲೆ ಉಪನಯನ. ಇದು ಸ್ವಲ್ಪ ಅಲೌಕಿಕವಾದಂತಹ ವ್ಯಾಪಾರ ಕೃಷ್ಣನದ್ದು. ಕೃಷ್ಣ ಉಪನಯನ ಮಾಡಿಕೊಳ್ತಾ ಇದ್ದಾನಂತ. ಕೃಷ್ಣ ಉಪನಯನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಆ ಶೂರಸುತ ವಸುದೇವ ಗೋಗಳನ್ನೆಲ್ಲ ದಾನ ಮಾಡ್ತಾ ಇದ್ದಾನಂತ. ದದೌ, ಬೇಕಾದಷ್ಟು ಗೋಗಳನ್ನು ದಾನ ಮಾಡಿದ. ಸಧನಂ, ಧನ ಸಮೇತವಾದ ಗೋಗಳನ್ನು ಸಹ ದಕ್ಷಿಣಾಭಿಹಿ, ದಕ್ಷಿಣಾ ಸಮೇತವಾಗಿ ಗೋಗಳನ್ನು ದಾನ ಮಾಡಿದ. ಯಾಕೆ ಅಂತಂದ್ರೆ ಇನ್ನ ಇವರು ಉಪನಯನ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ, ಉಪನಯನ ಆದ ಮೇಲೆ ಅವರೇನ್ ಮಾಡ್ತಾರೆ, ಉಪನಯನ ಆದ್ಮೇಲೆ ವೇದಾಭ್ಯಾಸಕ್ಕೆ ಹೋಗ್ತಾರೆ. ಇವರು ವೇದಾಭ್ಯಾಸಕ್ಕೆ ಹೋದರೆ ಗೋಗಳನ್ನು ಕಾಯೋರೆ, ಗೋಗಳನ್ನು ಕಾಯೋರೆ ಕಾಯ್ಲಿಕ್ಕಿಲ್ಲಲ್ಲ ಇವ್ರು ಗೊಲ್ಲರು, ಗೋಗಳನ್ನು ಇಷ್ಟು ದಿವಸ ಕಾಯ್ತಾ ಇದ್ದವರು, ಇವ್ರು ಮನೆ ಬಿಟ್ಟು ಹೋದ್ರೆ ವೇದಾಭ್ಯಾಸಕ್ಕೆ ಗುರುಕುಲಕ್ಕೆ ಹೋದ್ರೆ ಅವ ಗೋಗಳನ್ನು ಕಾಯೋರು ಯಾರು ಅಂತ ಆ ವಸತಿ ಏನ್ ಮಾಡ್ತಾ ಇದ್ದಾನೆ, ಗೋಗಳನ್ನೆಲ್ಲ ದಾನ ಮಾಡ್ತಾ ಇದ್ದಾನೆ ಅಂತ ರಾಜರು ಚಮತ್ಕಾರವಾಗಿ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ. ಆವಾಗ ಉಪದೇಶ ಆಗ್ತಾ ಇದೆ, ಗಾಯತ್ರಿ ಮಂತ್ರದ ಉಪದೇಶ ಆಗ್ತಾ ಇದೆ. ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುವವರು ಯಾರು? ಗರ್ಗಾಚಾರ್ಯ. ಬ್ರಾಹ್ಮಣರಲ್ಲಿ ಉಪದೇಶ ಆದರೆ, ಉಪನಯನ ಆಯಿತು ಅಂತಾದರೆ ತಂದೆಗೆ ಉಪದೇಶ ಅಧಿಕಾರ. ತಂದೆಯಾದವನೇ ಮಗನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಬೇಕು. ಕ್ಷತ್ರಿಯರಲ್ಲಿ ವೈಶ್ಯರಲ್ಲಿ ಉಪನಯನ ಆದಾಗ ಆವಾಗ ಉಪದೇಶ ಮಾಡುವಂಥವ್ರು ಪುರೋಹಿತರು. ಪುರೋಹಿತರಾದರೂ ಉಪದೇಶ ಮಾಡಬೇಕು ಗಾಯತ್ರಿ ಮಂತ್ರವನ್ನು. ಯಾಕೆ? ಕ್ಷತ್ರಿಯನಿಗೆ ಉಪದೇಶದ ಅಧಿಕಾರ ಇಲ್ಲ. ಸಕರ್ಮ ವಿಪ್ರಸ್ಥಿ ಜಪೋಪದೇಶ, ಜಪ ಮತ್ತು ಉಪದೇಶ ಅಂತ ಅನ್ನೋದು ಬ್ರಾಹ್ಮಣನ ಕರ್ತವ್ಯ, ಉಪದೇಶದ ಅಧಿಕಾರ. ಷಟ್ಕರ್ಮ ನಿರತಃ ಬ್ರಾಹ್ಮಣ, ಬ್ರಾಹ್ಮಣನಿಗೆ ಷಟ್ಕರ್ಮದ ಅಧಿಕಾರ. ದಾನ, ಪ್ರತಿಗ್ರಹ, ಯಜನ, ಯಾಜನ, ಹಾಗೆ ಅಧ್ಯಯನ, ಅಧ್ಯಾಪನ. ಕ್ಷತ್ರಿಯರಲ್ಲಿ ವೈಶ್ಯರಲ್ಲಿ ಆಗುವಾಗ ಮೂರು ಮಾತ್ರ ಉಳಿತದಂತೆ, ಅಧ್ಯಯನ, ದಾನ, ಯಜನ. ಅವರು ಯಾಗ ಮಾಡಬಹುದು, ಯಾಗ ಮಾಡಬೇಕು, ಅಧ್ಯಯನ ಮಾಡಬೇಕು, ದಾನ ಕೊಡಬೇಕು. ದಾನ ಸ್ವೀಕಾರ ಮಾಡುವ ಅಧಿಕಾರ, ಹಾಗೆ ಉಪದೇಶ ಕೊಡುವ ಅಧಿಕಾರ, ಹೋಮ ಮಾಡಿಸುವ ಅಧಿಕಾರ, ಪೌರೋಹಿತ್ಯ ಮಾಡುವ ಅಧಿಕಾರ ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗಿಲ್ಲ. ಆದ್ದರಿಂದ ಕೃಷ್ಣನಿಗೆ ಉಪದೇಶವನ್ನ ಗರ್ಗಾಚಾರ ಮಾಡಬೇಕು. ಗರ್ಗಾಚಾರ ಬಂದರಂತೆ, ಕುಲಪುರೋಹಿತರು ಗರ್ಗಾಚಾರ, ಅವರು ಬಂದು ಉಪದೇಶ ಮಾಡಬೇಕು. ಆಚಾರ್ಯ ಸಕಲ ವಿದೇ ಪುರಾಣ ಪುಂಸೆ ಗಾಯತ್ರಿ ಮನುಮದಿ ಶನ್ನ ಮೆತ್ ಸಮೂಹ ತದ್ವ್ಯಾಜಾತ್ತವ ಗುಣ ಚಿಂತಕಾಯ ಮಹ್ಯಂ ಸದ್ಬುದ್ಧಿಂ ದಿಶದ ಏತ್ಯ ಸೋಯಾಚೇ. ರಾಜರು ಹೇಳ್ತಾರೆ ಅವರು ಉಪದೇಶ ಮಾಡಿದ್ದೇ ಅಲ್ಲ ಅಂತ ಹೇಳ್ತಾರೆ. ಅಲ್ರಿ, ಮತ್ತು ಅವ್ರು ಹೇಳಿದ್ರಲ್ಲ, ಏನ್ ಹೇಳಿದ್ರು ಅವ್ರು? ಏನ್ ಹೇಳಿದ್ರು ಹೇಳಿ ನೋಡೋಣ ಅಂತಂದ್ರಂತೆ ವಾದರಾಜ. ಏನ್ ಹೇಳಿದ್ರು? ಗಾಯತ್ರಿ ಮಂತ್ರವನ್ನು ಹೇಳಿದ್ರು. ಗಾಯತ್ರಿ ಮಂತ್ರ ಏನ್ ಹೇಳ್ತಾ ಇದೆ? ಭಗವಂತ ನಿರ್ಮಿತವನಿದ್ದಿ, ಸರ್ವೋತ್ತಮನಾಗಿದ್ದಿ, ವರೇಣ್ಯ ಎಲ್ಲರಿಗಿಂತ ಮಿಗಿಲಾದವನಾಗಿದ್ದಿ, ದೇವ ಕ್ರೀಡಾದಿ ಗುಣ ವಿಶಿಷ್ಟನಾಗಿದ್ದಿ, ಸವಿತ ಜಗತ್ತಿನ ಸೃಷ್ಟಿಕರ್ತನಾಗಿದ್ದಿ, ತಥಾ ವ್ಯಾಪ್ತನಾಗಿದ್ದಿ ನೀನು, ಅಂತಹ ನೀನು ನಿನ್ನನ್ನು ನಾವೆಲ್ಲ ಧ್ಯಾನ ಮಾಡ್ತೇವೆ ಭಗವಂತ, ನಿನ್ನನ್ನು ನಾವು ಧ್ಯಾನ ಮಾಡ್ತೇವೆ, ಧ್ಯಾನ ಮಾಡುವಂತ ನಮಗೆಲ್ಲ ನೀವು ಒಳ್ಳೆ ಬುದ್ಧಿಯನ್ನು ಕೊಡು ಅಂತ ತಾನೆ. ಏನ್ ಮಾಡಿದ್ದು? ಉಪದೇಶ ಮಾಡಿದ್ದಲ್ಲ, ಅದ ಕೃಷ್ಣ ಎದುರು ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ವಾದಿರಾಜ. ಹೇಳ್ತಾರೆ ಭಗವಂತನ ಎದುರು ಇಟ್ಕೊಂಡು ನೀನು ಭಗವಂತ ವರೇಣ್ಯ, ದೇವ, ಭರ್ಗ, ಜಗತ್ತನ್ನು ಹೊತ್ತು ಸಾಗುವ ನೀನು, ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಿ, ಅಂತಹ ನಿನ್ನ ನಾವೆಲ್ಲ ಸ್ತೋತ್ರ ಮಾಡ್ತೇವೆ. ನೀನು ಧಿಯಹ ಯಹ ನಹ ಪ್ರಚೋದಯ, ಜ್ಞಾನಮಯನಾದ ನೀನು ನಮ್ಮ ಬುದ್ಧಿಗಳನ್ನು ಪ್ರಚೋದನೆ ಮಾಡುವಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ್ದರ್ತನು ಅದನ್ನ ಉಪದೇಶ ಮಾಡಿದ್ರು ಅಂತ ಹೇಳಬಾರದು ಅಂತ ರಾಜ ಹೇಳ್ತಾ ಇದ್ದಾರೆ. ಈ ಗರ್ಗಾಚಾರ್ಯರು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗಾಯತ್ರಿ ಉಪದೇಶ ಆಯ್ತು. ನಂತರದಲ್ಲಿ ಕೃಷ್ಣ ಯಜ್ಞೋಪವೀತೋಜ್ವಲಕಂಠದೇಶ ಕೃಷ್ಣಾದಿನ ಶ್ರೀಹಿ ಮುನಿ ಸಂಘಮಾನ್ಯ ಪ್ರಾಣ ಪ್ರಣೇತ ಧೃತ ತರ್ಕ ಮುದ್ರೋ ಧ್ಯಾಯನ್ನನು ವ್ಯಾಸ ಇವನ್ವ ಶಿಕ್ಷತ. ಕೃಷ್ಣನ್ ನೋಡಿದ್ರೆ ಸ್ವಲ್ಪ ವಿದ್ಯಾಸದೇವರ ತರ ಕಾಣಿಸ್ತಾ ಇದ್ದಾರೆ ಅಂತ ವರರಾಜ ಹೇಳ್ತಾರೆ. ವಿದ್ಯಾಸದೇವರು ಕೃಷ್ಣನ ಎಲ್ಲ ಒಟ್ಟಿಗೆ ಪೂಜೆ ಮಾಡ್ತಾರಲ್ಲ, ಎಲ್ಲಾ ಮಠಗಳಲ್ಲಿ ರಾತ್ರಿ ಪೂಜೆ ಕೃಷ್ಣದೇವರಿದ್ರೆ ಸೋದೆ ಮಠದಲ್ಲಿ ರಾತ್ರಿ ಪೂಜೆ ವಿದ್ಯಾಸದೇವರು. ಯಾಕೆ? ಕೃಷ್ಣ ವಿದ್ಯಾಸದೇವರು ಎಲ್ಲ ಒಂದೇ ಅಲ್ವಾ? ಅದಕ್ಕೆ ಕಡುವಾರನ ಕೃಷ್ಣ ಒಂದು ರಾತ್ರಿ ಪೂಜೆ ಇಟ್ಕೊಂಡು ಅವ್ರು ವಿದ್ಯಾಸನ ಇಟ್ಕೋತಾರೆ. ಯಾಕೆ? ಕೃಷ್ಣ ಬೇರೆ ಅಲ್ಲ, ವಿದ್ಯಾಸದೇವರು ಬೇರೆ ಅಲ್ಲ. ಅದಕ್ಕೆ ರಾಜರು ಹೇಳ್ತಾರೆ ಯಾಕೆ ಅದು ನೋಡಿ ಅದು ಹಾಗೆ ಅನ್ನಿಸ್ತಾ ಇತ್ತು, ಅದನ್ನ ನೋಡಿದ್ರೆ ಅದು ಹಾಗೆ ಅನಿಸುತ್ತೆ ಅಂತ ವಾದರಾಜರು ಹೇಳ್ತಾರೆ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಯಜ್ಞೋಪವೀತ ಅಂತ ಹರಡಿ ಮಾಡಿಕೊಂಡಿದ್ದಾನೆ, ಕೃಷ್ಣಾಜನವನ್ನ ಇಟ್ಕೊಂಡಿದ್ದಾನೆ, ಕೃಷ್ಣಾಜನ ಮೇಲೆ ಕುತ್ಕೊಂಡಿದ್ದಾನೆ, ಒಲಕಲ್ ಒಂದು ಧಾರಣೆ, ಕೌಪಿನ ಒಂದು ಧಾರಣೆ ಮಾಡಿಕೊಂಡಿದ್ದಾನೆ. ಹಾಗೆ ಕೃಷ್ಣ ಅವನು ಏನ್ ಮಾಡ್ತಾ ಇದ್ದಾನೆ? ತರ್ಕ ಮುದ್ರ, ತರ್ಕ ಮುದ್ರೆ, ಜ್ಞಾನ ಮುದ್ರೆ. ಆ ಮುದ್ರೆಗಳೆಲ್ಲ ಜಪ ಮಾಡುವಾಗ ಮುದ್ರೆಗಳನ್ನೆಲ್ಲ ತೋರಿಸ್ತಾರ, ಹಾಗೆ ಮುದ್ರೆಗಳನ್ನೆಲ್ಲ ತೋರಿಸ್ತಾ ಇದ್ದಾನೆ ಕೃಷ್ಣ. ಹಾಗೆ ಜಪವನ್ನು ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅದೇನ್ ಅನ್ನಿಸ್ತಾ ಇದೆ? ವಿದ್ಯಾಭ್ಯಾಸ ದೇವರೇ ಅಂತ ಅನ್ನಿಸ್ತಾ ಇದೆ. ವಿದ್ಯಾಭ್ಯಾಸ ದೇವರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಅವನು ವಾಸಿಷ್ಠ ಕೃಷ್ಣ, ಇವನು ಯಾದವ ಕೃಷ್ಣ ಅಷ್ಟೇ. ಆದ್ದರಿಂದ ಆ ಕೃಷ್ಣನ ನೋಡುವಂತೆ ಆಗ್ತಾ ಇದೆ ಅಂತ ರಾಜರು ಬಣ್ಣಿಸ್ತಾ ಇದ್ದಾರೆ. ಈ ಕೃಷ್ಣ ಯಜ್ಞೋಪವೀತ ಧಾರಣೆ ಮಾಡಿಕೊಂಡು ಕೃಷ್ಣ ಶೋಭಾಯಮಾನನಾಗಿದ್ದಾನೆ. ನಂತರದಲ್ಲಿ ಅವರೆಲ್ಲ ಹೇಳ್ತಾ ಇದ್ದಾರಂತೆ, ಇಲ್ಲಪ್ಪ ಗುರುಗಳು ಗರ್ಗಾಚಾರ್ಯರಾದವರು ಉಪನಯ ಕಾಲದಲ್ಲೆಲ್ಲ ಹೇಳಬೇಕು. ಹಾಗೆ ಕೃಷ್ಣನು ಹೇಳಿದ್ರಂತೆ, ನೀನಿನ ಮೇಲೆ ಪ್ರತಿನಿತ್ಯ ಸಕಾಲದಲ್ಲಿ ಸಂಧ್ಯಾಂದ್ರೆ ಮಾಡಬೇಕು, ಹಾಗೆ ಅಗ್ನಿ ಕಾರ್ಯವನ್ನು ಮಾಡಬೇಕು, ಇನ್ನ ಹಾಗೆ ಹುಂಬುತನಗಳನ್ನೆಲ್ಲ ಮಾಡಬಾರದು, ಮರ ಹತ್ತೋದು, ಈಜೋದು ಮಾಡೋದು, ಅಂಥದನ್ನೆಲ್ಲ ಏನೇನೋ ಮಾಡಬಾರದು, ನೀನು ಸರಿಯಾದ ಅಧ್ಯಯನವನ್ನು ವೇದಾಧ್ಯಯನ ಇತ್ಯಾದಿಗಳನ್ನು ಮಾಡಬೇಕು ಅಂತೆಲ್ಲ ಅವ್ರು ಹೇಳ್ತಾ ಇದ್ದಾರಂತೆ. ಅದನ್ನೆಲ್ಲ ನೋಡಿ ಅವರೆಲ್ಲ ಜನ ಎಲ್ಲ ನೋಡಿ ಆನಂದ ಪಡ್ತಾ ಇದ್ದಾರೆ. ಆದರೆ ವಕ್ಷಸ್ಥಲಸ್ಥಾ ತೃಪಯಾ ತುಲಾಸಿ ಅಭ್ಯರ್ಥ ಮಾನೌ ಚ ದಿನೇಶವನ್ಹಿ. ಕೃಷ್ಣ ಆಯ್ತು ಅಂತ ಹೇಳಿ ಅವ್ರು ಹೇಳುವಂತೆ ಯಾವ್ದನ್ನು ಚಾಚು ತಪ್ಪದೇನೆ ಸರಿಯಾದ ಸಕಾಲ ಸಂಧ್ಯಾವನೆ ಮಾಡ್ತಾ ಇದ್ದಾನೆ, ಅಗ್ನಿಯಲ್ಲಿ ಅಗ್ನಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಎಲ್ಲವನ್ನು ಮಾಡ್ತಾ ಇದ್ದಾನಂತ, ಎಲ್ಲರೂ ಮೆಚ್ಚಿ ಅನ್ನ ಪಡ್ತಾ ಇದ್ದಾರಂತ, ಎಲ್ಲರೂ ಸಂತೋಷ ಪಡ್ತಾರೆ, ಆದ್ರೂ ಯಾರೋ ಕೆಲವರಿಗೆ ಸಂತೋಷ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ಕೃಷ್ಣನ ಕ್ರಿಯೆಯನ್ನು ನೋಡಿ ಎಲ್ಲರಿಗೂ ಸಂತೋಷ ಆಗ್ತಾ ಇದೆ, ಆದ್ರೆ ಬಹಳ ಹತ್ತಿರದಲ್ಲಿ ಇದ್ದವ್ರು ಕೆಲವರಿಗೆ ಆನಂದ ಆಗೋದಿಲ್ಲ ಅಂತ ಕೆಲವು ಕಡೆ ಕಂಡಿರುತ್ತೆ ನಮ್ಗೆ. ಹಾಗೆ ಆ ಕೃಷ್ಣನ ಬಹಳ ಹತ್ತಿರದಲ್ಲಿ ಇರುವಂತಹ, ಎಷ್ಟು ಹತ್ತಿರ, ವಕ್ಷಸ್ಥಲದಲ್ಲೇ ಇರುವಂತಹ ಲಕ್ಷ್ಮೀದೇವಿ ಮಾತ್ರ ಸಹನೆ ಆಗಲಿಲ್ಲ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅಂತಹ ಸರ್ವೋತ್ತಮನ ತನ್ನ ಪತಿ ಹೋಗಿ ಹೋಗಿ ಆ ಸೂರ್ಯನನ್ನ ಚಂದ್ರನನ್ನ ಸೂರ್ಯನನ್ನ ಅಗ್ನಿಯನ್ನ ಕೇಳ್ಕೊಳ್ಬೇಕಲ್ಲ. ಮೈ ಮೇಧಾನ್ ಮೈ ಪ್ರಜಾ ಮೈ ಅಗ್ನಿಸ್ತೇಜೋ ದದಹಾತು, ಹೇ ಅಗ್ನಿ ನನಗೆ ಮೇಧಸ್ಸನ್ನು ಕೊಡು, ನನಗೆ ವಿದ್ಯೆಯನ್ನು ಕೊಡು, ಬಲವನ್ನು ಕೊಡು, ಓಜಸ್ಸನ್ನು ಕೊಡು, ಪ್ರಾರ್ಥನೆ ಮಾಡ್ಕೊಳ್ಬೇಕಲ್ಲ. ಏನಿದು ನಮ್ಮ ಮನೆಯವರು ಏನಿದು, ಅವರಿಗೆ ಸ್ವಲ್ಪವೂ ಕೂಡ ಇದು ಇಲ್ಲ, ಅವರಿಗೆ ಹೋಗಿ ಹೋಗಿ ಅಗ್ನಿಯನ್ನ ಸೂರ್ಯನ ಕೇಳ್ಕೊಳ್ತಾ ಇದ್ದಾರಲ್ಲ ಚಿಕ್ಕವರನ್ನ ಅಂತ ಎದೆಯೊಳಗೆ ವಕ್ಷಸ್ಥಳದಲ್ಲಿ ಸನ್ನಿಹಿತಳಾದ ಲಕ್ಷ್ಮೀದೇವಿಗೆ ಅದು ಸಹನೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅದನ್ನ ಸಹಿಸ್ತಾ ಇಲ್ಲ ಕೃಷ್ಣ ಮಾತ್ರ, ತಪ್ಪದೇನೆ ಸರಿಯಾಗಿ ಅವನೇನ್ ಮಾಡ್ತಾ ಇದ್ದಾನೆ, ಸಮಿಧೋ ವಿಹಾವ ಅಗ್ನಿಯಲ್ಲಿ ಸಮಿಧೆಯನ್ನು ಹಾಕ್ತಾ ಇದ್ದಾನೆ, ಆಹುತಿಯನ್ನು ಕೊಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ರಾಜರು ಹೇಳ್ತಾರೆ ಅದು ಹಾಗೆ, ಅದು ಕೆಲವು ಸ್ವಭಾವನೆ ಹಾಗಿರುತ್ತೆ, ಸ್ವಭಾವ ಅಂತಲ್ಲ ಜಗತ್ತಿನ ನೀತಿನೇ ಹಾಗೆ ಅಂತ ಹೇಳ್ತಾರೆ. ಏನು ಸ್ವಕುಕ್ಷಿ ಪೂರ್ತೋ ನರತಿ ರಹಿತಸ್ಯ ನಿಜಾನುಭಾವ ಸ್ಮರಣೋತ್ಸವೇಚ. ಕೃಷ್ಣ ಏನು ಮಾಡಿದ, ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟ. ಅಗ್ನಿಯಲ್ಲಿ ಆಹುತಿ ಕೊಡಂದ್ರೆ ಏನರ್ಥ, ಅಗ್ನಿ ಅವನು ನಿಜವಾಗಿ ಅವನ ಆಹುತಿಯನ್ನು ಸ್ವೀಕಾರ ಮಾಡೋದಲ್ಲ, ಅವನ ಪೋಸ್ಟ್ ಮೇನ್ ಅಷ್ಟೇ, ಅವನ ಪೋಸ್ಟ್ ಮೇನ್. ನಾವು ಪತ್ರವನ್ನು ಬರೆದು ಅದನ್ನ ಹಾಕಿದ್ವಿ ಅಥವಾ ಪೋಸ್ಟ್ ಮ್ಯಾನ್ ತಗೊಂಡ ಅಂದ್ರೆ ಪೋಸ್ಟ್ ಮ್ಯಾನ್ಗೆ ಹೋಗಿ ತಲುಪಿದ್ದು ಅಂತ ಅರ್ಥ ಅಲ್ಲ, ಅಥವಾ ಕೆಂಪು ಡಬ್ಬಿಗೆ ಹೋಗಿ ತಲುಪಿದ್ದು ಅಂತ ಅರ್ಥ ಅಲ್ಲ, ಅದು ತಲುಪೋದು ಇನ್ನೊಬ್ಬರಿಗೆ. ಹಾಗೆ ಅಗ್ನಿಯ ಕೆಲಸ ಏನು, ಅದು ಕೆಂಪು ಡಬ್ಬಿಯ ಲೆಕ್ಕದಲ್ಲಿ ಅಥವಾ ಪೋಸ್ಟ್ ಮ್ಯಾನ್ ಕೆಲಸದಲ್ಲಿ ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾನೆ, ಅವನು ಹೋಗಿ ಸಲ್ಲಿಸ್ತಾನೆ. ಹಾಗೆ ನಾವು ಕೊಟ್ಟ ಆಹುತಿಯನ್ನೆಲ್ಲ ಅಗ್ನಿ ದೇವ ಹೋಗಿ ಕೊನೆಗೆ ಎಲ್ಲವನ್ನು ಕೂಡ ಸಲ್ಲಿಸೋದೆಲ್ಲಿ, ಭಗವಂತನಿಗೆ. ಯಜ್ಞ ಭುಕ್ ಭಗವಂತ, ಸಾರ ಭುಕ್ ಅಂತವ್ರು ಭಗವಂತ, ಭಗವಂತನಿಗೆಲ್ಲ ಹೋಗಿ ಸಲ್ಲತ್ತೆ ತಾನೆ. ಕೃಷ್ಣ ಅಂದ ತಾನು ಆಹುತಿ ಕೊಡ್ಲಿಕ್ಕೆ ಭಾರಿ ಸಂತೋಷ ಅಂತ ಕೃಷ್ಣನಿಗೆ. ಯಾಕೆ, ತನ್ನ ಹೊಟ್ಟೆ ತುಂಬಿಕೊಳ್ತಾನಲ್ಲ, ಇವತ್ತು ನಾವೆಲ್ಲ ಬೇಕಾದ್ರೆ ಸಂಪಾದನೆ ಮಾಡ್ತೇವೆ, ಮನೆಯಲ್ಲೆಲ್ಲ ಆಹಾರ ತಂತೇವೆ, ಊಟ ಮಾಡ್ತೇವೆ, ಯಾಕೆ ನಮ್ಮ ಹೊಟ್ಟೆ ತುಂಬತ್ತೆ ಅಂತ. ನಮ್ಮ ಹೊಟ್ಟೆ ತುಂಬತ್ತೆ ಅಂತ ನಾವು ಹೇಗೆ ಊಟ ಮಾಡ್ತೇವೋ ಹಾಗೆ ಕೃಷ್ಣ ಆಹುತಿಯನ್ನು ಕೊಡ್ತಾ ಇದ್ದಾನಂತ. ಅದು ಇಲ್ಲೂ ಅದೇ ರೂಪ, ಅಲ್ಲೂ ಅದೇ ರೂಪ, ಭಗವಂತನ ಬೇರೆ ಬೇರೆ ರೂಪದಲ್ಲಿ ನೋಡುವಂತ ವಿಲಕ್ಷಣೆ ಕಂಡು ಬರ್ತಾ ಇದೆ. ತನ್ನ ಹೊಟ್ಟೆ ತುಂಬುವಂತೆ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಸಮೃದ್ಧಿಯನ್ನ ಆಹುತಿಯನ್ನು ಕೊಡ್ತಾ ಇದ್ದಾನೆ, ಹಾಗೆ ಆಹುತಿಗಳನ್ನ ರಾಜ್ಯವನ್ನ ಆಹುತಿಯನ್ನು ಕೊಡ್ತಾ ಇದ್ದಾನಂತ. ಮತ್ತದಲ್ಲದೇನೆ ಸ್ತೋತ್ರ ಮಾಡಿದ್ದಲ್ಲ, ಸ್ತೋತ್ರ ಮಾಡಿದ್ದು ಯಾರಲ್ಲ, ತನ್ನೇ ತನ್ನ ಸ್ತೋತ್ರ ಮಾಡ್ಕೊಂಡಿದ್ದು. ತನ್ನಂತ ಹೊಗಳ್ಕೊಳ್ಳಿಕ್ಕೆ ಯಾರಿಗೆ ಆನಂದ ಆಗೋದಿಲ್ಲ, ಹೊಗಳ್ಕೊಳ್ಬಾರದು ಸರಿ, ಆದ್ರೆ ತನ್ನ ಹೊಗಳ್ಕೊಳ್ಳಿಕ್ಕೆ ಆನಂದ ಇರತ್ತೆ. ಏನ್ರಿ ನಿಮ್ ಬಗ್ಗೆ ಸ್ವಲ್ಪ ಹೇಳ್ಕೊಳ್ರಿ ಹೇಳ್ರಿ ಅಂತಂದ್ರೆ, ಏನ್ರಿ ನಮ್ ಬಗ್ಗೆ ನಾವೆಲ್ಲ ಹೇಳೋ ಕ್ರಮ ಇಲ್ಲ ಅಂತ ಮೇಲ್ನೋಟಕ್ಕೆ ಹೇಳ್ತಾರೆ, ಹೇಳ್ತೇವೆ. ಆದ್ರೆ ಆಮೇಲೆ ಸ್ವಲ್ಪ ಏನಾದ್ರು ಒತ್ತಾಯ ಮಾಡಿ ನಿಮ್ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತಂದ್ರೆ, ನಾನು ಹಾಗೆ ಹೀಗೆ ಮಾಡಿದೆ, ಈಗ ಹೀಗೆ ಮಾಡಿದೆ ಅಂತ 28 ತಾಳ್ಯದಿಂದ ಹಿಡಿದುಕೊಂಡು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಗುಣಗಳನ್ನೆಲ್ಲ ಹೇಳ್ಕೊಳ್ಳಿಕ್ ಪ್ರಾರಂಭ ಮಾಡ್ತೇವೆ. ಹಾಗೆ ತಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಹೇಗೆ ಆನಂದ ಇರ್ತದೋ ಕೃಷ್ಣ ತನ್ನ ಮಹಿಮೆಯನ್ನೆಲ್ಲ ಭಗವಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗೆ ಜನರಿಗೆ ಹೇಗೆ ಆನಂದ, ಅದೇ ರೀತಿಯಲ್ಲಿ ಭಗವಂತನು ಕೂಡ ತನ್ನ ಮಹಿಮೆಯನ್ನು ತಾನು ಹೇಳುವಂತೆ ಅಗ್ನಿ ಉಪಸ್ಥಾನವನ್ನು ಮಾಡೋದು, ಹಾಗೆ ದಿಗುಪಸ್ಥಾನವನ್ನು ಮಾಡೋದು ಎಲ್ಲವನ್ನು ಕೂಡ ಕೃಷ್ಣ ಮಾಡ್ತಾ ಇದ್ದಾನೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಉಪನೀತನಾದ, ಜಗತ್ತಿಗೆ ತೋರಿಸ್ಬೇಕು ಅಂತ ಗುರುಕುಲವಾಸಕ್ಕೆ ಹೋದ. ಅವನಿಗೇನು ವಿದ್ಯಾಭ್ಯಾಸದ ಅಗತ್ಯ ಇರಲಿಲ್ಲ, ಗುರುಕುಲವಾಸಕ್ಕೆ ಹೋದ. ಯಾರ ಹತ್ರ ಹೋದ, ಸಾಂದೀಪಿನಿ ಋಷಿಗಳ ಹತ್ರ ಹೋದ. 64 ದಿವಸದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಂತ. ಅಥೋ ಚತುಷ್ಷಷ್ಟಿ ದಿನೈ ಸತಾವತ್ ಕಲಾ ಪ್ರಜಗ್ರಾಹ ಬಲಶ್ಚ ಧೀಮಾನ್. 64 ದಿವಸ ಕೃಷ್ಣ ವಿದ್ಯಾಭ್ಯಾಸ ಮಾಡಿದ. ಯಾಕೆ 64 ದಿವಸ ವಿದ್ಯಾಭ್ಯಾಸ ಮಾಡಿದ? ಅಲ್ರಿ ಸರ್ವಜ್ಞ ಕೃಷ್ಣ, ಅವನಿಗೆ 64 ದಿವಸ ಯಾಕೆ, ಸುಲಭವಾಗಿ ವಿದ್ಯಾಭ್ಯಾಸ ಮಾಡಬಹುದು. ಹಾಗಾದ್ರೆ ಕೇಳ್ತಾರೆ ಜನ, ಹಾಗಾದ್ರೆ ಕೃಷ್ಣನಿಗೆ 65 ದಿವಸ ಯಾಕೆ ಬೇಕಾಯ್ತು? ನೀವು ಹೇಳ್ತಿರಲ್ಲ ಸರ್ವಜ್ಞ ಕೃಷ್ಣ ಅಂತ. ಸರ್ವಜ್ಞ ಕೃಷ್ಣ ಅಂತಂದ್ರೆ ಜಗತ್ತಿಗೆ ಉಪದೇಶ ಮಾಡಬೇಕಿತ್ತಾನೆ ಕೃಷ್ಣ, ಗುರುಕುಲ ವಾಸವನ್ನು ಮಾಡಬೇಕಿತ್ತು, ಸುಮ್ಮನೆ ಗುರುಕುಲಕ್ಕೆ ಹೋಗಬೇಕಿತ್ತು, ಗುರುಗಳಿಗೆ ನಮಸ್ಕಾರ ಮಾಡಬೇಕಿತ್ತು, ವಾಪಸ್ ಬರಬೇಕಿತ್ತು. ಕೃಷ್ಣ 64 ದಿವಸ ಯಾಕೆ ಇರಬೇಕಿತ್ತು ಅಂತ ಜನ ಕೇಳಿದ್ದಾರೆ. ಎತ್ತಿಟ್ಟು ರಾಜರಾಜ ಹೇಳ್ತಾರೆ, ಹೌದಾ ನಿಮ್ಮ ಪ್ರಶ್ನೆ ನಮ್ಮಲ್ಲಿ ಉತ್ತರ ಇದೆ ಅಂತ ಹೇಳ್ತಾರೆ. ಗುರುಗಳಿಗೆ ಸಕರತ್ಸ ಮುಚ್ಚಾರಣ ಅಪ್ಯಶಕ್ಯಂ. ಅದಕ್ಕೆ ವಾದರಾಜರು ಹೇಳ್ತಾರೆ, ಉಪದೇಶ ಅಂದ್ರೆ ಏನು, ಗುರುಗಳು ಹೇಳಬೇಕು, ಶಿಷ್ಯನಾದ ಪ್ರತ್ಯುಚ್ಚಾರಣೆ ಮಾಡಬೇಕು. ಗುರುಗಳಿಗೆ ಒಮ್ಮೆ ಪೂರ್ತಿಯಾಗಿ ಉಚ್ಚಾರಣೆ ಮಾಡಬೇಕಲ್ಲ, 64 ವಿದ್ಯೆಗಳನ್ನಾದ್ರೂ ಪೂರ್ತಿ ಗುರುಗಳನ್ನು ಉಪದೇಶ ಮಾಡಬೇಕಾದ್ರೆ ಉಚ್ಚಾರಣೆ ಮಾಡಬೇಕಲ್ಲ, ಅದಕ್ಕೆ 64 ದಿವಸ ಅಷ್ಟೇ ಹೊರತನು ಕೃಷ್ಣನ ವಿದ್ಯೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ 64 ದಿವಸ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ಇದ್ದವ ಏನ್ ಮಾಡ್ತಾ ಇದ್ದಾನೆ, ಕಟ್ಟಿಗೆನ್ನೆಲ್ಲ ತರ್ತಾ ಇದ್ದಾನೆ, ಎಲ್ಲ ಕಾಷ್ಟಗಳನ್ನೆಲ್ಲ ಕಟ್ಟಿಗೆನ್ನೆಲ್ಲ ಹುಡ್ಕೊಂಡು ಬಂದು ತಂದು ಅದನ್ನೆಲ್ಲ ಕಟ್ಟಿಗೆಲ್ಲ ಹಾಕ್ತಾ ಇದ್ದಾನೆ. ಯಾಕೆಂತಂದ್ರೆ ಕಟ್ಟಿಗೆಲ್ಲ ತರೋದು ಯಾಕೆ, ಉರಿಸಲಿಕ್ಕೆ ಅಂತ. ಅದು ಕೃಷ್ಣ ತೋರಿಸ್ತಾನಂತೆ, ನೋಡಪ್ಪ ನಿನ್ನ ಮನೆಗೆ ನಾನೆಲ್ಲ ಕಟ್ಟಿಗೆ ತಂದು ಹಾಕ್ತಾ ಇದ್ದೇನೆ, ಅಂದ್ರೆ ಏನು ಉರಿಯತ್ತೆ ಅಂತ, ಅಂದ್ರೆ ನಿನ್ನ ಸಂಸಾರ ಎಲ್ಲ ಉರಿದು ಭಸ್ಮ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಅಂತ ಕೃಷ್ಣ ಕಟ್ಟಿಗೆನ್ನೆಲ್ಲ ತಂದು ಹಾಕಿದ ಅಂತ ರಾಜರು ಹೇಳ್ತಾ ಇದ್ದಾರೆ. ಅವ್ನು ಮನೆಯಲ್ಲಿ ಸೇವೆ ಮಾಡೋದು ಅಂತಲ್ಲ, ಕೃಷ್ಣ ಬಲರಾಮರು ಕಟ್ಟಿಗೆನ ಯಾಕೆ ತಂದು ಹಾಕಿದ್ದಂದ್ರೆ ಹೀಗೆ ಭಗವಾನ್ ತೋರಿಸುವ ಉದ್ದೇಶದಿಂದ ಕಟ್ಟಿಗೆನ ತಂದು ಹಾಕ್ತಾ ಇದ್ದಾನೆ ಕೃಷ್ಣ. 64 ದಿವಸ ಅವರ ಮನೆಯಲ್ಲಿದ್ದ ಎಲ್ಲ ವಿದ್ಯೆಗಳನ್ನ 12 ವರ್ಷ ಇದ್ರೂ ಕೂಡ ಒಂದು ವಿದ್ಯೆ ಪೂರ್ಣ ಆಗೋದಿಲ್ಲ. ಕೃಷ್ಣ 64 ದಿನಗಳಲ್ಲಿ 64 ವಿದ್ಯೆಗಳನ್ನ, ಅನೇಕ ವಿದ್ಯೆಗಳಿವೆ, ಆ ಎಲ್ಲ ವಿದ್ಯೆಗಳ ಹೆಸರನ್ನು ಹೇಳಲಿಕ್ಕೆ ಬರೋದಿಲ್ಲ ನಮ್ಮ ಕೈಯಲ್ಲಿ, ಅಷ್ಟೆಲ್ಲ ವಿದ್ಯೆಗಳನ್ನ ಕೃಷ್ಣ ಕಲಿತ. ಆ ವಿದ್ಯೆಗಳನ್ನ ಭಗವಂತ ಜಗತ್ತಿನ ದೃಷ್ಟಿಯಿಂದ ಕಲಿತು ನಂತರದಲ್ಲಿ ಗುರುದಕ್ಷಿಣೆಯನ್ನು ಕೊಡಬೇಕು. ಗುರುದಕ್ಷಿಣೆಯನ್ನು ಏನ್ ಕೊಡಬೇಕು ಕೃಷ್ಣ ಕೇಳಿದಂತೆ, ನಿಮ್ಗೇನ್ ದಕ್ಷಿಣೆ ಆಗಬಹುದು ಅಂತ ಕೃಷ್ಣ ಕೇಳಿದ್ದಂತೆ. ಅದಕ್ಕೆ ಗುರುಗಳು 1 ನಿಮಿಷ ಹೇಳ್ತಾರೆ ಕೃಷ್ಣ ಅಂತ ಹೇಳಿ ಕೃಷ್ಣ ಕೊಡಿಸಿದ್ರಂತೆ. ಒಳಗಡೆ ಹೋದ್ರಂತೆ, ಏನೋ ಕೃಷ್ಣ ಹೇಳ್ತಾ ಇದ್ದಾನೆ ಗುರುದಕ್ಷಿಣೆ ಕೊಡಬೇಕು ಅಂತ. ಯಾಕೆ ಏನ್ ಬೇಡ ಅಂತ ಹೇಳ್ಬಿಟ್ರೆ ನೀವು ಅಂತ ಹೇಳ್ತಾರೆ ಮನೆಯವರು. ಇಲ್ಲ ನಾ ಇನ್ನೂ ಹಾಗೇನು ಹೇಳಿಲ್ಲ, ನೀನು ಕೇಳ್ಕೊಂಡು ಹೇಳೋಣ ಅಂತ ನಿನ್ನ ಹತ್ರ ಬಂದಿದ್ದೆ. ಹಾಗಾದ್ರೆ ಕೆಲಸ ಮಾಡಿ, ಕೃಷ್ಣ ಬಂದಿದ್ದಾನೆ ಅವನೇ ಗುರುದಕ್ಷಿಣೆ ಕೇಳ್ತಾನೆ. ಅವನ ಹತ್ರ ಬೇಡ ಅಂತ ನಿಮ್ಮ ಉದಾಹರಣೆ ತೋರಿಸ್ಲಿಕ್ಕೆ ಹೋಗಬೇಡ್ರಿ, ಕೇಳ್ಕೊಳ್ಳೋಣ. ನಮ್ಮ ಮಗ ಪಾಪ ಪ್ರಭಾಸದಲ್ಲಿ ಹೋಗಿದ್ದಾನೆ, 7 ವರ್ಷದ ಬಾಲಕ. ನಾವು ತೀರ್ಥಕ್ಷೇತ್ರ ಯಾತ್ರೆಗೆ ಹೋದಾಗ ಪ್ರಭಾಸದಲ್ಲಿ ಮಗನನ್ನು ಕಳ್ಕೊಂಡಿದ್ದೇವೆ, ಆ ಮಗನನ್ನು ಕೇಳ್ರಿ, ಕೊಡ್ತಾನೆ ಕೃಷ್ಣ, ಕೇಳ್ಬಿಡ್ರಿ ಅವನನ್ನ ಅಂತ ಅವ್ರ ಮನೆಯವ್ರು ಹೇಳಿದ್ರು. ಆಯ್ತು ಅಂತ ಸಂದೀಪ್ ನಿವೇಶಗಳು ಬಂದು ಹೇಳ್ತಾ ಇದ್ದಾರೆ, ಕೃಷ್ಣ ನಮ್ಮ ಮಗ ಈಗ ಹೋಗಿದ್ದಾನೆ, ಆ ಮಗನ ಕಂಡು ಕೊಡು. ಆಯ್ತು ಅಂತ ಕೃಷ್ಣ ರಾಮರು ಹೋಗ್ತಾ ಇದ್ದಾರೆ. ಕೃಷ್ಣ ಹೋದ, ನೇರವಾಗಿ ಸಮುದ್ರಕ್ಕೆ ಹೋದ, ಪ್ರಭಾಸ ಕ್ಷೇತ್ರಕ್ಕೆ ಹೋದ. ಗೊತ್ತಿತ್ತು ಅವನಿಗೆ ಪ್ರಭಾಸ ಕ್ಷೇತ್ರದಲ್ಲಿ ಅವನ ಮಗ ಇಲ್ಲ, ಆದ್ರೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾನೆ, ಸಮುದ್ರದಲ್ಲಿ ಹೋಗ್ತಾನೆ. ಯಾಕೆಂದ್ರೆ ಸ್ವಲ್ಪ ಕೆಲಸ ಆಗಿರ್ಬೇಕು, ಆಗಬೇಕಾಗಿದೆ ಅಂತ ಕೃಷ್ಣ ಹೋದ. ನೇರವಾಗಿ ಸಮುದ್ರದ ಒಳಗಡೆ ಪ್ರವೇಶ ಮಾಡಿದ. ಸಪಂಚ ಜನ ದೇಹಸ್ಥಾನ್ ಪ್ರಾಣನ್ ನಿಷ್ಕಾಸ್ಯ ಪಂಚಚ ಅಪಂಚ ಜನ ಮಾತೇನೆ ಸಾಕಂ ತೇನ ಪಯೋನಿಧಿಂ. ಕೃಷ್ಣ ನೇರವಾಗಿ ಸಮುದ್ರ ಪ್ರವೇಶ ಮಾಡಿ ಅಲ್ಲೊಂದು ಶಂಖ ಇತ್ತಂತೆ, ಪಾಂಚಜನ್ಯ ಶಂಖ ಇತ್ತು. ಆ ಶಂಖವನ್ನು ಹಿಡ್ಕೊಂಡಂತ ತಕ್ಷಣದಲ್ಲಿ ಅದರಿಂದ ಒಬ್ಬ ಶಂಖದಲ್ಲಿ ಹುಳ ಇರುತ್ತೆ ನೋಡಿ, ಆ ಶಂಖದಲ್ಲಿ ಹುಳ ಇರುವಂತೆ ಆ ಶಂಖದಲ್ಲಿ ಒಬ್ಬ ದೈತ್ಯ ಇದ್ದ, ದೊಡ್ಡ ದೈತ್ಯ. ಆ ಶಂಖವನ್ನು ನೋಡಿಕೊಂಡು ಆ ದೈತ್ಯ ಇದ್ದ, ಆ ದೈತ್ಯ ಹೊರಬರ್ತಾ ಇದ್ದಾನೆ. ಆ ದೈತ್ಯನ ಹೆಸರು ಪಂಚಜನ ಅಂತ ಅಸುರ. ಪಂಚಜನ ಅಸುರ ಬಂದ ಯುದ್ಧಕ್ಕೆ ಅಂತ ಬಂದ. ಆ ಅಸುರನ್ನ ಭಗವಂತ ನಿಗ್ರಹ ಮಾಡಿದ. ಭಗವಂತ ಎರಡು ಕೆಲಸ ಮಾಡಿದ್ದಂತೆ. ಏನು ಮಾಡಿದ ಅಂತಂದ್ರೆ, ಪಂಚಜನ ಎಂಬ ಅಸುರ ಇದ್ದ, ಇಬ್ಬರಲ್ಲಿ ಪಂಚಜನರನ್ನ ಹೊರಹಾಕಿದ ಅಂತ ಹೇಳಿದ. ಹೇಳ್ತಾ ಇದ್ದ ವಾದರಾಜ, ಯಾರಿಬ್ಬರಲ್ಲಿ? ಸಮುದ್ರದಲ್ಲಿ ಪಂಚಜನ ಇದ್ದ, ಸಮುದ್ರದಲ್ಲಿದ್ದ ಪಂಚಜನನ್ನು ಹೊರಹಾಕಿದ, ಅವನ ಸಂಹಾರ ಮಾಡಿದ. ಹಾಗೆ ಪಂಚಜನರಲ್ಲಿ ಪಂಚಜನ ಇದ್ರು, ಆ ಪಂಚಜನರನ್ನು ಹೊರಹಾಕಿದ ಅಂತ ಹೇಳ್ತಾ ಇದ್ದ. ಪಂಚಜನ ಎಂಬ ಅಸುರಿನಲ್ಲಿ 5 ಜನರಿದ್ದರು, ಪಂಚಜನ ಇದ್ರು. ಯಾರು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಪಂಚ ಪ್ರಾಣರಿದ್ದರು. ಆ ಪಂಚಜನರನ್ನು ಹೊರಹಾಕಿದ ಕೃಷ್ಣ. ಹಾಗೆ ಸಮುದ್ರದಲ್ಲಿ ಈ ಪಂಚಜನರನ್ನು ಹೊರಹಾಕಿದ. ಸಪಂಚಜನ ಮಾತೇನೆ ಅಪಂಚಜನ ಮಾತೇನೆ ಸಾಕಂ ತೇನ ಪಯೋನಿಧಿಂ. ಅವನನ್ನು ಅಪಂಚಜನನ್ನಾಗಿ ಮಾಡಿದ, ಸಮುದ್ರವನ್ನು ಅಪಂಚಜನನ್ನಾಗಿ ಮಾಡಿದ, ಅಲ್ಲಿದ್ದ ಆ ಪಂಚಜನರನ್ನ ಹೊರಹಾಕಿದ. ನಂತರದಲ್ಲಿ ಪಂಚಜನದಿಂದ ಬಂದಂತಹ ಪಾಂಚಜನ್ಯ ಶಂಖ ಅದನ್ನ ಸ್ವೀಕಾರ ಮಾಡಿಕೊಂಡು ಕೃಷ್ಣ ನೇರವಾಗಿ ಯಮಲೋಕಕ್ಕೆ ಹೋಗ್ತಾ ಇದ್ದ. ಯಮಲೋಕಕ್ಕೆ ಹೋಗಿ ಯಮಾಲಯಂ ಪ್ರಾಪ್ಯ ಸಕಂಬು ಮುದ್ರತಂ ವಿಭು ಪ್ರದಜ್ಞೋ ರಿಪು ದರ್ಪಹಾರಿಣಂ ಗುರುಸುತಂ ದೇಹಿ ನಚೇದಿಯಂ ದಶ ಭವೇತ್ತ ವಾಪೀತಿ ನಿದರ್ಶಯನ್ನಿವಾ. ಕೃಷ್ಣ ಹೋದವನೇ ಆ ಶಂಖವನ್ನು ಹಿಡಿದು ಆ ಯಮ ಪಟ್ಟಣದ ಎದುರಿನಲ್ಲಿ ಯಮನ ಮನೆಯ ಮುಂದಿನಲ್ಲಿ ಕೃಷ್ಣ ಜೋರಾಗಿ ಶಂಖಧ್ವನಿಯನ್ನು ಮಾಡ್ತಾ ಇದ್ದಾನೆ. ಕೃಷ್ಣ ಯಾಕೆ ಶಂಖಧ್ವನಿಯನ್ನು ಮಾಡ್ತಾ ಇದ್ದಾನೆ ತೋರಿಸಿದ್ದಂತೆ. ಯಮ, ನಮ್ಮ ಗುರುಗಳ ಮಗ ಇದ್ದಾನೆ ನಿಮ್ಮ ಮನೆಯಲ್ಲಿ, ಕಳಸವನನ್ನ ಕಳಸಲಿಲ್ಲ ಅಂತಾದರೆ ನೋಡಿ ಶಂಖಧ್ವನಿಯನ್ನು ಮಾಡ್ತಾ ಇದ್ದೇನೆ. ಶಂಖ ಬಂದದ್ದು ಹೇಗೆ? ಒಳಗಿರುವಂತಹ ಪಂಜನ್ನು ಹೊರಹಾಕಿ ಬಂದದ್ದಿದು, ನಿನ್ನನ್ನು ಹೊರಹಾಕಿ ಅವನನ್ನು ತೆಗೆದುಕೊಂಡು ಹೋಗ್ತಾನೆ, ಎಚ್ಚರ ಅಂತ ಕೃಷ್ಣ ತೋರಿಸಿದ್ದನು. ಅದಕ್ಕೆ ಪಾಂಚಜನ್ಯ ಧ್ವನಿಯನ್ನು ಮೊಳಗಿಸ್ತಾ ಕೃಷ್ಣ ಅಲ್ಲಿ ಯಮನ ಬಾಗಿಲದಲ್ಲಿ ನಿಂತುಕೊಂಡಿದ್ದಾನೆ. ಯಮ ಧರ್ಮರಾಜರು ಕೃಷ್ಣನನ್ನ ಸ್ವಾಗತ ಮಾಡಿ ಅವನನ್ನ ಎತ್ತರದ ಆಸನದಲ್ಲಿ ಕುಡಿಸಿ ಅವನಿಗೆ ಅನೇಕ ಅಭಿಪಾತ್ಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಆ ಯಮಧರ್ಮರಾಜನಿಗೆ ಮೊದಲೇ ಮಗನನ್ನು ಕೊಡಬೇಕು ಅಂತ ಇಚ್ಛೆ ಇತ್ತು, ಆದರೂ ಕೂಡ ಕೊಡ್ಲಿಲ್ಲ ಅಂತ. ಯಾಕೆ ಕೊಡ್ಲಿಲ್ಲ ಅಂತಂದ್ರೆ, ಕೃಷ್ಣ ಮನೆ ತನಕ ಬರಬೇಕು, ನಮ್ಮ ಮನೆ ಬಾಗಿಲ ತನಕ ಬಂದು ಕೃಷ್ಣ ನಮ್ಮ ಮನೆಯ ಅರ್ಘ್ಯ ಪಾದ್ಯ ಸ್ವೀಕಾರ ಮಾಡಬೇಕು ಅಂತನೋ ಇಚ್ಛೆಯಿಂದ ಆ ಯಮಧರ್ಮರಾಜನ ಮೊದಲು ಕೊಟ್ಟಿರಲಿಲ್ಲ. ಈಗ ಕೃಷ್ಣ ಕೇಳಿದಾಗ ಆ ಧರ್ಮರಾಜರು ಯಮಧರ್ಮರಾಜರು ಭಗವಂತನಿಗೆ ಆ ಮಗನನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಹೀಗೆ ಕೃಷ್ಣ ಆ ಗುರುಪುತ್ರನನ್ನ ಕರೆದುಕೊಂಡು ಹೋಗ್ತಾ ಇದ್ದಾನಂತ. ಗುರುಪುತ್ರನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ವಸ್ತುತಃ ಸಂದೀಪಿನ ಋಷಿಗಳಿಗೆ ಅದನ್ನೆಲ್ಲ ಕೇಳೋ ಅಪೇಕ್ಷೆ ಇರಲಿಲ್ಲ. ಆದರೂ ಕೂಡ ಆ ಸಂದೀಪಿನ ಋಷಿಗಳು ಆ ಮಗನನ್ನು ಕೇಳಿದರು, ಕೃಷ್ಣ ತಂದುಕೊಟ್ಟ. ಯಾಕೊನೆ ಹೆಂಡತಿ ಮಾತನ್ನ ಕೇಳಿದೆ, ಹೆಂಡತಿ ಮಾತನ್ನ ಕೆಲವ ಸಂದರ್ಭಗಳಲ್ಲಿ ಕೇಳಬಾರದು ಅಂತಲೇ ಅಲ್ವಾ. ಈಗ ಕೇಳುವ ವಿಷಯದಲ್ಲಿ ಅಂತಾದ್ರೆ ಬ್ರಾಹ್ಮಣ ಯಾವತ್ತೂ ಕೂಡ ತೃಪ್ತನಾಗಿರಬೇಕು. ತೃಪ್ತನಾದವರು ಇವತ್ತು ಹೆಂಡತಿ ಮಾತನ್ನು ಕೇಳಿ ಮಗನನ್ನ ಕೇಳಿದ್ರು ಅಂತಂದ್ರೆ ಸಂದೀಪಿನ ಋಷಿಗೆ ದೋಷ ಬಂತಲ್ವಾ ಅಂತಂದ್ರೆ, ಯಾಕೆ ವರರಾಜ ಹೇಳ್ತಾರೆ ಇಲ್ಲ ಸಂದೀಪಿನ ಶಿವ ಸ್ವಲ್ಪ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಯಾಕೆಂದ್ರೆ ಅವರದ್ದು ಅಲ್ಲಿ ಔದಾರ್ಯದ ಭಾವನೆ ಇದೆ. ಅವರಂದ್ರಂತೆ, ಕೃಷ್ಣ ನಮ್ಮ ಮನೆಗೆ ಬಂದ, ಕೃಷ್ಣ ನಮ್ಮ ಮನೆಗೆ ಬಂದು ನಮ್ಮನ್ನ ನಮ್ಮ ಕುಲವನ್ನು ಎಲ್ಲವನ್ನು ಉದ್ಧಾರ ಮಾಡಿದ. ಪಾಪ ಮೃತನಾದಂತಹ ಮಗು ಅದೇನು ಮಾಡಿತ್ತು, ನಮ್ಮ ಕುಲದಲ್ಲಿ ಬಂದಿತ್ತು, ಅದು ಸ್ವಲ್ಪ ಉದ್ಧಾರ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ಸಂದೀಪಿನ ಋಷಿಗಳು ಕೇಳಿಕೊಂಡ್ರು. ಹೀಗೆ ಅವರು ಕೇಳಿಕೊಂಡಿದ್ದಾರೆ. ಕೃಷ್ಣ ಆ ಮಗನನ್ನ ತಂದುಕೊಟ್ಟ, ಅವರನ್ನು ಉದ್ಧಾರ ಮಾಡಿದ, ಆ ಮಗುವನ್ನು ಉದ್ಧಾರ ಮಾಡಿದ, ಆ ಕುಲವನ್ನೇ ಉದ್ಧಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಅನೇಕ ಮಹಿಮೆಯನ್ನು ತೋರಿಸ್ತಾ ಭಗವಂತ ಆ ಸಂದೀಪಿನ ಋಷಿಗಳ ಮನೆಯಲ್ಲಿದ್ದು ಗುರುಕುಲ ವಾಸವನ್ನ ಮಾಡಿದಂತೆ ಮಾಡಿ ಕೃಷ್ಣ ಅಲ್ಲಿ ಬಂದಿದ್ದಾನೆ. ನಂತರದಲ್ಲಿ ರಾಜಧಾನಿ ವಿಜಯತೆ ಭೋಜವೃಂದ ಪೃಷ್ಣ್ಯಂಧಕಾಶ್ರಿತ ರಾಜರಾಜ ಪದತ್ರಾತ ರಾಜಾಯತ್ರ ನಮಃಪತಿ. ನಂತರದಲ್ಲಿ ರಾಜನೀತಿಯನ್ನು ಮುಂದೆ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ ವಾದಿರಾಜರು. ಕೃಷ್ಣನ ಮಾಡಿದಂತಹ ರಾಜ ಉಗ್ರಸೇನ, ಕೃಷ್ಣ ಮಾಡಿದ ರಾಜ ಉಗ್ರಸೇನ, ಉಗ್ರಸೇನ ರಾಜನಾಗಿ ಅಲ್ಲಿ ಮೆರೀತಾ ಇದ್ದಾನೆ. ಮೂರು ಕುಲಗಳು, ಯದುಕುಲ, ಭೋಜಕುಲ, ವೃಷ್ಣಿಕುಲ, ಈ ಮೂರು ಕುಲಗಳನ್ನ ಅವನು ರಕ್ಷಣೆ ಮಾಡ್ತಾ ಅರಸನಾಗಿ ನಿಂತವ ಉಗ್ರಸೇನ. ಅವನು ಮೆರೀತಾ ಇದ್ದಾನೆ, ಅವನು ನಿಜವಾಗಿ ರಾಜನಾಗಿದ್ದಾನೆ. ಯಾಕೆಂದ್ರೆ ರಾಜ್ಯದ ಆ ಸಾಮ್ರಾಜ್ಯವನ್ನ, ಆ ರಾಜ್ಯವನ್ನ, ಹಾಗೆ ರಾಜನ ಸ್ಥಾನವನ್ನ ಎಲ್ಲವನ್ನ ಕಾಪಾಡ್ಲಿಕ್ಕೆ ಸಾಕ್ಷಾತ್ ಕೃಷ್ಣ ಅಲ್ಲಿದ್ದಾನೆ. ಆದ್ದರಿಂದ ಆ ರಾಜ ಕಂಗೊಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದೆ ಕೃಷ್ಣ ಅಲ್ಲಿ ರಾಜನಾಗಿ ನೆರೀತಾ ಇದ್ದಾನೆ. ರಾಜರಿಂದ ಮುಂದೆ ರಾಜನೀತಿಯನ್ನು ಹೇಳ್ತಾರೆ, ಸೊಗಸಾಗಿ ರಾಜನೀತಿಯನ್ನ ರಾಜರು ಹೇಳ್ತಾರೆ. ಅದು ನಾಲ್ಕೈದು ಕ್ರಮದಲ್ಲಿ ರಾಜರ ವಿಭಾಗ ಮಾಡಿಕೊಡ್ತಾರೆ. ರಾಜ್ಯ ಅಂತಂದ್ರೆ ಹೇಗಿರಬೇಕು ನೋಡಿ, ವಾದಿರಾಜರು ಬಾಲಸನ್ಯಾಸ, ಚಿಕ್ಕ ವಯಸ್ಸಿನ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು. ರಾಜ್ಯವನ್ನ ವರ್ಣನೆ ಮಾಡುತ್ತಾ ಎಷ್ಟರ ಮಟ್ಟಿಗೆ ವರ್ಣನೆ ಮಾಡುತ್ತಾರೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಸೇನೆ ಅಂದ್ರೆ ರಕ್ಷಣೆ ಒಂದು, ಮತ್ತೊಂದು ಮಂತ್ರಣ ಆಲೋಚನೆ ಇನ್ನೊಂದು ಭಾಗ, ಇನ್ನೊಂದು ಭಾಗ ರಾಜ್ಯದ ಬೊಕ್ಕಸ ಸಂಪತ್ತು ಅದು ಮತ್ತೊಂದು ಭಾಗ, ಇನ್ನೊಂದು ಭಾಗ ಪ್ರಜೆಗಳು ಅದು ಮತ್ತೊಂದು ಭಾಗ. ಹೀಗೆ ಅದನ್ನೆಲ್ಲವನ್ನು ಕೂಡ ವಿಂಗಡಿಸಿಕೊಂಡು ಆ ರಾಜರು ವಾದಿರಾಜರು ಈ ರಾಜ್ಯ ಹೇಗಿರಬೇಕು, ಇದರಲ್ಲಿ ಇದೆಲ್ಲವೂ ಕೂಡ ಹೇಗಿರಬೇಕು ಅಂತನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ರಾಜ್ಯ ಹೇಗಿರಬೇಕು ಅಂತಂದ್ರೆ ಅದರಲ್ಲಿ ಭದ್ರವಾದಂತಹ ಸೇನೆ ಇರಬೇಕು ಅಂತ ತೋರಿಸ್ತಾರೆ. ಭದ್ರವಾದ ಸೇನೆ ಇರಬೇಕು. ಎಂತಹ ಸೇನೆ? ಜಯಂಗರಂಬ ವಿಜಯಂಗರಂಬ ಸ್ಪೃಶಂತಿ ರಾಜ ವಿಜಯೀ ಸೇವಾ. ಸೇನೆ ಅಂತಂದ್ರೆ ಹೇಗಿರಬೇಕು ಅಂತಂದ್ರೆ, ಸೇನೆ ಯಾವತ್ತೂ ಕೂಡ ಯುದ್ಧಕ್ಕೆ ರಣರಂಗಕ್ಕೆ ಹೋದರೆ ಹಿಂದೆ ಏಟು ಹಾಕುವಂತಿರಬಾರದು, ಕಾಲನ್ನು ಹೆಜ್ಜೆಯನ್ನು ಹಿಂದೆ ಏಟು ಹಾಕುವಂತಿರಬಾರದು. ಅಂತಂದ್ರೆ ಸೇನೆಯನ್ನು ಆ ರೀತಿಯಲ್ಲಿ ತರಬೇತಿ ಕೊಟ್ಟಿರಬೇಕು ಅಂತ ಹೇಳ್ತಾರೆ. ಸೇನೆಯಲ್ಲಿ ಕೇವಲ ಬಲವನ್ನು ಪುಷ್ಟೀಕರಿಸೋದಲ್ಲದೇ ಅಲ್ಲದೇನೆ ಅವರ ಆತ್ಮಬಲವನ್ನು ಬೆಳೆಸಬೇಕು, ಅವರಲ್ಲಿ ಮನೋಬಲವನ್ನು ಬೆಳೆಸಬೇಕು. ಅವರಲ್ಲಿ ಸೇನೆಯಲ್ಲಿ ಯಾವತ್ತೂ ಕೂಡ ಹಿಂದೇಟು ಹಾಕುವ ಸ್ವಭಾವ ಇರಬಾರದು. ಯಾಕೆ ಸೇನೆಯಲ್ಲಿ ಯುದ್ಧಕ್ಕೆ ಅಂತ ಹೋದಾಗ, ರಣರಂಗಕ್ಕೆ ಅಂತ ಹೋದಾಗ ಎದುರು ಸಾಲಿನಲ್ಲಿ ಹೋದವರಿಗೆ ಖಾತ್ರಿ ಇರುತ್ತೆ ನಾವು ಮರಣವನ್ನು ಹೊಂದೋದು ಖಚಿತ ಅಂತ. ಆದರೂ ಎದುರು ಸಾಲಿನಲ್ಲಿ ಇರುತ್ತಾರೆ. ಯಾಕೆಂದ್ರೆ ನಮ್ಮ ದೇಶದ ರಕ್ಷಣೆ ಕರ್ತವ್ಯ ನಮ್ಮದು, ಹೊಣೆ ನಮ್ಮದು ಅಂತ ಮುಂದೆ ಇರುತ್ತಾರೆ. ಬದುಕಿ ಉಳಿದರೆ ಅದು ಹೆಚ್ಚಿನದ್ದು, ಆದರೆ ಸಾಯೋದ ಖಚಿತ ಅಂತ ಭಾವನೆಯಲ್ಲೇ ರಣರಂಗಕ್ಕೆ ಮುಂದಿನ ಸಾಲಿನವರು ಮುನ್ನುಗ್ಗಿರುತ್ತಾರೆ, ಆದರೂ ಕೂಡ ರಣರಂಗಕ್ಕೆ ಹೋಗಿರುತ್ತಾರೆ. ಯಾಕಂದ್ರೆ ಆ ಮನೋಭಾವದಲ್ಲೇ, ಮನೋಬಲದಲ್ಲೇ ಹೋಗಿರುತ್ತಾರೆ. ಆ ಮನೋಬಲ ಬೆಳೆದುಕೊಂಡಿರಬೇಕು ಅಂತ, ಆ ಮನೋಬಲ ಬೆಳೆದಿರಬೇಕು. ಕೃಷ್ಣನ ಆ ಉಗ್ರಸೇನ ರಾಜ್ಯದಲ್ಲಿ ಅದಿತ್ತು. ಉಗ್ರಸೇನನ ರಾಜರ ಸೇನೆ ಏನಿತ್ತು ಅಂದ್ರೆ, ಆ ಸೇನೆಯಲ್ಲಿ ಒಳ್ಳೆಯ ಬಲ ಇತ್ತು. ಆತ್ಮಬಲ, ಹೇಗೆ ದೇಹದ ಬಲ ಅಗತ್ಯವೋ ಅದರಂತೆ ಆತ್ಮಬಲವು ಕೂಡ ಅವರಲ್ಲಿ ಇತ್ತು. ಇವತ್ತು ನಮ್ಮ ದೇಶದ ಸೇನೆಯಲ್ಲಿ ಪ್ರಧಾನವಾಗಿ ಎಷ್ಟೋ ಜನರ ಸೇನೆ, ಎಷ್ಟೋ ಸೈನಿಕರು ಇವತ್ತು ಪ್ರಧಾನವಾಗಿ ಅನುಸರಿಸುವುದು ಗೀತೆಯನ್ನು. ಇವತ್ತು ನಾವು ಕೇಳ್ತೇವೆ ಎಷ್ಟೋ ಸೈನಿಕರು ತಮ್ಮ ಕಿಸೆಯಲ್ಲಿ ಯಾವತ್ತು ಭಗವದ್ಗೀತಾ ಪುಸ್ತಕ ಇಟ್ಕೊಂಡೇ ಹೋಗ್ತಾರೆ. ಯಾಕೆಂದ್ರೆ ನಮಗೆ ರಕ್ಷಣೆಗೆ ಗೀತೆ ಬೇಕು. ಮತ್ತೊಂದು, ಆ ಗೀತೆ ಉತ್ಸಾಹ ತಂದು ಕೊಡುತ್ತೆ. ಯುದ್ಧಕ್ಕೆ ಹೋದವ ಹಿಂದೇಟು ಹಾಕಬಾರದು ಅನ್ನೋದಕ್ಕೆ ಅವರನ್ನ ಪ್ರೋತ್ಸಾಹಗೊಳಿಸೋದು, ಎದ್ದು ನಿಲ್ಲಿಸೋದು ಗೀತೆ. ಆದ್ದರಿಂದ ಇವತ್ತಿನ ನಮ್ಮ ದೇಶದ ಸೈನಿಕರು ಗೀತೆಯನ್ನ ಅನುಸರಿಸ್ತಾರೆ, ಎತ್ತಿ ಹಿಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಒಬ್ರು ಕೇಳ್ಕೊಂಡು ಬಂದಿದ್ರು, ಸೇನೆಗೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಗೀತಾ ಪ್ರವಚನ ಮಾಡ್ಲಿಕ್ಕೆ ಹಿಂದಿ ಉಪನ್ಯಾಸಕರು ನಮಗೆ ಬೇಕು ಅಂತ, ಸಂಸ್ಕೃತ ಬಲ್ಲವರು ಹಿಂದಿ ಉಪನ್ಯಾಸಕರು ಬೇಕು ಅಂತ ಕೇಳ್ಕೊಂಡು ಬಂದಿದ್ರು. ಅಂದ್ರೆ ಗೀತೆಗೆ ಅಷ್ಟು ಮಹತ್ವವನ್ನು ಇವತ್ತಿಗೂ ಕೂಡ ಕೊಟ್ಟಿದ್ದಾರೆ. ಯಾಕೆ, ಕೃಷ್ಣ ಉಪದೇಶ ಮಾಡಿದ ಗೀತೆ ಅದು. ಕೃಷ್ಣ ಉಪದೇಶ ಮಾಡಿದ ಗೀತೆಯನ್ನು ಅನುಸರಿಸುವ ಸೇನೆಯಲ್ಲೇ ಎಷ್ಟು ಆತ್ಮಬಲ ಮನೋಬಲ ಇರಬೇಕಾದ್ರೆ, ಕೃಷ್ಣನೇ ಇರಬೇಕಾದ ಕಾಲದಲ್ಲಿ ಆ ಸೇನೆಯಲ್ಲಿ ಎಂತಹ ಮನೋಬಲ ಇರಲಿಕ್ಕಿಲ್ಲ ಅಂತ ರಾಜರನ್ನು ತೋರಿಸ್ತಾ ಅಂತಹ ಬಲ ಅವರಲ್ಲಿತ್ತು. ಹಾಗೆ ನಾನಾ ಪ್ರಕಾರ ಇರು ದಶ ದಿಕ್ಷು ಶತ್ರು ಯೋನೈವ, ಹಾಗೆ ಎಲ್ಲ ದಿಕ್ಕಿನಲ್ಲಿಯೂ ಕೂಡ ನಿರಂತರ ಸೇನೆಯನ್ನು ಸಿದ್ಧಗೊಳಿಸಿರಬೇಕು. ಒಳ್ಳೆ ಆತ್ಮಬಲ ಮನೋಬಲ ಉಳ್ಳಂತಹ ಸೇನೆ ಇದೆ, ಆದರೆ ಸೇನೆ ಮನೆಯಲ್ಲಿದೆ ಅಂತ ಅದ್ರ ಉಪಯೋಗ ಇಲ್ಲ. ಸೇನೆಯಲ್ಲಿ ಕೆಲವಂಶ ಆದರೂ ಕೂಡ ಎಲ್ಲ ಆ ಕೋಲಗಳಲ್ಲಿ ಸಿದ್ಧವಾಗಿರಬೇಕು. ಯಾವತ್ತೂ ಕೂಡ ಸೇನೆ ಕೆಲವಂಶ ಕೆಲವ ಭಾಗ ಎಲ್ಲ ಕೋನಗಳಲ್ಲಿ ಸಿದ್ಧವಾಗಿರಬೇಕು. ಇನ್ನು ಕರೆದ್ರೆ ಉಳಿದ ಸೇನೆಯಲ್ಲೂ ಕೂಡ ರಣರಂಗಕ್ಕೆ ಮುನ್ನುಗ್ಗಬೇಕು. ಆದ್ರೆ ಕೆಲವಂಶ ಮಾತ್ರ ಯಾವತ್ತೂ ಕೂಡ ಸಿದ್ಧವಾಗಿರಬೇಕು. ಆಕ್ರಮಣ ಮಾಡಿದಾಗ ಆ ಹೊತ್ತಿನಲ್ಲಿ ಅಲ್ಲಿ ಯಾರು ಕೂಡ ಇಲ್ಲ, ಏನ್ ಮಾಡೋದಿಲ್ಲ, ಮನೆಯಲ್ಲಿದ್ದಾರೆ ಅಂತ ಆದ್ರೆ ಉಪಯೋಗ ಇಲ್ಲ ಅಂತ ರಾಜರು ಹೇಳ್ತಾ, ಹೀಗೆ ಸೇನೆ ಕೆಲವಂಶ ಯಾವತ್ತು ಸನ್ನದ್ಧವಾಗಿರಬೇಕು ಅಂತ ಅಂಶವನ್ನು ತೋರಿಸಿಕೊಡ್ತಾರೆ. ಹೀಗೆ ಅದನ್ನ ತಿಳಿಸ್ತಾ ರಾಜನಾದವ ಹಾಗೆ ಸೇನೆಯನ್ನ ಸಿದ್ಧಗೊಳಿಸಿ ಅದಕ್ಕೆ ಆತ್ಮಬಲ ಮನೋಬಲ ಅದನ್ನ ದೈಹಿಕ ಬಲ ಅದನ್ನು ತುಂಬಿಸಿ ಅದಕ್ಕೆ ಯಥೇಚ್ಛವಾಗಿ ಸಂಪತ್ತನ್ನು ವಿನಿಮಯಗೊಳಿಸಿ ಅದನ್ನ ಸಿದ್ಧಗೊಳಿಸಿರಬೇಕು. ಇದು ರಕ್ಷಣೆ ಅಂತ. ಅದಲ್ಲದೇನೆ ಸೇನೆ ಮಾತ್ರ ರಕ್ಷಣೆ ಅಲ್ಲ, ಸೇನೆ ಅಲ್ಲದೇನೆ ಪರಿಖಾದಿ ನಾನೀಹಿ ರಾಜರು ಹೇಳ್ತಾರೆ. ರಾಜ್ಯ ಸುರಕ್ಷಿತವಾಗಿರಬೇಕು ಅಂತಾದ್ರೆ ಭದ್ರವಾದ ಸೇನೆ ಇರಬೇಕು, ಜೊತೆಗೆ ಭದ್ರವಾದ ಕೋಟೆ ಇರಬೇಕು, ಭದ್ರವಾದಂತಹ ಪರಿಖೆ ಇರಬೇಕು. ಪರಿಖ ಅಂತಂದ್ರೆ ನೀರು, ಜಲಾವೃತ ಪ್ರದೇಶ, ಅದು ಪೂರ್ತಿಯಾಗಿ ಜಲಾವೃತ ಆಗಿರಬೇಕು. ಎಲ್ಲೋ ಒಂದು ಕಡೆ ದ್ವಾರ ತೆರೆದುಕೊಂಡಿರಬೇಕು, ಉಳಿದ ಸ್ಥಳಗಳೆಲ್ಲ ಜಲಾವೃತವಾಗಿರಬೇಕು. ಜಲಾವೃತವಾಗಿದ್ದು ಅಲ್ಲೆಲ್ಲ ಅನೇಕ ಜಲಚರ ಪ್ರಾಣಿಗಳು ಭಯಂಕರವಾದ ಈಜಿಯು ಕೂಡ ದಡ ಸೇರ್ಲಿಕ್ಕೆ ಆಗಬಾರದು. ಅದು ಆಳದಲ್ಲಿರಬೇಕು ಜಲ. ಅದಲ್ಲದೇನೆ ಆ ಜಲದಲ್ಲಿ ಭಯಂಕರವಾದಂತಹ ಮೊಸಳೆ ಮೊದಲಾದಂತಹ ಜಲಚರ ಪ್ರಾಣಿಗಳು, ಹಿಂಸರ ಪ್ರಾಣಿಗಳಿರಬೇಕು. ಇದರೆಲ್ಲವೂ ಕೂಡ ಇಂತಹ ಭದ್ರವಾದ ಪರಿಖೆ ಇರಬೇಕು. ಅದಲ್ಲದೇನೆ ಎತ್ತರವಾದ ಭದ್ರವಾದ ಕೋಟೆಗಳಿರಬೇಕು ಅಂತನ್ನೋದನ್ನ ರಾಜರು ತಿಳಿಸ್ತಾ ಇದ್ದಾರೆ. ಹೀಗೆ ಪರಿಖಾದಿ ನನ್ನೀಹಿ ಸಯೇವ ರಾಜ ವಿಜಯಿ ನಚಾನ್ಯಹ, ಅಂತಹ ರಾಜ ಯಾವತ್ತೂ ಕೂಡ ವಿಜಯಿ ಆಗುತ್ತಾನೆ. ರಾಜ ಅವನು ಸುಮ್ಮನೆ ಇರಬಾರದು. ರಾಜ ನಮಗೆ ಸಾಕ್ರಿ, ಇಷ್ಟು ಸಂಪತ್ತಿದೆ, ಇಷ್ಟು ರಾಜ್ಯ ನಮಗಿದೆ, ಇಷ್ಟು ಸಾಕು. ರಾಜನಿಗೆ ಯಾವತ್ತ ಮನೋಭಾವ ಇರಬಾರದು. ಅಸಂತುಷ್ಟ ದ್ವಿಜೋನಷ್ಟ, ಸಂತುಷ್ಟಶ್ಚ ಮಹೀಪತಿ ಅಂತ. ಬ್ರಾಹ್ಮಣನಿಗೆ ತೃಪ್ತಿ ಇಲ್ಲ ಅಂತಾದ್ರೆ ಅವನು ಬಿದ್ದ ಅಂತರ್ಥ, ಅವನ ಅಧಪಾತ ಹೊಂದಿದ ಅಂತರ್ಥ. ರಾಜನಿಗೆ ತೃಪ್ತಿ ಇತ್ತು ಅಂದ್ರೆ ಅಧಪಾತ ಹೊಂದಿದ ಅಂತರ್ಥ. ರಾಜನಿಗೆ ತೃಪ್ತಿ ಇರಬಾರದು. ಸಾಕು, ಒಂದಿಷ್ಟು ಜಾಗ ಇದೆ, ಒಂದು 5 ಊರಿದೆ ನನಗೆ, ಸಾಕಿಷ್ಟೇ ಅಂತ ರಾಜನಿಗೆ ಇರಬಾರದಂತ. ರಾಜ ಹೆಚ್ಚೆಚ್ಚು ಊರುಗಳನ್ನು ಸಂಪಾದನೆ ಮಾಡ್ತಾ ಇರಬೇಕಂತ. ಆ ಎಲ್ಲ ರಾಜ್ಯವನ್ನ ತಾನು ಭದ್ರವಾಗಿ ರಕ್ಷಣೆ ಮಾಡುತ್ತಾ ಅದನ್ನ ಚೆನ್ನಾಗಿ ಪರಿಪಾಲನೆ ಮಾಡ್ಕೊಂಡಿರಬೇಕು, ಇದು ರಾಜನ ಕರ್ತವ್ಯ ಅಂತ ಹೇಳ್ತಾ ರಾಜನಿಗೆ ತೃಪ್ತಿ ಇರಬಾರದು ಅಂತ ತೋರಿಸ್ತಾರೆ. ಸೇನೆಯನ್ನ ಸನ್ನದ್ಧಗೊಳಿಸಿಕೊಂಡಿರಬೇಕು, ಹೀಗೆ ಇರಬೇಕು ಅಂತನ್ನೋದನ್ನ ತಿಳಿಸ್ತಾ ಹೀಗಿರಬೇಕು. ಅದೇ ರೀತಿಯಲ್ಲಿ ಇದನ್ನ ರಕ್ಷಣೆ ಹಂತವನ್ನು ತಿಳಿಸ್ತಾ ನಂತರದಲ್ಲಿ ಮಂತ್ರಾಲೋಚನೆ. ಮಂತ್ರಾಲೋಚನೆ ಹೇಗೆ ಮಾಡಬೇಕು? ಮಂತ್ರಾಲೋಚನೆಯನ್ನು ಮಾಡುತ್ತಾ ಮಂತ್ರಿಗಳಿಂದ ಮಂತ್ರಾಲೋಚನೆ, ಮಂತ್ರಣ ಅದನ್ನ ಮಂತ್ರ ಅಂತನೋ ಶಬ್ದವೇ ಹೇಳುತ್ತೆ. ಮತ್ರಿ ಗುಪ್ತ ಪರಿಭಾಷಣೆ ಅಂತ ವ್ಯಾಕರಣದಲ್ಲಿ ಅದನ್ನ ಧಾತುವನ್ನ ಹೇಳುತ್ತಾ ಮತ್ರಿ ಅಂತನ್ನುವ ಧಾತು, ಅದರ ಅರ್ಥ ಗುಪ್ತ ಪರಿಭಾಷಣೆ ಅಂತ, ಗುಪ್ತವಾದ ಮಾತು. ಅದರಿಂದಲೇ ಇವತ್ತು ಮಂತ್ರ ಅಂತ, ನಮ್ಮ ಮಂತ್ರವನ್ನ ಮಂತ್ರ ಅಂತ ಕರೆಯೋದು ಯಾವುದಕ್ಕೆ ಅಂತಂದ್ರೆ ಗುಪ್ತ ಪರಿಭಾಷಣೆ. 4 ಜನರ ಮಧ್ಯದಲ್ಲಿ ನಾನು ಜಪ ಮಾಡ್ತೇನೆ, ಕೊಟ ಕೊಟ ಅಂತ ಶಬ್ದ ಮಾಡ್ತಾ ಜೋರಾಗಿ ಅವನು ಮಂತ್ರವನ್ನ ಹೇಳುತ್ತಾ ಮಾಡೋದಲ್ಲ ಅಂತ ಹೇಳ್ತಾರೆ. ಏಕಾಂತದಲ್ಲಿ ಜಪಮಣಿಯನ್ನು ಯಾರಿಗೂ ತೋರಿಸದೇನೆ ಒಳಗೆ ಅಂತರಂಗದಲ್ಲಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಜಪಿಸಬೇಕು. ಇದನ್ನ ಮಂತ್ರ ಅಂತ ಕರೀತಾರೆ. ಸ್ತೋತ್ರಗಳನ್ನ ಗಟ್ಟಿಯಾಗಿ ಪಾರಾಯಣ ಮಾಡಬೇಕು, ಗಟ್ಟಿಯಾಗಿ ಪಾರಾಯಣ ಮಾಡಬೇಕು. ಮಂತ್ರವನ್ನು ಯಾವತ್ತೂ ಕೂಡ ಒಳಗೆ ಜಪಿಸಬೇಕು, ಆದ್ದರಿಂದ ಅದನ್ನು ಮಂತ್ರ ಅಂತ ಕರೀತಾರೆ. ಹಾಗೆ ಇದು ಕೂಡ ಮಂತ್ರಣ, ಮಂತ್ರಣ ಮಾಡಬೇಕಂತ. ಹೇಗೆ ಅಂತಂದ್ರೆ 4-5 ಜನರಿಗಿಂತ ಹೆಚ್ಚಿರಬಾರದು ಮಂತ್ರಿಗಳು. ಇವರು ಏನು ಆಲೋಚನೆ ಮಾಡ್ತಾರೆ, ಅದಕ್ಕೆ ನಾಲ್ಕೈದು ಜನಕ್ಕಿಂತ ಹೆಚ್ಚಿರಬಾರದು, ಮತ್ತೆ ನಾಲ್ಕೈದು ಜನಕ್ಕಿಂತ ಕಮ್ಮಿನೂ ಇರಬಾರದು ಅಂತ. ನಾಲ್ಕೈದು ಜನರಿಗಿಂತ ಹೆಚ್ಚಿತ್ತು ಅಂತಾದರೆ ಅದು ವಿಚಾರ ಎಲ್ಲರೂ ಕೂಡ ಹರಡಿ ಹೋಗುತ್ತೆ. ಒಬ್ಬ ಅನ್ಕೋತಾನೆ ನಾನು ಹೇಳಿದ್ರೆ ಏನು ತಪ್ಪಿಲ್ಲ ಅಂತ, ಅದೆಲ್ಲವೂ ಕೂಡ ಹರಡಿ ಹೋಗುತ್ತೆ. ಅದು ರಾಜ ಏನು ಆಲೋಚನೆ ಮಾಡಿದ್ದಾನೆ, ಏನು ಅಲ್ಲಿ ತೀರ್ಮಾನ ಆಗಿದೆ, ಅದೆಲ್ಲವೂ ಕೂಡ ಹರಡಿ ಹೋಗುತ್ತೆ. ಹೀಗೆಲ್ಲ ಆಲೋಚನೆಗಳು ಬಂತು ಅಂತ ನಾಲ್ಕು ಜನರ ಕಿವಿಗಳು ಬೀಳುತ್ತೆ, ಅದೆಲ್ಲವೂ ಕೂಡ ಪ್ರಸಾರ ಆಗುತ್ತೆ, ಅದು ಕೂಡ ಆಗಬಾರದು. ಅದಕ್ಕೋಸ್ಕರ ನಾಲ್ಕೈದು ಜನರಿಗಿಂತ ಹೆಚ್ಚಿರಬಾರದು, ನಾಲ್ಕೈದು ಜನರಿಗಿಂತ ಕಮ್ಮಿ ಇರಬಾರದು. ಯಾಕೆ ಅಂತಂದ್ರೆ ನಾಲ್ಕೈದು ಜನರಿಗಿಂತ ಕಮ್ಮಿ ಇತ್ತು ಅಂತಂದ್ರೆ, ಓಹೋ ರಾಜ ಮತ್ತು ಇವರಿಬ್ಬರು ಇಷ್ಟೇ ಜನ ಸೇರಿ ತೀರ್ಮಾನ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಇದರಲ್ಲಿ ಆಗ್ರಹ ಇದೆ ಅಂತ ನಾಳೆ ಜನತೆಗೆ ಮನೋಭಾವನೆ ಬರುತ್ತೆ. ಆದ್ದರಿಂದ ಆಗ್ರಹ ಇದೆ ಅಂತ ಭಾವನೆ ಬರಬಾರದು. ಅದಕ್ಕೋಸ್ಕರ ಬಹಳ ಕಮ್ಮಿ ಜನನೂ ಇರಬಾರದು, ಬಹಳ ಹೆಚ್ಚು ಜನನೂ ಇರಬಾರದು. ಬಹಳ ಸೀಮಿತವಾದ ಜನತೆಯನ್ನ ಆ ಒಳ್ಳೆಯ ಆಲೋಚನಾವಂತರಾದಂತಹ ಮಂತ್ರಿಗಳನ್ನು ಸೇರಿಸಿಕೊಂಡು ಮಂತ್ರಣವನ್ನು ಮಾಡಬೇಕು ಅಂತ ರಾಜರು ತಿಳಿಸಿಕೊಡುತ್ತಾರೆ. ಹೀಗೆ ಮಂತ್ರಣವನ್ನು ಮಾಡಬೇಕು, ಅದರ ಬಗ್ಗೆ ರಾಜರು ನಿರೂಪಣೆ ಮಾಡುತ್ತಾರೆ. ಇನ್ನ ರಾಜನಾದವ ಸಾಮಾಧ್ಯುಪಾಯಾವಸರ ಜ್ಞಾನ ಶೂನ್ಯಸ್ಯ ಶೂರತ ಆಮ್ನಾಯ ಅರ್ಥಾಪರಿಸ್ಫೂರ್ತೇ ಸಾಮರ್ಥ್ಯಮಿವಾದಿನಃ. ಬಲಿಷ್ಠವಾದ ಸೇನೆ ಇದೆ, ಒಳ್ಳೆಯ ಸೇನಾಪತಿ ಇದ್ದಾನೆ, ಬಲಿಷ್ಠರಾದ ರಾಜನಿದ್ದಾನೆ, ಎಲ್ಲ ಇದೆ. ಆದರೆ ಅವನಿಗೇನು ಮಾಡೋದು, ರಾಜನಲ್ಲಿ ಬೇಕಾದಷ್ಟು ಬಲ ಇದೆ, ಯಾವಾಗ ಬೇಕಾದ್ರೂ ಯುದ್ಧ ಮಾಡೋದು ಅಥವಾ ಹೇಗೆ ಯುದ್ಧ ಮಾಡಬೇಕು ಅಂತಿಲ್ಲ. ಈ ನೀತಿಗಳಿವೆ, ಕೆಲವು ನೀತಿಗಳು ಹೇಳ್ತಾರೆ, ರಾಜನ ಹೇಳ್ತಾರೆ. ಸಾಮ, ದಾನ, ಭೇದ, ದಂಡ ಅಂತ. ಸಾಮ ಅಂತಂದ್ರೆ ಒಳ್ಳೆಯ ಮಾತು, ನಯವಾದ ಮಾತು. ಕೆಲವು ಸಂದರ್ಭದಲ್ಲಿ ನಯವಾದ ಮಾತೇ ಸಾಕಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದನ್ನು ಕೊಡಬೇಕಾಗತ್ತೆ, ಕೆಲವೊಂದನ್ನು ಕೊಟ್ಟು ತಾನು ಸಂಪಾದನೆ ಮಾಡುವ ಸಂದರ್ಭ ಇರುತ್ತೆ, ದಾನ. ಇನ್ನು ಕೆಲವು ಸಂದರ್ಭದಲ್ಲಿ ಭೇದ, ಇಬ್ಬರಲ್ಲಿ ಒಡಕನ್ನು ಉಂಟು ಮಾಡಿ ಅಥವಾ ಅವರು ಹಾಗಿದ್ದಾರೆ ಹೀಗೆ ಅಂತ ಕೆಲವು ಭೇದವನ್ನ ಉಂಟು ಮಾಡಿ ಅದರಿಂದ ಗೆಲ್ಲುವ ಪ್ರಸಂಗಗಳಿರ್ತವೆ. ಇನ್ನು ಇದ್ಯಾವುದು ಆಗದ ಸಂದರ್ಭದಲ್ಲಿ ದಂಡ ಅಂತ ನಾಲ್ಕನೇ ಹಂತ ಇದೆ. ಯಾವ ರಾಜನಿಗೆ ಈ ನಾಲ್ಕು ನೀತಿಗಳನ್ನ ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ. ಅವನಲ್ಲಿ ಬೇಕಾದಷ್ಟು ಪರಾಕ್ರಮ ಇದ್ದದ ವ್ಯರ್ಥ ಅಂತ ಹೇಳ್ತಾರೆ. ಬೇಕಾದಷ್ಟು ಬಲ ಇದೆ ಅವನಲ್ಲಿ, ಅದೆಲ್ಲವೂ ಕೂಡ ವ್ಯರ್ಥ. ಅದು ಹೇಗೆ ಅಂತಂದ್ರೆ, ಒಳ್ಳೆ ಬುದ್ಧಿವಂತ, ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾನೆ, ಅನೇಕ ಶಾಸ್ತ್ರಗಳನ್ನೆಲ್ಲ ವಿಮರ್ಶೆ ಮಾಡಿದ್ದಾನೆ. ಆದ್ರೆ ಏನು ಮಾಡೋದು, ವಾಕ್ಯಾರ್ಥ ಕೂತಾಗ ಅವನಿಗೆ ವೇದ ಮಂತ್ರಗಳೇ ಹೊಳೆಯೋದಿಲ್ಲ, ಏನು ಮಾಡೋದು ವಾಕ್ಯಾರ್ಥ ತಗೊಂಡು. ಅಂತ ಬುದ್ಧಿವಂತಿಕೆ ಇದೆ, ಬೇಕಾದಷ್ಟಿದೆ, ತಗೊಂಡೇನು ಮಾಡೋದು. ಉಪನ್ಯಾಸ ಕೂತಿದ್ದಾರೆ ಆಚಾರ್ಯರು, ಏನು ಮಾಡೋದ್ರಿ, ಅವರಿಗೆ ಶ್ಲೋಕಕ್ಕೆ ಅರ್ಥನೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನು ಮಾಡೋದು ತಗೊಂಡು. ಆದ್ದರಿಂದ ಆಮ್ನಾಯರ್ಥ ಪರಿಸ್ಫೂರ್ತೇ ಸಾಮರ್ಥ್ಯಮೇ ವಾದಿನಃ. ರಾಜನ ಹೇಳ್ತಾರೆ, ವೇದವೇ ಹೊಳಲಿಲ್ಲ, ವೇದಕರ್ಥವೇ ಹೊಳಲಿಲ್ಲ ಅಂತಾದ್ರೆ ಅಂತಹ ಬುದ್ಧಿವಂತಿಕೆ ಅಷ್ಟೆಲ್ಲ ಅಧ್ಯಯನ ಅದೇನು ಉಪಯೋಗ ಬೀಳುತ್ತೆ, ಅದರಿಂದ ಯಾವ ಉಪಯೋಗ ಬೀಳೋದಿಲ್ಲ. ಆದ್ದರಿಂದ ನೀತಿವಂತಿಕೆ ಬೇಕು ಅಂತ ಅನ್ನೋದನ್ನ ರಾಜರು ತೋರಿಸಿಕೊಡ್ತಾರೆ. ಹೀಗೆ ನೀತಿವಂತಿಕೆ ಬೇಕು ಅದನ್ನ ಹೇಳ್ತಾ ನಂತರದಲ್ಲಿ ಸಂಪತ್ತು. ಸಂಪತ್ತು ರಾಜ್ಯಕ್ಕೆ ಬೇಕು ಅಲ್ಲ, ಸಂಪತ್ತು ಜಾಸ್ತಿ ಇದ್ದಂತೆ ಏನಾಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗುತ್ತಲ್ವಾ. ಆದ್ರಿಂದ ಸಂಪತ್ತು ಸೀಮಿತವಾಗಿ ನಾವು ಕಾಪಾಡಿಕೊಳ್ತೇವೆ ಅಂತಂದ್ರೆ ರಾಜರು ಹೇಳ್ತಾರೆ, ಫಲವಾನೇವ ಹಿತರು ಕಂಟಕೈರುಪರುದ್ಧತೆ. ಯಾವತ್ತು ಕೂಡ ಮುಳ್ಳು ಬರೋದು ಯಾವುದಕ್ಕೆ, ಗುಲಾಬಿ ಗಿಡಕ್ಕೆ, ಒಳ್ಳೆ ಗಿಡಗಳಿಗೆ ಅಲ್ಲಿ ಮುಳ್ಳಿರುತ್ತೆ. ಕೇತಕಿ ಪುಷ್ಪ ಇದೆ ಅಂದ್ರೆ ಸರ್ಪಗಳು ಸಂಚಾರ ಮಾಡ್ತಾ ಇರುತ್ತೆ. ಯಾವತ್ತೂ ಕೂಡ ಒಳ್ಳೆ ಫಲ ಒಳ್ಳೆ ಹೂ ಇತ್ತು ಅಂದ್ರೆ ಅಲ್ಲೇ ಯಾವತ್ತು ಕಂಟಕ ಇರುತ್ತೆ. ಕಂಟಕ ಇರುತ್ತೆ ಅಂತ ಹೂವನ್ನ ಹಣ್ಣನ್ನ ನಾವು ತಿರಸ್ಕಾರ ಮಾಡ್ತೇವ, ಹಾಗೆ ಕಂಟಕ ಬರುತ್ತೆ ಅನ್ನೋದಕ್ಕಿಂತ ಸಂಪತ್ತನ್ನು ದೂರ ಇಡೋದಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ರಾಜ್ಯದಲ್ಲಿ ಬೊಕ್ಕಸದಲ್ಲಿ ಕೂಡಿಡ್ತಾ ಹೋಗಬೇಕಾ ಅಂತಂದ್ರೆ, ಅದಕ್ಕೆ ರಾಜರು ಹೇಳ್ತಾರೆ ಅದನ್ನು ಕೂಡಿಡ್ತಾ ಹೋಗಬೇಕು, ಅದನ್ನು ಹರಿಸ್ತಾ ಇರಬೇಕು. ಸಂಪತ್ತು ಯಾವತ್ತು ಹರಿತಾ ಇರಬೇಕು, ಅದು ನಿಂತಿರಬಾರದು ಅಂತ ಹೇಳ್ತಾರೆ. ಇನ್ನು ಸಂಪತ್ತನ್ನು ಕೂಡಿಟ್ರೆ, ಅದನ್ನು ಮಣ್ಣಿನಲ್ಲಿ ಕೂಡಿಟ್ರೆ, ಅದಕ್ಕೆ ವಾದರಾಜರು ಹೇಳ್ತಾರೆ, ಮೃತ್ಸನಂ ಸ್ವಯೋಗ್ಯಾನಾದಾಯ ವಿತ್ತಂ ಭೂಮಿಯೇ ಪ್ರದತ್ತವನ್. ರಾಜರು ಸಲಸಾಗಿ ಹೇಳ್ತಾರೆ, ಕೆಲವರು ಸ್ವಭಾವ ಇರುತ್ತೆ ಆ ಸಂಪತ್ತು ಬಂದದ್ದನ್ನೆಲ್ಲ ಕೂಡಿಡೋ ಸ್ವಭಾವ. ಈಗಿನ ಕಾಲದಲ್ಲಿ ಬ್ಯಾಂಕ್ ಅಲ್ಲಿ, ಆಗಿನ ಕಾಲದಲ್ಲಿ ಮಣ್ಣಲ್ಲಿ, ಅಷ್ಟೇ ವ್ಯತ್ಯಾಸ. ಮಣ್ಣಲ್ಲಿ ಕೂಡಿಡ್ತಾ ಹೋಗೋದು ಅದು ಸ್ವಭಾವ, ಮಣ್ಣನ್ನ ತೋಡದಂತೆ ಮಣ್ಣನ್ನು ಅಗದು ಅಲ್ಲೆಲ್ಲ ಸಂಪತ್ತನ್ನು ತುಂಬಿಡೋದು. ಅದಕ್ಕೆ ವಾದರಾಜ ಹೇಳ್ತಾರೆ, ಅದು ಮಣ್ಣನ್ನ ತೆಗೆದು ಸಂಪತ್ತನ್ನು ಒಳಗಿಡೋದಿಲ್ಲ. ಅಂದ್ರೆ ಏನರ್ಥ, ತನ್ನಲ್ಲಿದ್ದ ಸಂಪತ್ತನ್ನೆಲ್ಲ ಭೂಮಿ ಕೊಡೋದು, ಭೂಮಿಯ ಮಣ್ಣನ್ನೆಲ್ಲ ತಾನು ತಗೊಳ್ಳು, ಅಂದ್ರೆ ಮಣ್ಣನ್ನು ತಾನು ತಗೋತಾರೆ, ಸಂಪತ್ತನ್ನು ಭೂಮಿ ಕೊಡ್ತಾರೆ ಅಂತ ಅರ್ಥ ಅಂತ ರಾಜರು ಹೇಳ್ತಾರೆ. ಯಾವತ್ತು ಕೂಡ ಸಂಪತ್ತನ್ನ ಕೂಡಿಡ್ತಾ ಹೋಗಬಾರದು, ಅದನ್ನ ಹಾಗೆ ಖರ್ಚು ಮಾಡ್ತಾ ಇರಬೇಕು, ಅದು ಹಾಗೆ ಬರ್ತಾ ಇರಬೇಕು. ಸಂಪತ್ತು ಯಾವತ್ತೂ ಕೂಡ ಬರ್ತಾ ಇರಬೇಕು ಅಂತ ರಾಜರು ಹೇಳ್ತಾರೆ. ಹೀಗೆ ಸಂಪತ್ತು ಯಾವತ್ತೂ ಕೂಡ ಎಲ್ಲಿ ಇರುತ್ತೆ, ಸರ್ವೇಶೇ ಭುವಿಯಸ್ಯ ಭಕ್ತಿರಮಲ. ಯಾರಿಗೆ ನೈವೀತದ ಆತ್ಮಕ್ಕೆ ಭಗವಂತನಲ್ಲಿ ಭಕ್ತಿ ಇದೆ. ಭಗವಂತನ ಆಜ್ಞೆ ಅಂತ ಧರ್ಮಾಚರಣೆ ಮಾಡೋದಲ್ಲ, ಸಹಜವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಹೊತ್ತು ಯಾರು ಭಗವಂತನ ಸೇವೆ ಮಾಡ್ತಾ ಇದ್ದಾರೆ, ಧರ್ಮಾಚರಣೆ ಮಾಡ್ತಾ ಇದ್ದಾರೆ, ಅಂಥವರಲ್ಲಿ ಸಂಪತ್ತು ಬರ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಅಂಥ ಧರ್ಮಾಚರಣೆ ಅವನಲ್ಲಿತ್ತು ಅಂತಾದರೆ ಧರ್ಮ ದ್ವಿತೀಯಂ ನೃಪತಿಂ ಧರ್ಮೋನ್ಯೋ ನೈವ ಪೀಡಯೇತ್ ಅನ್ಯಥಾ ಪ್ರತಿಮಲ್ಲೋಸೋ ಸಾನ್ವಯಂ ಸಂಹರಿಷ್ಯತಿ. ಯಾರು ಸಧರ್ಮರಾಗಿದ್ದಾರೆ, ಧರ್ಮಾಚರಣೆ ಸಹಿತರಾಗಿದ್ದಾರೆ, ಅಂಥವರಿಗೆ ಧರ್ಮ ಅಂದರೆ ಧರ್ಮರಾಜರು ಪೀಡಿಸೋದಿಲ್ಲ, ಅಂತಹವರಿಗೆ ಯಮಧರ್ಮರಾಜರು ಪೀಡಿಸೋದಿಲ್ಲ. ಯಾರಲ್ಲಿ ಧರ್ಮಾಚರಣೆ ಇಲ್ಲ, ಯಾರಲ್ಲಿ ಧರ್ಮ ಇಲ್ಲ, ಅಂಥವರಿಗೆ ಯಮಧರ್ಮರಾಜರು ಆಲೋಚನೆ ಮಾಡ್ತಾರೆ, ನಮ್ಮ ಧರ್ಮವನ್ನು ನೀವು ಇಟ್ಕೊಂಡಿಲ್ಲ ಅಂತ ಆಲೋಚನೆ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಸಾನ್ವಯಂ ಸಂಹರಿಷ್ಯತಿ ಪ್ರತಿಮಲ್ಲ ಇವನು ನಿಮ್ಮ ಎದುರಂಗಡೆ ಅಂತಿದ್ದಾನೆ ಅಂತ ಅವನನ್ನ ಸಂಹಾರ ಮಾಡ್ತಾರೆ. ಅಂದ್ರೆ ಅವನು ನರಕದಲ್ಲಿ ದುಃಖಗಳನ್ನ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಹಾಗೆ ವಿಷ್ಣು ಭಕ್ತಿರತ ಯಾವತ್ತೂ ಕೂಡ ಸಂಪತ್ತಿ ಎಲ್ಲಿರ್ತದೆ ಅಂತಂದ್ರೆ ತದ್ವೇಷಣಿ ನಸಾಸ್ಥಾತು ಉತ್ಸಹೇತಿ ಪತಿವ್ರತ. ಭಗವಂತನ ಚಿಂತನೆ ಎಲ್ಲಿದೆಯೋ ಅಲ್ಲಿ ಸಂಪತ್ತಿರ್ತದಂತ. ಯಾಕೆಂದ್ರೆ ಸಂಪತ್ತು ಅಂದ್ರೆ ಲಕ್ಷ್ಮೀದೇವಿ ನೋಡಿ, ಭಗವಂತನ ಭಕ್ತಿ ಇದ್ದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಯಾಕೆ? ನಮ್ಮ ಭಗವಂತನ ಭಕ್ತರು ಇವರು ಅಂತ ಲಕ್ಷ್ಮೀದೇವಿಯಲ್ಲಿ ಇರ್ತಾಳೆ. ಭಗವಂತನ ದ್ವೇಷಗಳಿದ್ದರು ಅಂತ ಆದರೆ ಅಲ್ಲಿ ಲಕ್ಷ್ಮೀದೇವಿ ಇರೋದಿಲ್ಲ. ಯಾಕೆ? ಪತಿವ್ರತ ಅಸ್ತಿ ಲಕ್ಷ್ಮೀದೇವಿ, ಪತಿವ್ರತ ಆದ್ದರಿಂದ ಭಗವಂತನ ದ್ವೇಷಿ ಆದವರಲ್ಲಿ ಆ ಲಕ್ಷ್ಮೀದೇವಿ ವಾಸ ಮಾಡೋದಿಲ್ಲ. ಹಾಗೆ ವಿಷ್ಣು ಭಕ್ತಿ, ಭಕ್ತಿಯಲ್ಲಿ ಭಕ್ತರು ಯಾರಾಗಿದ್ದಾರೆ ಅಂತ ಭಕ್ತರಿಗೆ ಇಲ್ಲಿ ಗೌರವ ಇದೆ. ತನಗೆ ತಾನು ಭಕ್ತಿಯನ್ನು ತಾಳೋದಲ್ಲದೇನೆ, ಭಗವಂತನ ಭಕ್ತಿಯನ್ನು ಇಟ್ಕೊಳ್ಳೋದಲ್ಲಿ ಅಲ್ಲದೇನೆ, ಭಕ್ತರಿಗೆ ಸ್ಥಾನಮಾನವನ್ನು ಕೊಡತಾ ಭಕ್ತರನ್ನ ಯಾರು ಪೋಷಣೆ ಮಾಡ್ತಾ ಇದ್ದಾರೆ ಅಂಥವ್ರು ಲಕ್ಷ್ಮೀದೇವಿ ಇರ್ತಾ ಇದ್ದಾಳೆ. ಯಾಕೆ? ಪುತ್ರ ದ್ವೇಷಣಿ ಮಾತ್ರವತ್ ಇಲ್ಲ ಅಂತಾದ್ರೆ ಅಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಆ ಅವರಿಗೆ ಬೇಕಾದ ಸತ್ಕಾರ ಇದ್ರೂ ಕೂಡ ಅವರ ಮಕ್ಕಳನ್ನ ಹಿಂಸೆ ಕೊಡ್ತಾ ಇದ್ರು ಅಂತಾದ್ರೆ ತಾಯಿಗೆ ಹೇಗೆ ಸಂತೋಷ ಆಗೋದಿಲ್ಲ, ಹಾಗೆ ಭಗವಂತನ ಭಕ್ತರು ಅಂತಾದ್ರೆ ಅವರೆಲ್ಲರೂ ಕೂಡ ಲಕ್ಷ್ಮೀದೇವಿ ಮಕ್ಕಳಂತೆ, ಸಂಪತ್ತಿನ ಲಕ್ಷ್ಮೀದೇವಿ ಮಕ್ಕಳು. ಅಂತಹ ಮಕ್ಕಳನ್ನ ಹಿಂಸೆ ಕೊಡಿಸಿದರೆ ಅವಾಗ ಲಕ್ಷ್ಮೀದೇವಿಗೆ ತೃಪ್ತಿ ಆಗೋದಿಲ್ಲ, ಅಲ್ಲಿ ಲಕ್ಷ್ಮೀದೇವಿ ವಾಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದ. ಪುತ್ರ ದ್ವೇಷಿಣಿ ಮಾತ್ರವತ್ತು ತಾಯಿಯಂತೆ ಲಕ್ಷ್ಮೀದೇವಿ ವಾಸ ಮಾಡೋದಿಲ್ಲ. ಆದ್ದರಿಂದ ಅಲ್ಲಿ ಹೀಗೆ ಏನು ಮಾಡಬೇಕು ಅಂತಂದ್ರೆ ಸಂಪತ್ತು ಒಳ್ಳೆ ರೀತಿಯಲ್ಲಿ ಸಂಪತ್ತು ಬರಬೇಕು ಅಂತಂದ್ರೆ ಭಗವಂತನ ಆರಾಧನೆ ಮಾಡಬೇಕು. ಇಲ್ಲ ಅಂತಾದ್ರೆ ಕಂಸಸ್ಯ ಸಂಸಾರವತ್ ಇಲ್ಲ ಅಂತಂದ್ರೆ ಕಂಸನ ಸಂಸಾರ ಅಂತ ಆಗಿಬಿಡುತ್ತೆ. ಅದರಿಂದ ಭಗವಂತನ ಆರಾಧನೆ ಮಾಡಬೇಕು, ಭಗವಂತ ಆರಾಧನೆಯ ಸಂಪತ್ತನ್ನು ಪಡೆಯಬೇಕು ಅಂತ ಅದರಾಜ ಹೇಳ್ತಾ. ಇನ್ನ ರಾಜ ಅಂತ ಅವನ ಹೆಸರಿದೆ, ರಾಜನಾದ ಹೇಗಿರಬೇಕು, ಪ್ರಜೆಗಳ ವಿಷಯದಲ್ಲಿ ಹೇಗಿರಬೇಕು. ಪ್ರಜಾನಾಂ ಪೀಡನಂ ಕೃತ್ವ ಯೋಲುಬ್ಧೋ ಧನಮಾರ್ಜಯೇ ವಿಕ್ರಿಯ ಸ್ವಸುತಾನೇವ ಸವೈ ಸಂಚುನಿತೆ ವಸು ಅಂತ ಹೇಳ್ತಾ ಇದ್ದ. ರಾಜ ಪ್ರಜಾರಂಜಕನಾಗಿರಬೇಕು, ರಂಜನಾತ್ ರಾಜ ಅಂತ ಹೇಳ್ತಾ ಇದ್ದ. ರಾಜ ಅಂತ ಕರಿತಾ ಇದ್ದಾರೆ. ಯಾಕೆ ರಾಜ? ಪ್ರಜಾರಂಜನ ಕೃಂದ್ರಪಃ, ಯಾರು ಪ್ರಜೆಗಳ ರಂಜನೆಗೊಳಿಸ್ತಾ ಇದ್ದಾರೋ ಅವನು ನಿಜವಾದ ರಾಜ. ಅವನು ಪ್ರಜೆಗಳ ರಂಜನೆ ಕೊಡ್ತಾ ಇಲ್ಲ ಅಂತಾದ್ರೆ ಅವನು ರಾಜ ಅಂತ ಕರೆಯೋದಿಲ್ಲ. ಅದಲ್ಲದೇನೆ ಈಗ ಕೆಲವು ಕ್ರಮಗಳಿರುತ್ತದೆ. ರಾಜನಾದವ ಪ್ರಜೆಗಳಿಂದಲೇ ಸಂಪತ್ತನ್ನು ಸ್ವೀಕಾರ ಮಾಡಬೇಕು. ರಾಜನಿಗೆ ತನ್ನದಾದ ದುಡ್ಡು ಅಂದ್ರೆ ಏನರ್ಥ? ಪ್ರಜೆಗಳ ದುಡ್ಡೇ ಅಂತ ಅರ್ಥ. ಪ್ರಜೆಗಳ ದುಡ್ಡು ಅಂದ್ರೆ ಏನರ್ಥ? ಪ್ರಜೆಗಳಲ್ಲಿ ಸಂಪತ್ತಿದೆ, ಪ್ರಜೆಗಳ ಸಂಪತ್ತನ್ನು ರಾಜನಿಗೆ ಸ್ವೀಕಾರ ಮಾಡೋ ಅಧಿಕಾರ ಇದೆ. ಎಷ್ಟು ಸಂಪತ್ತನ್ನು ಸ್ವೀಕಾರ ಮಾಡಬೇಕು ಅಂತಂದ್ರೆ ಅದರಲ್ಲಿ ಹೇಳ್ತಾರೆ. ಅದಕ್ಕೆ ರಾಜನೀತಿ ಇದೆ, ಪ್ರಜೆಗಳಲ್ಲಿ ಏನೊಂದು ಸಂಪತ್ತಿದೆ ಅದರ ಆರನೇ ಒಂದಂಶ ಅದು ರಾಜನಿಗೆ ಸಲ್ಲಬೇಕು. ಕರ ಅದು ರಾಜನಿಗೆ ಸಲ್ಲಬೇಕು. ಎಷ್ಟಂಶ? ಆರನೇ ಒಂದಂಶ. ಪ್ರಜೆಗಳ ಸಂಪತ್ತಿನ ಆರನೇ ಒಂದಂಶ ಅದು ರಾಜನಿಗೆ ಸಲ್ಲಬೇಕು. ಅದಕ್ಕಿಂತ ಹೆಚ್ಚು ಪ್ರಜೆಗಳಿಂದ ಕರವನ್ನು ವಸೂಲಿ ಮಾಡ್ತಾ ಇದ್ದ, ಟ್ಯಾಕ್ಸ್ ಅನ್ನ ಸೆಳಿತಾ ಇದ್ದ ಅಂತಾದರೆ ಅವನು ಹೇಗಾಗ್ತಾನೆ? ಅವನು ಅದಕ್ಕೆ ಅದರಾಜ ಹೇಳ್ತಾರೆ, ಅವನು ಪ್ರಜೆಗಳಿಗೆ ಪಾಲಕ ಆಗೋದಿಲ್ಲ, ಅವನು ಪ್ರಜಾ ಹಿಂಸಕನಾಗ್ತಾನೆ. ಯಾಕೆಂದ್ರೆ ಪ್ರಜೆಗಳು ಅಂತಂದ್ರೆ ರಾಜನಿಗೆ ಮಕ್ಕಳಿದ್ದಂತೆ, ಮಕ್ಕಳ ಸಂಪತ್ತನ್ನು ಹೆಚ್ಚೆಚ್ಚು ದೋಚಿಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ವಿಕ್ರಿಯ ಸ್ವಸುತಾನೇವ ಸವೈ ಸಂಚುನಿತೇವಸು, ಮಕ್ಕಳನ್ನೇ ಮಾರಿ ಅವನು ದುಡ್ಡನ್ನು ಪಡೆದಂತೆ. ಆದ್ದರಿಂದ ಪ್ರಜೆಗಳಿಂದ ಅಟ್ಟರ ಮಟ್ಟಿಗೆ ಮಾತ್ರ ಸಂಪತ್ತನ್ನು ತಾನು ಸ್ವೀಕಾರ ಮಾಡಬೇಕು. ಆ ಸಂಪತ್ತನ್ನ ಅದರ ಎಷ್ಟೋ ಒಂದು ಅಂಶವನ್ನು ಸ್ವೀಕಾರ ಮಾಡಬೇಕು, ಸ್ವಲ್ಪ ಅಂಶವನ್ನು ಮಾತ್ರ ತಾನು ಅನುಭವಿಸಬೇಕು, ಉಳಿದದ್ದನ್ನೆಲ್ಲ ಅದನ್ನ ಹಂಚಬೇಕು, ಅದನ್ನೆಲ್ಲ ಪ್ರಜಾ ವೃದ್ಧಿಗೆ ಹಾಗೆ ರಾಜ್ಯ ಅಭಿವೃದ್ಧಿಗೆ ಅದನ್ನ ಬಳಸ್ತಾ ಹೋಗಬೇಕು. ಇಲ್ಲ, ರಾಜನಾದವ ಹೆಚ್ಚೆಚ್ಚು ತಾನೇ ಅನುಭವಿಸ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ರಾಜರು ಹೇಳ್ತಾರೆ, ವಿಷಯೇಶು ಉಪಭುಕ್ತೇಶು ತೃತೀಯಾಂಶಸ್ಯ ಜೀರ್ಯತೆ ಶಿಷ್ಟಂತ ವಿಷಸಾರೂಪ್ಯ ಕಷ್ಟಾಯ ಪರಿಕಲ್ಪ್ಯತೆ. ರಾಜರ ಸೊಗಸಾದ ಮಾತುಗಳು, ಅತ್ಯಂತ ಅದ್ಭುತವಾದಂತಹ ಮಾತುಗಳು. ರಾಜರು ಹೇಳ್ತಾರೆ, ರಾಜನಾದವ ಪ್ರಜೆಗಳಿಂದ ಸ್ವೀಕರಿಸುವ ಸಂಪತ್ತಿನಲ್ಲಿ ಸ್ವಲ್ಪ ತನಗೆ ಸಲ್ಲಬೇಕಾದ ಸ್ವಲ್ಪ ಮಾತ್ರ ಅನುಭವಿಸಿ ಅದನ್ನೆಲ್ಲವನ್ನೂ ಕೂಡ ಪ್ರಜೆಗಳಿಗೆ ಹಂಚಿ ಅದನ್ನ ಪ್ರಜಾ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಬಳಸಬೇಕು. ಇಲ್ಲ, ಹೆಚ್ಚಿನ ಸಂಪತ್ತನ್ನ ತನ್ನ ಭೋಗಕ್ಕೋಸ್ಕರ ಬಳಸಿದ ಅಂತಂದ್ರೆ ಅದಕ್ಕೆ ರಾಜರು ಹೇಳ್ತಾರೆ, ಹೆಚ್ಚು ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಅವನು ಹೆಚ್ಚು ಅನುಭವಿಸ್ತಾನೆ, ಭೋಗಿಸ್ತಾನೆ ಅಂತಂದ್ರೆ ಭೋಗಿಸಬಹುದು, ವಿಷಯಗಳನ್ನ ಭೋಗಿಸಬಹುದು. ವಿಷಯದಲ್ಲಿ ಎಷ್ಟಂಶ ಭೋಗಿಸಬಹುದು? ಮೂರನೇ ಒಂದಂಶ ಭೋಗಿಸಬಹುದಂತ. ವಿಷಯದಲ್ಲಿ ಮೂರನೇ ಒಂದಂಶ ಅವನಿಗೆ ಜೀರ್ಣ ಆಗುತ್ತೆ. ಭೋಗಿಸಿದ್ದು ಎಷ್ಟೇ ಆದರೂ ಕೂಡ ಭೋಗಿಸಿದ್ದು ಬಹಳಷ್ಟು ಭೋಗಿಸಬಹುದು, ಭೋಗಿಸಿದರಲ್ಲಿ ಮೂರನೇ ಒಂದಂಶ ಜೀರ್ಣ ಆಗುತ್ತೆ. ಇನ್ನು ಉಳಿದ ಎರಡಂಶ ಏನಾಗುತ್ತೆ ಅಂತಂದ್ರೆ ನೋಡಿ, ಅದು ವಿಷಯ ನೋಡಿ, ಅದು ವಿಷಯ. ವಿಷಯದಲ್ಲಿ ಮೂರನೇ ಒಂದಂಶ ಅಂದ್ರೆ ಅದು ಅವನಿಗೆ ಜೀರ್ಣ ಆಯ್ತು. ಜೀರ್ಣ ಆಯ್ತು, ಉಳಿದದ್ದೇನು? ಅದು ವಿಷ. ಆದ್ದರಿಂದ ಶಿಷ್ಟಂತ ವಿಷ ಸಾರೋಪ್ಯ ಕಷ್ಟಾಯ ಪರಿಕಲ್ಪತೆ. ಆದ್ದರಿಂದ ಉಳಿದಂತಹ ಅಂಶ ಏನಾಗಿದೆ ಅದೆಲ್ಲವೂ ಕೂಡ ಅದು ವಿಷವಾಗಿ ಪರಿಣಮಿಸುತ್ತೆ. ಜೀರ್ಣ ಆದ್ರೆ ಮೂರನೇ ಒಂದಂಶ ಮಾತ್ರ, ಅವನು ಭೋಗಿಸಿದ್ದು ಎಷ್ಟೇ ಆದರೂ ಅದರಲ್ಲಿ ಮೂರನೇ ಒಂದಂಶ ಜೀರ್ಣ ಆಗತ್ತೆ, ಉಳಿದದ್ದೆಲ್ಲವೂ ಕೂಡ ಅದು ವಿಷವಾಗಿ ಪರಿಣಮಿಸುತ್ತೆ ಅಂತ ಹೇಳ್ತಾ ರಾಜರು, ಇತ್ಯಾಜ್ಯ ಮಾತ್ಯ ವರ್ಗೋಕ್ತ ನಿತ್ಯ ಪೃಥ್ವೀಂ ಸ ಪಾಲಯನ್ ಭಕ್ತಿಂ ಮುಕುಂದೇ ವಿಭ್ರಾಣ ತತ್ಯಾಜ ವಿಷಯ ಸ್ಪೃಹಾಂ. ಈ ರೀತಿಯಲ್ಲಿ ಉಗ್ರಸೇನ ಮಂತ್ರಿಗಳು ಹೇಳುವ ಕ್ರಮದಲ್ಲಿ, ಮಂತ್ರಿಗಳು ಏನು ಸರಿಯಾದ ನೀತಿಯನ್ನು ಬೋಧಿಸ್ತಾ ಇದ್ದಾರೆ ಅದೇ ಕ್ರಮದಲ್ಲಿ ಉಗ್ರಸೇನನಾದವ ರಾಜ್ಯವನ್ನ ಸರಿಯಾದ ಕ್ರಮದಲ್ಲಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಅದು ಕೃಷ್ಣನಲ್ಲಿ ಭಕ್ತಿಯನ್ನು ಹೊತ್ತು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ತತ್ಯಾಜ ವಿಷಯ ಸ್ಪೃಹಾಂ, ವಿಷಯದ ಬಗ್ಗೆ ಅದನ್ನೆಲ್ಲ ಕೇಳಿದ, ಎಚ್ಚರ ಆಯ್ತು ಅವನಿಗೆ. ವಿಷಯ ಸ್ಪೃಹಾಂ ತತ್ಯಾಜ, ವಿಷಯದ ಆಸೆಯನ್ನು ಬಿಟ್ಟ, ವೈರಾಗ್ಯ ಸಂಪನ್ನನಾಗಿ ಅವನು ರಾಜನಾಗಿದ್ದಾನೆ. ಅಂಥವರನ್ನ ರಾಜಋಷಿಗಳು ಅಂತ ಕರೀತಾ ಇದ್ದಾರೆ. ಋಷಿಯ ಜೀವನವನ್ನು ಮಾಡ್ತಾ ರಾಜರ ಯಾರಾಗಿರ್ತಾರೋ ಅವರನ್ನ ರಾಜಋಷಿ ಅಂತ ಕರೀತಾ ಇದ್ದಾರೆ. ಅಂತಹ ರಾಜಋಷಿಯಂತೆ ಆ ಉಗ್ರಸೇನ ಬರಿತಾ ಇದ್ದಾನೆ. ರೋಮ್ನಾಂ ಹರ್ಷಣಕಾರಿಣಿ ಶ್ರವಣ ತಪ್ಪಬೋಧ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯರ್ಥ ಸಂದಾಯಿನಿ ಸಂಜಾತೆ ಭೂರುಗ್ಮಿಣೀಶ ವಿಜಯೇ ಸತ್ತಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ಮಹಿತ ಸರ್ಕೋ ಮುದಂ ದ್ವಾದಶ. ಹೀಗೆ ಆ ರೋಮಾಂಚನಕಾರಿಯಾದ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂತಹ, ನಮ್ಮ ಬೇಕಾದ ವಿಷ್ಠಗಳನ್ನೆಲ್ಲ ಪೂರೈಸುವಂತಹ, ಚಿಂತನೆ ಮಾಡುವ ಭಕ್ತರಿಗೆ ಅನೇಕ ಅರ್ಥಗಳನ್ನು ತೋರ್ಪಡಿಸುವಂತಹ ಶ್ರೇಷ್ಠವಾದ ವಾದಿರಾಜರು ರಚಿಸಿರುವ ಭಗವಂತನ ವಿಜಯ ಆಗುವಾಗ ರಾಜರು ರುಗ್ಮಿಶ್ರೆ ರಚನೆ ಮಾಡ್ತಾ ಇದ್ದಾರೆ, ಭಗವಂತನ ವಿಜಯನ ಅವರು ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿ ನಿತ್ಯ ವಿಜಯ ಆಗ್ತಾರೆ, ಇನ್ನ ದೇವತೆಗಳು ಅಲ್ಲಿ ಕೃಷ್ಣನ ವಿಜಯ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಸ್ಥಳಗಳಲ್ಲಿ ಕೃಷ್ಣನ ವಿಜಯ ಆಗ್ತಾ ಇದೆ. ಇವತ್ತಿಗೂ ಕೂಡ ಕೃಷ್ಣನ ವಿಜಯ ಮನೆ ಮನೆಗಳಲ್ಲಿ, ಎಲ್ಲರ ಮನಗಳಲ್ಲಿ ಚೆನ್ನಾಗಿ ನಡೆಯಲಿ. ಆ ವಿಜಯವನ್ನ, ಭಗವಂತನ ಉತ್ಸವವನ್ನ ತಾಯೇ ನಮ್ಮಿಂದ ಮಾಡಿಸಿಕೊಳ್ಳಲಿ ಅಂತ ನಾವೆಲ್ಲರೂ ಕೂಡ ಕೃಷ್ಣನ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ಶಕ್ತಿ ಅನುಸಾರವಾಗಿ ಯಥಾ ಯೋಗ್ಯತೆ ಅನುಗುಣವಾಗಿ ಭಗವಂತನ ಸೇವೆಯನ್ನೆಲ್ಲ ನಾವು ಮಾಡಿ ಕೃಷ್ಣನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ, ಕೃಷ್ಣನಿಗೆ ಅರ್ಘ್ಯ ಕೊಡೋದ್ರಿಂದ ಅವನಿಗೆ ಪುಷ್ಟನಾಗಬೇಕಾಗಿಲ್ಲ, ಅವನಿಗೇನಾಗಬೇಕಾಗಿಲ್ಲ. ಆದರೂ ಕೂಡ ಭಗವಂತನ ಅರ್ಘ್ಯ ಕೊಡೋದು ಅದೆಲ್ಲದಕ್ಕೂ ಕೂಡ ಹೇಗೆ ಅಂದ್ರೆ, ಅದಕ್ಕೆ ಪ್ರಹ್ಲಾದರಾಜರು ಹೇಳಿದಂತೆ, ಅದು ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂಜನ ವಿದುಷ ಕರುಣೋರುಣೀತೆ ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ನಾವು ಭಗವಂತನ ಸಲ್ಲಿಸಿದ ಯಾವುದೇ ಸೇವೆ ಭಗವಂತನಿಗೆ ಅದರಿಂದ ಏನಾಗಬೇಕಾಗಿಲ್ಲ, ಆದರೆ ಭಗವಂತ ಸ್ವೀಕಾರ ಮಾಡುತ್ತಾನೆ, ನಾವು ಭಗವಂತನ ಸಲ್ಲಿಸಬೇಕು. ಅದು ಯಾಕೆ ಅಂತಂದ್ರೆ, ತಚ್ಚ ಆತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ನಮ್ಮ ಕನ್ನಡಿಯಲ್ಲಿ ಪ್ರತಿಬಿಂಬ ಚೆನ್ನಾಗಿ ಮೂಡಬೇಕು ಅಂತಾದ್ರೆ ಕನ್ನಡಿಯನ್ನು ಅಲಂಕಾರ ಮಾಡೋದಲ್ಲ, ಅಥವಾ ನಮ್ಮ ಫೋಟೋ ಚೆನ್ನಾಗಿ ಬರಬೇಕು ಅಂತಂದ್ರೆ ಕ್ಯಾಮ್ರಾ ಅಲಂಕಾರ ಮಾಡೋದಲ್ಲ, ನಮ್ಮ ಬಿಂಬವನ್ನು ಅಲಂಕಾರ ಮಾಡ್ಕೊಳ್ಬೇಕು. ಹಾಗೆ ನಮ್ಮಲ್ಲಿ ಒಳ್ಳೆ ಸಮೃದ್ಧಿ ಉಂಟಾಗಬೇಕು ಅಂತಾದ್ರೆ ಈ ಶರೀರವನ್ನ ಪುಷ್ಟಿಗೊಳಿಸೋದು ಅಥವಾ ಈ ಶರೀರ ಅಲಂಕಾರ ಮಾಡೋದಕ್ಕಿಂತ ಶರೀರದೊಳಗಿರೋ ಬಿಂಬ ಇದ್ದಾನಲ್ಲ, ಆ ಬಿಂಬನೆಗೆಲ್ಲ ಸಮರ್ಪಣೆ ಮಾಡ್ತಾ ಇದ್ರೆ ಅದು ನೇರವಾಗಿ ಆಟೋಮೆಟಿಕ್ ಆಗಿ ಈ ಶರೀರದಲ್ಲೆಲ್ಲ ಸಿಗುತ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತ ಭಗವಂತನ ಅರ್ಚನೆಯನ್ನ ಸಲ್ಲಿಸಬೇಕು. ಅಂತಹ ಭಗವಂತ ನಮ್ಮ ಕೈಯಿಂದ ಯಥಾಶಕ್ತಿ ಸೇವೆಯನ್ನ ತಾನೇ ಸ್ವೀಕಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಕಥಾಭಾಗವನ್ನ ಶ್ರೀ ಗುರು ಮಂತ್ರಿಯ ಶಕ್ತನು ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ವ ಮಂಗಲಾ ಕ್ಷಿಮನ್ನ ವಿಂದಂತೆ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋದರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಯತ್ತಿರೋ ಖಂಡವಿನೋದ ಮಂಡಲ ಸುರೋಹಿತೋ.
ಜ್ಞಾನವೀಚಿ ಮಾಡಿ ಸ್ಪಷ್ಟ ವ್ಯಾಸಾವತಾರೋಹಿಣಸ್ಕರೇತ್ರಿಂಬಸ್ಸು ಸುಭಕ್ತಾವದೃಷ್ಟಾರಾಮಾಧಾರೋ ಜೈಶ್ಚಂದ್ರಮಾಹೇತ್ರ.